श्री गुरुभ्यो नमः। हरिः ओम। ओम जन्माद्यस्य यतोन्वयादितरतश्चार्थेष्वभिघ्नस्वराट तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्री गुरुभ्यो नमः। हरिः ओम। ಭಗವಂತ ಈ ಕಂಸನ ಭಟರನ್ನ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಕೊಲ್ಲುತ್ತಾ ಬರ್ತಾ ಇದ್ದಾನೆ. ಸರಿ, ಕಂಸ ಒಬ್ಬ ದೈತ್ಯ, ಅವನ ಭಟರೆಲ್ಲ ಕೃಷ್ಣನ ಮೇಲೆ ಬಂದ್ರು, ಕೊಲ್ತಾ ಹೋದ ಕೃಷ್ಣ. ಅದು ಚಿಂತನೆ ಮಾಡಿದ್ರಿಂದ ನಮಗೇನು ಬರುತ್ತೆ ಅಂತ ಪ್ರಶ್ನೆ ಬಂದರೆ, ವಾದಿರಾಜರು ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಅದಕ್ಕೆ ವ್ಯಾಖ್ಯಾನಕಾರರು, ಸ್ವಪ್ನ ವೃಂದಾವನಾಖ್ಯಾನಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾ, ವಾದಿರಾಜರು ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ಈ ಕಥೆಗಳೆಲ್ಲ ಕೇಳೆಲ್ಲ ಹೇಳ್ತಾ ಬರ್ತಾರೆ. ಮಧುನಾಮಕ ದೈತ್ಯರನ್ನ ಹೈಗ್ರೀವ ದೇವರು ಸಂಹಾರ ಮಾಡಿದ್ದು ಕಥಾ ಎಲ್ಲ ಹೇಳ್ತಾರೆ. ಯಾಕೆ ಹಾಗೆ ಹೇಳ್ತಾರಲ್ಲ ಅಂತ ಹೇಳಿದರೆ, ಆ ದೈತ್ಯರು ನಮ್ಮ ಶರೀರದಲ್ಲೇ ಕೂತಿದ್ದಾರೆ, ಅಲ್ಲೇನು ಕಾಟ ಕೊಟ್ಟರೋ ಇಲ್ಲೂ ಅದೇ ಕೊಡ್ತಾ ಇದ್ದಾರೆ. ಅವರು ಸಾಯಬೇಕಾದರೆ, ನಮ್ಮಲ್ಲಿ ಅವರು ಸತ್ತು ಹೋಗಬೇಕಾದರೆ ನಾವೇನು ಮಾಡಬೇಕು ಅಂದ್ರೆ, ಅದಕ್ಕೆ ರಹಸ್ಯ ಇದು. ಆ ದೈತ್ಯರನ್ನ ಆವಾಗ ಭಗವಂತ ಯಾವ ರೂಪದಿಂದ ಕೊಂದನೋ ಆ ಕಥೆಯನ್ನು ನಾವು ಕೇಳಿದರೆ, ಆ ಕಥಾ ರೂಪದಲ್ಲಿ ಭಗವಂತ ನಮ್ಮಲ್ಲಿ ಪ್ರವೇಶ ಮಾಡುತ್ತಾನೆ, ಅವನನ್ನ ಸಂಹಾರ ಮಾಡುತ್ತಾನೆ. ಅದಕ್ಕೆ ನಾವು ಪುರಾಣ ಕಥೆಗಳು ಕೇಳಬೇಕು ಕೇಳಬೇಕು ಅಂತ ಯಾಕೆ ಹೇಳುವುದು ಅಂದ್ರೆ, ಆ ದೈತ್ಯರೆಲ್ಲ ಕೂತಿದ್ದಾರೆ. ಇಲ್ಲಿ ನೋಡಿದಾಗ ಕಂಸ ಅಂದ್ರೆ ಯಾರು? ಕಾಲನೇಮಿ. ಕಾಲನೇಮಿ ಅಂದ್ರೆ ಯಾರು ಅಂದ್ರೆ, ಶಾಸ್ತ್ರ ಹೇಳುತ್ತೆ ನಮ್ಮಲ್ಲಿ ಬಯಕೆ ಬೇಕು. ಬಯಕೆಯೇ ಇಲ್ಲದೆ ಇರಬೇಕು ಅಂತ ಎಲ್ಲಿಯೂ ಹೇಳಿಲ್ಲ. ಬಯಕೆಗಳನ್ನು ಗೆಲ್ಲಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆದರೆ ಬಯಕೆ ಗೆಲ್ಲೋದು ಅಂದ್ರೆ ಏನು ಅಂದ್ರೆ, ಪೂರ್ತಿ ಬಯಕೆಯೇ ಇಲ್ಲದೆ ಆಗೋದಲ್ಲ. ಅದಕ್ಕೆ ಭಾಗವತ ಹೇಳುತ್ತೆ, ಭಗವತಿ ದೃಢಾರತಿಹಿ ಅನ್ಯತ್ರ ಅರತಿಹಿ. ಬೇರೆ ಕಡೆ ಬಯಕೆ ಇರಬಾರದು, ದೇವರನ್ನೇ ಬಯಸಬೇಕು, ಅಲ್ಲೇ ಬಯಕೆ ಇರಬೇಕು. ಬಯಕೆ ಇರಲೇಬೇಕು, ಸುಮ್ಮನೆ ಚಾರುಚೂರು ಬಯಕೆ ಮಾಡಬೇಡಿ, ದೃಢವಾದ ಬಯಕೆ ಮಾಡಿ ದೇವರಲ್ಲಿ, ಮಿತ್ತ ಕಡೆ ಬಿಟ್ಟು ಬಿಡಿ ಅಂತ ಈ ರೀತಿ ಹೇಳುತ್ತಾರೆ. ಹಾಗಾದರೆ ಈ ಬಯಕೆಗಳಲ್ಲಿ ಭಗವಂತನಿಂದ ನಮ್ಮನ್ನ ತಪ್ಪಿಸಿ ದೇವರಲ್ಲದೆ ಬೇರೊಂದು ಕಡೆ ಬಯಕೆಯನ್ನ ಕೊಡುವಂತಹ ಬಯಕೆಗಳೆರಡು. ಬೇರೆ ಕಡೆ ನಮಗೆ ಬಯಕೆಗಳು ಬರುತ್ತಲ್ಲ, ಅದು ಎರಡು ರೀತಿ. ಒಂದು ಶಾಸ್ತ್ರಕ್ಕೆ ತಕ್ಕ ಬಯಕೆ, ಶಾಸ್ತ್ರಕ್ಕೆ ವಿರುದ್ಧವಾದ ಬಯಕೆ ಅಂತ. ಶಾಸ್ತ್ರಕ್ಕೆ ತಕ್ಕ ಬಯಕೆನೆ ಹೇಳುತ್ತಾರೆ. ಏನೇನು ನಮಗೆ ಭೋಗಗಳಿವೆ? ಅನಿಷಿದ್ಧ ಭೋಗ ಪರಿತ್ಯಾಗಿ ಪಶುರೇವನ ಸಂಶಯ ಅಂತ ಹೇಳ್ತಾರೆ. ಭಗವಂತ ಈ ಜನ್ಮದಲ್ಲಿ ಏನೇನು ಭೋಗ ಪಡಬೇಕು ಅಂತ ಕೊಟ್ಟಿದ್ದಾನೆ, ಅದು ಬಿಟ್ರೆ ಅವರು ಪಶುಗಳೇ. ಯಾಕೆ? ಭೋಗ ಪಟ್ಟು ದೇವರಿಗೆ ಅರ್ಪಣೆ ಮಾಡುವಂತಹ ಯಜ್ಞ ಮಾಡುವ ಭಾಗ್ಯ ಸಿಕ್ಕಾಗ ಬಿಟ್ರೆ ಅವರು ಏನಂತಾರೆ ಅಂತ ಹೇಳ್ತಾರೆ. ಹಾಗಾದರೆ ನಮ್ಮಲ್ಲಿ ಕಾಮನೆಗಳು ಎರಡು ರೀತಿ ಇದ್ದರೆ, ಒಳ್ಳೆ ಕಾಮನೆಗಳಿಗೆ ಪ್ರೇರಕ ಇಂದ್ರ ಮನ್ಮಥ. ಭಗವಂತನ ಪೂಜೆ ಕಡೆಗೆ ಕರ್ಕೊಂಡು ಹೋಗ್ಬಿಡುತ್ತಾರೆ ಆ ಕಾಮನೆಗಳನ್ನ. ಇನ್ನೊಂದು ರೀತಿಯಾದ ಕಾಮನೆ, ಅದು ಯಾವುದೇ ಆಗ್ಲಿ, ದೇವರನ್ನ ಬಿಟ್ಟು ಕಾಮಿಸೋದು. ಆ ಪದಾರ್ಥವೇ ಸುಖ ಕೊಡುತ್ತೆ, ವ್ಯಕ್ತಿಗಳೇ ಸುಖ ಕೊಡುತ್ತಾರೆ ಎಂಬ ಭಾವನೆಯಿಂದ ಪದಾರ್ಥ ವ್ಯಕ್ತಿಗಳ ಹತ್ತಿರ ಮನಸ್ಸು ಹರಿಯುವಂತೆ ಮಾಡುವುದೇ ಕಾಲನೇಮಿ. ನಮ್ಮ ಮನಸ್ಸಲ್ಲೇ ಕೂತಿರ್ತಾನವ, ಅವನೇ ಕಂಸ. ಅವನ ಟ್ರೂಪ್ ಎಲ್ಲ ನಮ್ಮಲ್ಲೇ ಕೂತಿದೆ. ಈ ರೀತಿಯಾಗಿ ನಮ್ಮ ಮನಸ್ಸು ದೇವರ ಕಡೆ ಅಲ್ಲದೆ, ಯದ್ಯಪಿ ಪದಾರ್ಥ ತಿನ್ನೋದೋ ಕುಡಿಯೋದೋ ನೋಡೋದೋ ಕೇಳೋದು ಅದರಿಂದ ಸುಖ ಬರ್ತಾ ಇದೆ, ಆದರೆ ಭಗವಂತ ಎಷ್ಟು ಟೆಕ್ನಿಕ್ ಆಗಿ ಮಾಡುತ್ತಾ ಇದ್ದಾನೆ ಅಂದ್ರೆ, ಪದಾರ್ಥ ನೆಪ ಮಾಡಿ ಅದರೊಳಗೆ ತಾನೇ ಇದ್ದು ಸುಖ ಕೊಡುತ್ತಾ ಇದ್ದಾನೆ. ಸುಖ ಕೊಡೋದು ದೇವರೇ, ಪದಾರ್ಥ ಅಲ್ಲ. ಆದರೆ ಡೈರೆಕ್ಟ್ ಆಗಿ ದೇವರೇ ಕೊಡಲ್ಲ, ಪದಾರ್ಥ ನೆಪ ಮಾಡಿ ತಾನು ಕೊಡುತ್ತಾನೆ, ವ್ಯಕ್ತಿಯ ನೆಪ ಮಾಡಿ ತಾನು ಕೊಡುತ್ತಾನೆ. ಇದು ತಿಳ್ಕೊಂಡವರು ಪದಾರ್ಥದ ಮೇಲೆ ವ್ಯಾಮೋಹ ಬಿಟ್ಟು ದೇವರಲ್ಲೇ ನನಗೆ ಬೇಕಾದ ಸುಖ ಕೊಡುತ್ತಾ ಇರೋದು ಇವ ಅಂತ ದೇವರ ಮೇಲೆ ಇಡುತ್ತಾರೆ. ಅದು ಗೊತ್ತಿಲ್ಲದೇ ಇರುವವರು ಏನ್ ಮಾಡುತ್ತಾರೆ, ಪದಾರ್ಥವೇ ಕೊಡ್ತಾ ಇದೆ, ವ್ಯಕ್ತಿಗಳೇ ಕೊಡ್ತಾ ಇದ್ದಾರೆ ಅಂತ ಅವರ ಮೇಲೆ ವಿಶೇಷವಾಗಿ ಮನಸ್ಸು ಹೋಗ್ತಾ ಇರುತ್ತೆ, ಪದಾರ್ಥದ ಮೇಲೆ ಹೋಗ್ತಾ ಇರುತ್ತೆ. ಹಾಗಾದರೆ ದೇವರನ್ನ ಮರೆತು ಪದಾರ್ಥ ವ್ಯಕ್ತಿಗಳ ಕಡೆ ಮನಸ್ಸನ್ನ ಕಳಸೋದು ಕಾಲನೇಮಿ ಆದರೆ ಅದಕ್ಕೆ ಬೇಕಾದ ಅಜ್ಞಾನ, ದೇವರೇ ಸುಖ ಕೊಡ್ತಾ ಇದ್ದಾನೆ ಎಂಬ ಎಚ್ಚರ ಕಳೆದು ಪದಾರ್ಥ ವ್ಯಕ್ತಿಗಳೇ ಸುಖ ಕೊಡ್ತಾ ಇದ್ದಾರೆ ಎಂಬ ತಪ್ಪು ಕಲ್ಪನೆ ಕೊಡೋದು ಯಾರು ಅಂದ್ರೆ ಪೂತನ. ಒಳಗೆ ಕೂತಿರ್ತಾಳೆ, ವಿಷ ಬೆರೆಸ್ತಾಳೆ. ಏನು ವಿಷ ಅಂದ್ರೆ, ದೇವರೇ ಸುಖ ಕೊಡತಾನೆ ಎಂಬ ನಿಜವಾದ ತಿಳುವಳಿಕೆ ಹಾಲು, ಅದಕ್ಕೆ ಇಲ್ಲ ಇಲ್ಲ ಪದಾರ್ಥವೇ ಕೊಡುತ್ತೆ ಎಂಬ ಕನ್ಫರ್ಮೇಶನ್ ವಿಷ ಬೆರೆಸೋದೇ ಪೂತನ. ಇದು ಬೆರೆಸಿ ನೋಡಿ, ಇದು ಬೆರೆಸಿ ದೇವರ ಕಡೆ ಮನಸ್ಸು ಹೋಗದೆ ಸದಾ ಪದಾರ್ಥಗಳು. ಅದಕ್ಕೆ ಹೇಳ್ತಾರೆ, ಮೋಸವಾಯಿತು ಆದುದಾಗಲಿ ಶ್ರೀಷ ನೀ ಕೈ ಹಿಡಿದು ರಕ್ಷಿಸು. ಇಷ್ಟು ಕಾಲ ಪದಾರ್ಥಗಳು ಸುಖ ಕೊಡುತ್ತೆ, ವ್ಯಕ್ತಿಗಳು ಸುಖ ಕೊಡ್ತಾರೆ ಅಂತ ಮನೆ ತುಂಬ ಪದಾರ್ಥ ವ್ಯಕ್ತಿಗಳು ತುಂಬಿದನೋ, ನೀನೇ ಸುಖ ಕೊಡ್ತೀಯ ಅಂದು ಗೊತ್ತಿಲ್ಲದೆ, ಇಲ್ಲ ನಿನ್ನೆ ತುಂಬಿಕೊಳ್ತಾ ಇದ್ದೆ ಮನಸ್ಸಿನಲ್ಲಿ, ನಿನ್ನ ಬಿಟ್ಟೆ ಇದೆಲ್ಲ ತಗೊಂಡೆ ಮೋಸ ಆಯಿತು. ಇನ್ನ ಆದುದಾಗಲಿ ಶ್ರೀಷ ನೀ ಕೈ ಬಿಡಿದು ರಕ್ಷಿಸು, ಇನ್ನಾದರೂ ಸುಖಪ್ರದ ನೀನೇ ಎಂಬ ಎಚ್ಚರ ಬರಲಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಂಥ ಅಜ್ಞಾನ ಬಂದು ಪದಾರ್ಥಗಳ ಕಡೆ ವ್ಯಕ್ತಿಗಳ ಕಡೆಯೇ ಹೋಗುವಂತೆ ನಮ್ಮ ಮನಸ್ಸನ್ನು ಮಾಡಿದ್ದು ಈ ಪೂತನೆ ಕೊಟ್ಟ ಅಜ್ಞಾನ. ಅದರಿಂದ ಆ ಅಜ್ಞಾನದ ಬುಡವಾಗಿಟ್ಟುಕೊಂಡು ಮನಸ್ಸನ್ನ ಆಚೆ ಡ್ರೈವ್ ಮಾಡೋದೇ ಕಾಲನೇಮಿ. ಅವರಿಗೆ ಸಹಕಾರ ಕೊಡುವಂತಹ ಇನ್ನೊಬ್ಬ ವ್ಯಕ್ತಿ ಯಾರಯ್ಯ ಅಂತ ಹೇಳಿದರೆ ಶಕಟಾಸುರ. ದೇವರ ಮೇಲೆ ಚೂರೇನಾದರೂ ನಮ್ಮ ಪುಣ್ಯದಿಂದ ಮನಸ್ಸು ಹೋಗ್ಲಿಕ್ಕೆ ಶುರುವಾದರೆ ದೇವರಕ್ಕಿಂತ ಪದಾರ್ಥಗಳು ವ್ಯಕ್ತಿಗಳೇ ಜಾಸ್ತಿ ಎಂಬ ಬುದ್ಧಿ ಕೊಡೋದೇ ಶಕಟಾಸುರ. ಹೌದಾನೆ? ಹೇಳಬೇಕಾದರೆ ರಾಮಚಂದ್ರಾಚಾರ್ಯ ಅಲ್ಲ, ಯಾಕೆ ಅವ್ರನ್ನೇ ತಗೊಂತೀರ? ನಿಮ್ಗೆ ಅದು ಕೊಟ್ರೆ ಸುಲಭ ಅರ್ಥ ಆಗುತ್ತೆ, ಬೇರೆ ಏನೋ ಕೊಟ್ರೆ ಸ್ವಲ್ಪ ಲೇಟ್ ಆಗಿ ಅರ್ಥ ಆಗುತ್ತೆ. ನೀವೆಲ್ಲ ಅದೇ ಟ್ರೂಪ್ ಆದ್ದರಿಂದ ಈಸಿ ಅರ್ಥ ಆಗತ್ತೆ. ಪಂಡರಾಪುರಕ್ಕೋ ಎಲ್ಲಿಗೋ ಕರ್ಕೊಂಡು ಹೋದ್ರಪ್ಪ, ದೋ ಟ್ರೈನ್ ಹಾಕಿ ಕರ್ಕೊಂಡು ಹೋದ್ರು, ದುಡ್ಡು ಕೊಟ್ರು, ಕೊಡೋರು
ಕೊಟ್ಟಿದ್ದಾರೆ.
ನೋಡಿ, ಭಗವಂತ ಅವರಿಗೆ ಈ ಒಂದು ಕಾರ್ಯ ಆಗ್ತಾ ಇದೆಯಲ್ಲ ಅಂತ ಹೇಳಿದಾಗ, ಇದೇ ಆಗಲಿ ಇನ್ನೊಂದೇ ಕಾರ್ಯಕ್ಕಾಗ್ಲಿ, ದುಡ್ಡು ಕೊಡೋರು ಕೊಡಿಸ್ತಾನೆ, ಕೊಡಿಸಿದ ಮೇಲೆ ಚೋರೋ ಚಾರೋ ಅವ್ಯವಸ್ಥೆ ಆಗಲ್ವಾ? ಆದಾಗ ಅವರಿಂದ ಮಾತುಗಳು ತರಿಸ್ತಾನೆ. ಹೌದಾ? ಕೇಳಿದ್ರೆ ಇಲ್ವಾ? ಯಾವಾಗ ಆ ಟ್ರೈನಲ್ಲಿ ಹೋಗುವಾಗ ಏನೂ ಇಲ್ಲದೆ ಅವಲಕ್ಕಿ ಖಾರದ ಪುಡಿ ಕಲಿಸಿಕೊಟ್ಟಾಗ ಇದಕ್ಕೆ ದುಡ್ಡು ಕೊಡಬೇಕಾ ನಾವು? ಏನ್ರಿ ಅಂದಿಲ್ವಾ? ನಮ್ಮ ಬಾಯಿ ಬಂದಂಗಂದ್ರಲ್ಲ ಅಲ್ಲ, ಅವರ ಬಿಡಿ ಆಚಾರ ಅಂದದ್ದಲ್ಲ, ಅವರ
ಅಯ್ಯೋ ಚಪಾತಿ ಸಾಗು ಮಾಡಿಸ್ಕೊಂಡು ಹೋಗಿದ್ದೇನೆ, ಒಂದು ಬಾಕ್ಸ್ ಅನ್ನ ತೆಗೆದು ಪಕ್ಕದಲ್ಲಿ ಇಟ್ಕೊಂಡು ನಮ್ಗಳ ಬಂದಿಲ್ಲ ಅಂತ ಹೇಳಿ
ಅಲ್ವಾ? ಅಲ್ಲಿ ನೋಡಿ, ನಾ ಆಶ್ವರಿ ಕಟ್ ಮಾಡೋಣ, ಇಲ್ಲಿ ಬರೋಣ. ಯಾಕೆ ಅಂದ್ರೆ ಮತ್ತೊಂದು ವಿಮರ್ಶೆ ಆಗ್ಬಿಡ್ತಾರೆ ಅಲ್ಲಿ. ಇಲ್ಲಿ ಏನಾಯ್ತು, ಭಗವಂತ ಅವರಿಗೆ ಸಾಧನೆ ಮಾಡಬೇಕು ಅಂತ ದುಡ್ಡನ್ನ ಕೊಡಿಸಿದ. ಪಾಪ ಅವರೇನು ಸುಮ್ಮನೆ ಕೊಡ್ಲಿಲ್ಲ, ಸಾಧನೆ ಆಗತ್ತೆ ದುಡ್ಡು ಕೊಡೋಣ ಅಂತ ಮಾಡಿಸಿದ. ಶಕಟಾಸುರ ಬಂದ, ದೇವರ ಅನುಗ್ರಹವೇ ಮುಖ್ಯ, ಯಾತ್ರೆಯಲ್ಲಿ ಹೋಗುವಾಗ ಹೆಚ್ಚು ಕಮ್ಮಿ ಆಗುತ್ತೆ, ಅದರ ಗಣನೆ ಇಲ್ಲ ಎಂಬ ಒಳ್ಳೆ ದೇವತೆಗಳ ಪ್ರಭಾವ ಬರಲಿಲ್ಲ, ಶಕಟಾಸುರನ ಪ್ರಭಾವ ಬಂತು. ದೇವರ ಅನುಗ್ರಹಕ್ಕಿಂತ ಪದಾರ್ಥ ಜಾಸ್ತಿ ಆಯಿತು. ಚಪಾತಿ ಕೊಡ್ತೀರಾ, ಪೂರಿ ಕೊಡ್ತೀರಾ, ಸಾಗು ಕೊಡ್ತೀರಾ, ಅದು ಬರಲಿಲ್ಲ ಇದು ಬರಲಿಲ್ಲ ಜಗಳಾಟ, ಅಂದರೆ ಪದಾರ್ಥವೇ ಜಾಸ್ತಿ ದೇವರ ಅನುಗ್ರಹಕ್ಕಿಂತ. ನೋಡಿ, ಒಂದು ವೇಳೆ ಹಾಗೆಲ್ಲ ಮಾಡುವಾಗ ಈ ತರ ಜಗಳಾಡಿದರೆ ಭಗವಂತನ ಅನುಗ್ರಹ ಹೋಗಿಬಿಡುತ್ತಲ್ವಾ? ಅಂದ್ರೆ ದೇವರ ಅನುಗ್ರಹಕ್ಕಿಂತ ಪದಾರ್ಥ ಜಾಸ್ತಿ ಆಯ್ತಾ ಇಲ್ವಾ? ಅದೇ ಶಕಟಾಸುರ ಕೂತಿರ್ತಾನೆ. ಇದು ನಮ್ಮಲ್ಲೂ ಬರುತ್ತೆ, ಅವರು ಯಾವಾಗ ಎಲ್ಲಿ ಆಕ್ಟ್ ಮಾಡ್ತಾರೋ ಗೊತ್ತಿಲ್ಲ, ಏನು ನಮ್ಮನ್ನ ಮಿಸ್ಟರ್ ಕ್ಲೀನ್ ತರ ನೋಡಿಸ್ತಾ ಇರ್ತಾರೆ, ಇದ್ದಕ್ಕಿದ್ದಂಗ ಅಟ್ಯಾಕ್ ಮಾಡಿಬಿಡ್ತಾರೆ. ಅದು ಯಾವಾಗ ಅಟ್ಯಾಕ್ ಮಾಡ್ತಾರೋ ಗೊತ್ತಾಗಲ್ಲ, ಯಾವಾಗ ಮಾಡ್ತಾರೋ ಗೊತ್ತಾಗಲ್ಲ. ಎಲ್ಲ ಚೆನ್ನಾಗಿರುತ್ತೆ, ಕೈಯಿಂದ ದುಡ್ಡು ತೆಗಿತಾ ಇರ್ತೀವಿ. ಹೌದಾ? ಒಳ್ಳೆ ಪರ್ವಕಾಲ, ತೆಗಿಬೇಕು ಕೊಡಬೇಕು ಅಂತ ಮನಸ್ಸಿಗೆ ಬರ್ತಾ ಇರುತ್ತೆ. ತೆಗೆಯೋದೇನು 5,000, ಅರ್ಧಕ್ಕೆ ಬರೋದ್ರೊಳಗೆ 2,500 ಆಗಿರುತ್ತದೆ. ಕೊಡೋ ಕಾಲಕ್ಕೆ 5 ರೂಪಾಯಿ ಆದರೂ ಆಶ್ಚರ್ಯ ಇಲ್ಲ. ಇವನೇ ಶಕಟಾಸುರ, ಒಳಕ್ಕೆ ಕೂತಿರ್ತಾನೆ. ಅಂದರೆ ದೇವರ ಕಡೆ ನಮ್ಮ ಮನಸ್ಸು ಹೋಗದೆ ಪದಾರ್ಥದ ಕಡೆಯೇ ಅಂಟುಕೊಳ್ಳುವಂತೆ ಈ ಕಾಲ ನೇಮಿಗೆ ಹೆಲ್ಪ್ ಮಾಡುವವರೆಲ್ಲ ಒಳಕ್ಕೆ ಕೂತಿದ್ದಾರೆ. ಇನ್ನ ಭೀಕರವಾದವ ಒಬ್ಬನಿದ್ದಾನೆ, ಅವನು ಯಾರು ಅಂದ್ರೆ ತೃಣಾವರ್ತ ಬರ್ತಾ ಇದ್ದಾನೆ. ಕೃಷ್ಣ ತಾಯಿಯ ಮಡಿಲಲ್ಲಿ ಮಲಗಿದ್ದಾನೆ, ಹಾಲನ್ನು ಕೊಡ್ತಾ ಇದ್ದಾಳೆ. ಹಾಲನ್ನು ಕೊಡ್ತಾ ಇರುವಾಗ ಕೃಷ್ಣ ಭಾರ 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 ಜಾಸ್ತಿ ಆಗ್ತಾ 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 ಬರ್ತಾ ಇದ್ದಾನೆ. ಏನಿದು ಕೂಸು ಇಷ್ಟು ಭಾರ ಆಗ್ತಾ ಇದೆ ಇವತ್ತು? ನಮಗೂ ಆಗುತ್ತೆ ಕೂಸು ಭಾರ ಬಸ್ಸಲ್ಲಿ ಹೋಗುವಾಗ ಅಲ್ವಾ. ಇಬ್ಬರು ಕೂತಿರ್ತಾರೆ ದಂಪತಿಗಳು, ಮಗುವಿಗೆ ಟಿಕೆಟ್ ಮಾಡಲ್ಲ, ಯಾಕೆ ಹಾಫ್ ಟಿಕೆಟ್ಗಿಂತ ಕಮ್ಮಿ ಇರುತ್ತೆ, ಟಿಕೆಟ್ ಮಾಡಲ್ಲ. ಎರಡೇ ಸೀಟಲ್ಲಿ ಕೂಡಿಸ್ತಾನೆ, ಮೂರನೇ ಸೀಟಲ್ಲಿ ಕೂಡಿಸ್ಲಿಕ್ಕೆ ಬಿಡಲ್ಲ, ಖಾಲಿ ಇದ್ರೂ ಬಿಡಲ್ಲ, ಜಗಳಾಡ್ತಾನೆ. ನೀವು ಕೂಡಿಸಿದ್ರೊಂದು ಬರಲ್ಲ, ತೊಂದರೆ ಪಡ್ತಾರೆ ಅಂತ ಕೂಸನ್ನು ಹೆಚ್ಚು ಹೊತ್ತು ಇಟ್ಕೊಳ್ಳಿಕ್ಕೆ ಆಗಲ್ಲ. ಆ ಕೂಸು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಇವ್ರ ಕೈಯಿಂದ ಆ ಕೈಗೆ, ಆ ಕೈಯಿಂದ ಈ ಕೈಗೆ. ಹೌದಾ, ಕೂಸು ಭಾರ ಆಗುತ್ತೆ. ಯಾವುದಾದ್ರೂ ಕಾನ್ಸ್ಟೆಂಟ್ ಆಗಿ ಒಂದು ವಸ್ತುವನ್ನು ಹಿಡ್ಕೋ ತಾಕತ್ತು ನನಗಿಲ್ಲ. ಈ ಕೂಸು ಭಾರ ಆಯಿತು ಅಂದ್ರೆ ಸೋದೆ ಜ್ಞಾಪಕ ಆಗುತ್ತೆ. ಎಲ್ಲರೂ ಕೂಡ ವಿಶ್ವೋತ್ತಮರಿದ್ದಾಗ ನಡೆದದ್ದು, ದೊಡ್ಡ ಸ್ವಾಮಿ ಇದ್ರಲ್ಲ ಅವರಿದ್ದಾಗ ನಡೆದದ್ದು. ಎಲ್ಲರೂ ಸೇರಿಕೊಂಡು ತಪೋವನಕ್ಕೆ ಹೋಗಿದ್ದಾರೆ, ತುಂಬಾ ಜನ, 25 ಜನಕ್ಕೂ ಮೇಲೆ. ಕೈಯಲ್ಲಿ ಕೂಸಿದೆ ಒಬ್ಬರಲ್ಲಿ, ಆ ಕೂಸು ನಡಿಬೇಕಲ್ಲ ಅಲ್ಲಿ ತಪೋವನ ಶಿಲಾಪರ್ಯಂತ. ಬಸ್ ಯಾವುದು ವೆಹಿಕಲ್ ಹೋಗಲ್ಲ, ನಂತರ ನಡ್ಕೊಂಡು ಹೋಗ್ಬೇಕಲ್ಲರೂ, ಯಾರಾದ್ರೂ ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕಾಗಿದ್ದೆ. ಆ ನಡ್ಕೊಂಡು ಹೋಗುವಾಗ ಭಾರ ಅಲ್ವಾ, ಒಬ್ಬರ ಕೈಯಲ್ಲಿ ಒಬ್ಬರಿಗೆ ಟ್ರಾನ್ಸ್ಫರ್ ಆಗ್ತಾ ಆಗ್ತಾ ಬಂತು. ಎಲ್ಲರಿಗೂ ನಿಶ್ಚಿಂತೆ, ಈ ಕೂಸು ಯಾರೊಬ್ಬರ ಕೈಯಲ್ಲಿದೆ ಅಂತ. ಕೊನೆಗಲ್ಲಿ ಹೋದ್ರು, ಎಲ್ಲ ಪ್ರೋಕ್ಷಣೆ ಮಾಡಿಕೊಂಡ್ರು, ಹಾಡುಗಳು ಹೇಳಿದ್ರು, ಎಲ್ಲ ಹೇಳಿದ್ರು. ಯಾರು ಮಗುವನ್ನು ಹಿಡ್ಕೊಂಡಿದ್ದಾರೆ ಎಂಬುದು ಯಾರಿಗೂ ಎಚ್ಚರ ಇಲ್ಲ, ಎಲ್ಲರ ದೇವರ ಮೇಲೆ ಮನಸ್ಸಿಟ್ಟಿದ್ದಾರೆ. ಯಾರೊಬ್ಬರಲ್ಲಿ ಮಗು ಇದೆ ಅಂತ ಕನ್ಫರ್ಮೇಶನ್ ಎಲ್ಲರಿಗೂ ಇದೆ. ಮಗು ಅಲ್ಲೇ ಕೂತು ಆಡ್ತಾ ಇತ್ತು, ಎಲ್ಲರೂ ಬಂದಿದ್ದಾರೆ. ಯಾವಾಗ ಗೊತ್ತಾಯಿತು ಅವರಿಗೆ? ಮಠಕ್ಕೆ ಬಂದ ಮೇಲೆ ಗೊತ್ತಾಯಿತು ಮಗು ಇಲ್ಲ ಅಂತ. ಗತಿ ಏನ್ರಿ, ಅದು ಸಂಜೆ ರಾತ್ರಿ ಆಗ್ಬಿಟ್ಟಿದೆ. ಅವಾಗ ಮತ್ತೆ ಹೋಗ್ಬೇಕು ಅಂದ್ರೆ ಅಲ್ಲಿದ್ದವರೆಲ್ಲ ಹೇಳಿದ್ರು, ಹೋದ್ರೆ ನೀವೇ ಸಿಗಲ್ಲ, ಮತ್ತು ರಾತ್ರಿ ಕಾಡು ತಿರುಗದೇ ತಿರುಗ್ತಾ ಇರ್ತೀರ, ಮಗು ಸಿಗಲ್ಲ, ನೀವು ಸಿಗಲ್ಲ, ಮತ್ತೇನ್ ಮಾಡೋದು, ಮಗು ಅಲ್ಲಿದೆ. ಅವಾಗ ಸ್ವಾಮಿಗಳಿದ್ದರಲ್ಲಿ ಸ್ವಾಮಿಗಳ ಹತ್ರ ಬಂದು ಕೇಳ್ತಾ ಇದ್ದಾರೆ, ಸ್ವಾಮಿ ಏನ್ ಮಾಡೋದು, ಭೂತರಾಜರಿದ್ದಾರೆ, ಅದೆಂಥ ನಂಬಿಕೆ, ಸಲ್ಯೂಟ್ ಮಾಡಬೇಕು, ಸಾಷ್ಟಾಂಗ ನಮಸ್ಕಾರ. ಭೂತರಾಜರಿದ್ದಾರೆ, ಹೇಳೋ ಸುಲಭ ಮಾಡೋ ಕಷ್ಟ, ಟೆನ್ಷನ್, ಮಕ್ಕಳು ಹೋಗ್ಬಿಟ್ಟಿದ್ದಾರೆ ಅಲ್ಲಿ, ಎಲ್ಲರೂ ಕೂತಿದ್ದಾರೆ. ಅಲ್ಲ ಏನಾದ್ರೂ ಅವ್ರ ಮಕ್ಕಳು ನಮ್ಗೆ ಯಾಕೆ ಸ್ವಾಮಿ ಮಲ್ಕೋಬಹುದಾ? ಇಡೀ ರಾತ್ರಿ ಭೂತರಾಜರ ಮಂತ್ರ ಜಪ ಮಾಡುತ್ತಾ ಕೂತಿದ್ದಾರೆ ಸ್ವಾಮಿಗಳು. ಇದಕ್ಕೇನು ಬೇಕು, ನಮ್ಮೆಲ್ಲ ಪ್ರವೃತ್ತಿ ಇರಲ್ಲ, ಇನ್ನೊಬ್ರು ಕಷ್ಟ ಬಂದ್ರೆ ಬಂದ್ರೆ ಬರ್ಲಿ ಬಿಡ್ರಿ, ನಮ್ಗೆ ಯಾಕೆ, ನಮ್ಮ ಪ್ರಾಣ ಇರೋಣ ಅಂತ ಆ ಭಾವನೆ ಇರುತ್ತೆ. ನಿಜವಾಗಿ ಸ್ವಾಮಿಗಳು ಅಂದ್ರೆ ಆ ಲಕ್ಷಣಗಳು ಇರುತ್ತೆ ಅಲ್ಲಿ. ಇಡೀ ರಾತ್ರಿ ಜಪ ಮಾಡುತ್ತಾ ಇದ್ದಾರೆ, ಬೆಳಿಗ್ಗೆ ಬೆಳಕು ಹರಿತಾ ಇದೆ, ಎಲ್ಲರಿಗೂ ಮುಂಗಾಲೆ ಮೇಲೆ ಕೂತಿದ್ದಾರೆ ಎಲ್ಲರೂ ಕೂಡ. ಓಡಿದ್ದೆ ತಪೋವನಕ್ಕೆ, ಚಿಕ್ಕ ಕೂಸು, ಒಂದೂವರೆ ವರ್ಷ ಅಷ್ಟೇ ಕೂಸು, ದೊಡ್ಡದು ಅಲ್ಲ. ಬಾಯಿ ಮಾತು ಚೂರು ಚೂರು ತೊದಲು ನೋಡಿ ಬರ್ತಾ ಇದೆ, 2 ವರ್ಷದ್ದು, ಚೂರು ಹೇಳುತ್ತಷ್ಟೆ, ಚೂರು ಹೇಳಿದ್ ಬರುತ್ತೆ. ಅಲ್ಲಿಗೆ ಹೋಗ್ತಾರೆ, ಎಲ್ಲಿ ಸಿಗತ್ತಾ ಇಲ್ಲ ಅಂತ. ಎಲ್ಲಿ ಬಿಟ್ಟಿದ್ದಾರೋ ಬಂಡೆ ಹತ್ರ, ನದಿ ಹತ್ರ, ಅಲ್ಲೇ ಕೂತಿದೆ, ಅಲ್ಲೇ. ಇವನ ಮಾನಿಗೆ ರಾತ್ರಿ ಹೆದರಿಕಾಗಿಲ್ವಾ, ಏನಾಗಿಲ್ವಾ ಅಂದ್ರೆ ಇಷ್ಟೇ ಮಾತಾ ಕೂಸು, ತಾತ ಇದ್ರು ನೀವು ಬಂದು ಕೂಡಲೆ ಹೋದ್ರು, ಇನ್ಯಾವ ತಾತ ಬರ್ಬೇಕು, ಭೂತರಾದರೆ ಬಂದ್ರಲ್ಲಿ ವಿಶೇಷವಾಗಿ. ಅದಕ್ಕೆ ವಿಸ್ಮರಣೆ ಅಂತ ಹೇಳ್ತೀವಲ್ಲ ನಾವು. ಈ ಭಾರ ಕೂಸು ಭಾರ ಆದರೆ ಅವರಿಗೆ ಭಾರ ಆಗಿಲ್ಲ, ರಾತ್ರಿ ಎಲ್ಲ ಹೊತ್ತುಕೊಂಡಿದ್ರು. ಇದೇ ಕಥೆ ಅಲ್ಲಿ ನಡೀತು, ಬದರಿಯಲ್ಲಿ ನಡೀತು. ಇದನ್ನ ಒಂದ್ ದಿವಸ ದೇವರ ಬಾಗಲು ಹಾಕ್ತಾ ಇದ್ದಾರೆ, ಹಾಕಿದ್ರೆ 6 ತಿಂಗಳಿಗೆ ತೆಗೆದಿದ್ದಾರೆ. ನಿಮಗೆ ಇನ್ನೂ ಹೋಗಿಲ್ಲಲ್ಲ, ಬಾಗಲು ಹಾಕೋ ಕಾಲಕ್ಕೆ ಹೋಗಿಲ್ಲಲ್ಲ ನೀವು. ಹಾಗೂ ಬಾಗಲು ಹಾಕೋ ಕಾಲಕ್ಕೆ ಹೋದರೆ ಬಾಗಲಿನ ಹಾಕಬೇಕು, ಹೊರಗಿನ ವಾತಾವರಣ ಟೋಟಲಿ ಚೇಂಜ್ ಆಗ್ಬಿಡುತ್ತೆ, ಮಂಜು ಸುರಿಲಿಕ್ಕೆ ಶುರು ಆಗುತ್ತೆ, ಎರಡು ದಿವಸದಲ್ಲಿ ದೇವಸ್ಥಾನವೇ ಕಾಣಿಸಲ್ಲ, ಅಷ್ಟು ಮಂಜು ಸುರಿದು ಬಿಡುತ್ತೆ, ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ದರ್ಶನಕ್ಕೆ ಹೋಗಿದ್ದಾರೆ, ಕೂಸನ್ನು ಕರ್ಕೊಂಡು ಹೋಗಿದ್ದಾರೆ, ಅಲ್ಲಿ ಬಾಗಿಲು ಹಾಕಬೇಕು, ಹೊರಡ್ರಿ ಹೊರಡಿ ಹೊರಡ್ರಿ ಅಂತ ಎಲ್ಲರೂ ದೊಡ್ತಾ ಇದ್ದಾರೆ. ಅವಸರ ಅವಸರಿಂದ ಬಂದರು, ಎಲ್ಲಾ ತಿರುಗಿ ಬರ್ತಾರೆ, ತಾವಿದ್ದ ಕಡೆಗೆ ಮಗು ಇಲ್ಲ. ಏ ನೀನು, ನಿನ್ನತ್ರ ಇಲ್ಲ, ನಿನ್ನ ಹತ್ರ ಎಲ್ಲಿ ಇಲ್ಲ, ಹೋಗ್ತಾರೆ ಬೀಗ ಹಾಕಿದೆ ಅಲ್ಲ, ಹೊರಟಾಯ್ತು ಅವರು ಅರ್ಚಕರು. ತೆಗಿಬೇಕು ಅಂದ್ರು, ನಿಮ್ ಮಗು ಒಳಗಿದೆಯೋ ಇಲ್ಲೋ ಗೊತ್ತಿಲ್ಲ, ಅದು ಹೊರಗೆ ಹೋಗಿದೆಯೋ ಇಲ್ಲೋ ಗೊತ್ತಿಲ್ಲ, ನಾವಂತೂ ದೇವರ ಬೀಗ ಹಾಕಿದ್ದು ತೆಗೆಯೋ ಪ್ರಸಕ್ತಿ ಇಲ್ಲ ಅಂದ್ಬಿಟ್ಟು ಹೋದ್ರು. ಆ ಜಾಗ ಎಂತಹದ್ದು ಅಂದ್ರೆ ಇಷ್ಟೇ ಪ್ರಣತಿ, ಅದರ ತುಂಬಾ ಎಣ್ಣೆ, ಬೇಕಾದ್ರೆ ಮನೆಯಲ್ಲಿ ಹಾಕಿಡಿ, ಎಷ್ಟು ಕಾಲ ಬರುತ್ತದೆ, ಆರು ತಿಂಗಳು ಒಯ್ಯುತ್ತ. ದೀಪ ಹಚ್ಚಿದ್ದು ಕರಡು ಕಟ್ಟಿ ಹೊಡಗುತ್ತಲ್ಲ, ಆರು ತಿಂಗಳು ಕಾಲ ಇವರು ಹಚ್ಚಿದ ದೀಪ ಸದಾ ಉರಿತಾ ಇರೋ ಜಾಗ ನೋಡಿ. ಆರು ತಿಂಗಳು ಅಲ್ಲಿ ಇರ್ಲಿಕ್ಕಿಲ್ಲ, ಯಾವ ಪ್ರಾಣಿ ಇರ್ಲಿಕ್ಕಿಲ್ಲ, ಜೋಶಿ ಮಠಕ್ಕೆ ಬಂದು ಕೂತಿದ್ದಾರೆ, ಆರು ತಿಂಗಳು ಅಲ್ಲೇ ವಾಸ. ಅವರು ಏನ್ ಮಾಡ್ಬೇಕು, ಮನೆಗೆ ಹೋಗ್ಲಿಕ್ಕೆ ಸಂಕಟ, ಏನ್ ಮಾಡ್ಬೇಕು ಅಂತ ಪರಿಸ್ಥಿತಿ ಹೇಗಿರುತ್ತೆ, ಅಲ್ಲೇ ಕೂತಿದ್ದಾರೆ. ಇನ್ನೇನು ಬಾಗಿಲು ತೆಗಿತಾರೆ ಅಂದ್ರೆ ಹೋಗ್ತಾರೆ, ಹೆಣ ಆದ್ರೂ ಸಿಗುತ್ತೋ ಇಲ್ಲೋ, ಕೂಸಿಂದು ಕೊಳತು ಹೋಗಿರುತ್ತೋ ಏನೋ ಏನೋ ನಾನಾ ಇದು. ಅರ್ಚಕರಿಗೂ ಟೆನ್ಷನ್ ಅಲ್ಲಿ, ಏನಾಗಿದೋ ಏನೋ, ಮತ್ತು ಸಂಪ್ರೋಕ್ಷಣೆ ಏನೇನಾಗ್ಬೇಕೋ ಅಂತ. ಬಾಗಿಲು ತೆಗೆದು ಹೋಗ್ತಾರೆ, ಕೂಸು ಅಚ್ಚಳಿಯದೆ ಹಾಗೇ ನಗತಾ ಕೂತಿದೆ. ನಂಬುತ್ತೀರಾ ನೀವು, ಪೇಪರಲ್ಲೆಲ್ಲ ಬಂದಿತ್ತಿದು, ಪೇಪರಲ್ಲೆಲ್ಲ ಬಂದಿತ್ತು. ಹೋಗಿ ಕೇಳುತ್ತಾರೆ ಕೂಸನ್ನ, ಏನಮ್ಮ ಇಷ್ಟು ಕಾಲ ಹೆದರಿಕೆ ಆಗಿಲ್ವಾ ಅಂದ್ರೆ, ಒಬ್ಬ ಅಜ್ಜ ದಿನ ಆಗೂ ನಂಗೆ ಊಟ ಮಾಡಿಸಿ ಆಡ್ತಾ ನನ್ನ ಜೊತೆಗೇನೆ ಅಲ್ಲ, ಎಷ್ಟೊತ್ತು ನಾನು ಎಷ್ಟೊತ್ತಿರ್ತೇನೆ ಅಷ್ಟೊತ್ತು ನನ್ ಸರಿ ಆಟ ಆಡ್ತಾ ಇದ್ರು, ಇವ ನೀವು ಬರೋದು ನೋಡಿ ಹೊರಟು ಹೋದ್ರು. ಯಾರ ಅಜ್ಜ? ನಾರದರು. ಅಲ್ಲಿ ಪೂಜೆ ಮಾಡಿದ್ರು ನಾರದರು, ನಾರದರ ಪೂಜೆ ಆಗಿರುತ್ತೆ. ಇದೆಲ್ಲ ಪ್ರಾಕ್ಟಿಕಲ್ಲಿ ನೋಡಿದಾಗ ಹಾ ದೇವರೊಬ್ಬನು ಇದ್ದಾನೆ ಎಂಬುದು ಬರುತ್ತೆ, ಇಲ್ಲ ಸ್ವಲ್ಪ ನಮ್ಮ ಟಿವಿ ನೋಡಿದ ಕೂಡಲೇ ಹಾಗೆ ದೇವರು ಇಲ್ಲ ದೇವರು ಇಲ್ಲ ಅಂತ ಹೊರಟೋಗ್ತಾ ಬರುತ್ತೆ. ಹೌದಲ್ಲ, ನಿಶ್ಚಯವಾಗಿ ಜ್ಞಾನ ಎಲ್ಲಿ ಬಂದಿದೆ, ಬರ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ, ಈ ಮಗು ಕೃಷ್ಣ ತೊಡೆ ಮೇಲೆ ಮಲಗಿದ್ದಾನೆ, ಭಾರ ಆಗ್ತಾ ಇದ್ದಾನೆ ನೋಡಿದ್ದು, ಯಾಕೋ ಮಗು ಭಾರ ಆಗ್ತಾ ಇದೆ ಅಂತ ಹಾಲು ಕುಡಿಯುವವನನ್ನ ಚೂರು ಕೆಳಗಿಟ್ಟು ಕೆಲಸ ನೋಡಿಕೊಳ್ಳಿಕ್ಕೆ ಒಳಗೆ ಹೋಗ್ತಾ ಇದ್ದಾಳೆ. ಭಾರ ಆದವ ಹಾಗೆ ಇರಬೇಕಾ, ಹಗುರಾದ. ಬ್ರಹ್ಮಾದಿ ದೇವತೆಗಳಿಗೇನೆ ಅನಿಮಾದಿ ಅಷ್ಟಸಿದ್ಧಿಗಳು ಸದಾ ಇರುತ್ತೆ ಅಂದರೆ ಸ್ವಾಮಿಗೇನು, ಯಾವಾಗಾದ್ರೂ ಹಗುರಾಗ್ತಾನೆ, ಯಾವಾಗಾದ್ರೂ ಲಘು ಆಗ್ತಾನೆ. ಇನ್ನ ಹೇಳ್ತಾರೆ, ಸ್ಥೂಲಗಳ ತೇಲಿಸುವ ಸೂಕ್ಷ್ಮವ ಮುಳುಗಿಸುವ ಅವನ ಮಾಯವಿದು ಅಂತ. ಸೇಮ್ ವೆಯ್ಟ್ ಇರುವಂಥ, ಸೇಮ್ ವೆಯ್ಟ್ ಇರುವಂಥ ಹತ್ತಿ, ಸೇಮ್ ವೆಯ್ಟ್ ಇರುವಂತಹ ಕಲ್ಲು, ನೀರಲ್ಲಿ ಹಾಕಿದರೆ ಹತ್ತಿ ತೇಲುತ್ತೆ, ಅದೇ ವೆಯ್ಟ್ ಇದೆ, ಕಲ್ಲು ಮುಳುಗುತ್ತೆ. ಮರ ತೇಲುತ್ತೆ, ಅದೇ ವೆಯ್ಟ್ ಇರುವ ಕಬ್ಬಣ ಮುಳುಗುತ್ತೆ. ಅಷ್ಟು ವೆಯ್ಟ್ ಇರುವಂತಹ ಕಟ್ಟಿಗೆ ತೇಲುತ್ತೆ, ಚಿಕ್ಕ ಯಾವುದು ಉಸು ಮುಳುಗೇ ಹೋಗುತ್ತೆ. ಆ ಸ್ವಾಮಿ ಕಲ್ಪನಾ ಅವ್ರು ಹೇಗ್ ಮಾಡ್ತಾನೇನು ಗೊತ್ತಿಲ್ಲ. ಮೊನ್ನೆ ಯಾರು ಪೇಪರಲ್ಲಿ ಹಾಕಿದ್ರು, ಈ ರಾಮ ಸೇತು ಇದೆಯಲ್ಲ, ರಾಮ ಸೇತುವನ್ನ ಈ ಸೈಂಟಿಸ್ಟ್ಗಳೆಲ್ಲ ಹೋಗಿ ಚೆಕ್ ಮಾಡ್ತಾ ಬಂದ್ರಂತೆ. ಬಂದಾಗ ರಾಮ ಸೇತುವಿನ ಒಂದು ಕಲ್ಲು ತಂದ್ರಂತೆ. ಇದೇನಿದು ಟೆಸ್ಟ್ ಮಾಡಬೇಕು ಅಂತ ಬಂದ್ರೆ, ಅವರು ಲ್ಯಾಬ್ ಅಲ್ಲಿ ನೀರಿಟ್ಟು ಕಲ್ಲನ್ನ ಬಿಟ್ರೆ ತೇಲ್ತಾ ಇದೆ, ಇಟ್ ಇಸ್ ಎ ಸ್ಟೋನ್, ತೇಲ್ತಾ ಇದೆ. ಹೌ ಹೌ ಇಟ್ ಇಸ್ ಪಾಸಿಬಲ್ ಅಂತ ತಲೆ ತಲೆ ಚಚ್ಕೊಳ್ತಾರೆ, ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಪ್ರತಿಯೊಂದು ಕಲ್ಲು ಮೇಲೆ ರಾಮ ನಾಮ ಬರೆದು ಹಾಕಿದ್ದಾರೆ, ಅದರ ಪವರ್ ಈಗ್ಲೂ ನಿಂತಿದೆ ಅದರ ಮೇಲೆ. ಅದಂಥ ಅದ್ಭುತವಾದ್ದು, ನಮಗೆ ಕಣ್ಣೆದುರಿಗಿದ್ರೂ ನಂಬಲ್ಲ. ಅದೇ ಆಗಿದೆ ನಮ್ಮ ಪರಿಸ್ಥಿತಿ. ಸರಿ, ಬಂದವನೇ ತೃಣಾವರ್ತ, ಬಂದ ಕೃಷ್ಣನ್ನ ಹೊತ್ತುಕೊಂಡು ಹೋಗ್ಬೇಕು ಅಂತ, ಅವನಿಗೆ ಕೊಲ್ಲಬೇಕು ಅಂತ ಪ್ರಯತ್ನ. ನೋಡಿದರೆ ಕೃಷ್ಣ ಹಗುರಾಗಿದ್ದ, ಅಯ್ಯೋ ಇಷ್ಟು ಹಗುರ ಅಂಥೇಳಿ ಹೊತ್ಕೊಂಡೇ ಹೋಗ್ಬಿಟ್ಟ. ಸುಂಟರ ಗಾಳಿ ರೂಪದಲ್ಲಿ ಬಂದ, ತೃಣ ಆ ಬರತ್ತ, ತೃಣವನ್ನ ತಿರುಗಿಸಿಕೊಂಡು ಹೋಗ್ತಾನೆ. ಸ್ವಾಮಿ ಮೇಲಕ್ಕೆ ಹೋದ, ಭಾರ ಹಗುರಾದವ, ತುಂಬಾ ಭಾರ ಆದ, ಆ ಭಾರಕ್ಕೆ ಬಿದ್ದು ಸತ್ತು ಹೋದ. ಭಗವಂತ ಸಂಹಾರ ಮಾಡ್ತಾ ಇದ್ದಾನೆ. ಚೆನ್ನಾಗಿದೆ ಕಥಾ ಗೊತ್ತು. ಅವನು ಕೊಂದ, ಇವನು ಕೊಂದ, ಇವನು ಕೊಂದ, ಇವನೇನ್ ಮಾಡ್ತಾನೆ ನಮ್ಮಲ್ಲಿ ಅಂತ ಹೇಳಿದರೆ, ಇನ್ನೊಬ್ಬರನ್ನ ಕಂಡರೆ ಹುಲ್ಲಿನಂತೆ ದೃಷ್ಟಿ ಕೊಡುತ್ತಾನೆ, ಹಗೂರಾದ ದೃಷ್ಟಿ ಬಹಳ ಬರ್ತಾ ಇರುತ್ತೆ ನೋಡಿ ನಮ್ಮಲ್ಲಿ. ಒಂದ ದುಡ್ಡು ಜಾಸ್ತಿ ಆದರೆ ಹಗುರಾದ ಭಾವನೆ ಬಂದೇ ಬರ್ತಾ ಇರುತ್ತೆ, ನನ್ನಲ್ಲಿ ಜಾಸ್ತಿ ಅವರಲ್ಲಿ ಕಡಿಮೆ ಅಂತ. ಆಯ್ತು ಬೇಡಪ್ಪ, ಈ ಸಂಸಾರದಲ್ಲಿ ಅದು ಇದು ಬೇಡ, ಎಲ್ಲಾ ಬಿಟ್ಟು ಸಾಧನೆಗೆ ಬಂದುವ, ನನ್ನ ಮಡಿ ಜಾಸ್ತಿ ಅವ್ರ ಮಡಿ ಕಡಿಮೆ ಎಂಬ ಆ ಹಗುರಾದ ಭಾವನೆ. ಶುದ್ಧವಾಗಿ ಸ್ನಾನ ಮಾಡಿ ಏನು ಒಳ್ಳೆ ಒದ್ದೆ ಉಟ್ಕೊಂಡು ಬಂದಿರತಕ್ಕಂಥ ನಮಗೆ ಮಾಮೂಲು ಪಂಚೆ ಉಟ್ಟು ಊಟ ಕೂತವು ಅಂದ್ರೆ ಹಗುರಾದ ಭಾವನೆ ಅಲ್ಲೇನ್ರಿ. ಮಡಿಗಳಲ್ಲಿ ನಾನಾ ಮಡಿಗಳಿವೆ, ಮಡಿಯೋ ಪರ್ಯಂತ ಮಡಿ ಮಾಡ್ತೀವಿ ನಾವು. ಆದರೆ ಆ ಮಡಿಗಳಲ್ಲಿ ಡಿಫರೆನ್ಸ್ ಇದೆ, ಒಬ್ಬರು ಕಂಡ್ರೆ ಒಬ್ಬರ ಮಡಿ ಬಹಳ ಡಿಗ್ರೇಡೆಡ್ ಅಲ್ವಾ, ಇವರಕ್ಕಿಂತ ಕಡಿಮೆ ಆದ ಮಡಿ ಅಂದ್ರೆ ಸ್ವಲ್ಪ ಯಾವುದು ಧಾವಳಿ, ಇದು ಹುಟ್ಟಿದ ಮಡಿ ಧಾವಳಿ, ಅರ್ಧ ಧಾವಳಿ ಹುಟ್ಟು ಮೇಲೆ ಒದ್ದೆ ಬಟ್ಟೆ ಹಾಕೊಂಡು ಬರ್ತಾ ಇರ್ತಾರೆ, ಆ ಒಂದು ಗ್ರೇಡ್ ಇರುತ್ತೆ. ಅವರಕ್ಕಿಂತ ಕಡಿಮೆ ಮಡಿ ಯಾವುದು ಅಂದ್ರೆ ಈ ರೇಷ್ಮೆ ಮಡಿ, ಅರ್ಧ ಹುಟ್ಟು ಅರ್ಧ ಒದ್ದೆ ಬಟ್ಟೆ ಹಾಕಿ ಬರ್ತಾ ಇರ್ತಾರೆ, ಅದಕ್ಕಿಂತ ಧಾವಳಿ ಮಡಿ ಶ್ರೇಷ್ಠ ಅವ್ರಿಗೆ, ಅವ್ರ ಕಲ್ಪನೆ ಇದು. ಆದ್ಮೇಲೆ ಈ ರೇಷ್ಮೆ ಮಡಿ ಅದಕ್ಕಿಂತ ಇದು, ಇನ್ನ ಅರ್ಧ ಒದ್ದೆ ಹಾಕಿ ಅರ್ಧ ಹೀಗಲ್ಲದೆ ಇನ್ನ ಇನ್ನೊಂದಿರುತ್ತಲ್ಲ ಯಾವುದು, ಪ್ಯೂರ್ ಆಗಿ ಮೇಲೂ ಕೆಳಗೂ ಕೂಡ ಒಂದೇ ರೇಷ್ಮೆ ಹಾಕೊಂಡು ಬರ್ತಾರಲ್ಲ, ಅದು ಇನ್ನೂ ಕಡಿಮೆ ಮಡಿ. ಅಲ್ಲಿ ನೋಡಿ ಕೂತಿರ್ತಾರಲ್ಲ, ಕೂತಿರೋ ಕಾಲಕ್ಕೆ ಪಕ್ಕಪಕ್ಕದಲ್ಲೇ ಕೊಡ್ತಾರೆ, ಕೊಡ್ಬೇಕು ಎಲ್ಲ ಇಷ್ಟನ ಕೂತಾಗ ಎಲ್ಲ ಪಕ್ಕಲೇ ಕೊಡ್ಬೇಕಾಗತ್ತೆ, ಸಪರೇಟ್ ಆಗಿ ಹಾಕ್ತಾರ. ಆ ಕೂತಾಗ ಚೂರು ಸರಿತಾ 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 ಇರ್ತಾರೆ, ಅವ್ರು ತಗಲ್ಬಾರ್ದು ಇವ್ರು ತಗಲ್ಬಾರ್ದು ಅಲ್ವಾ. ಏನದು, ಇನ್ನೊಬ್ಬರನ್ನ ಕಂಡರೆ ಅವರ ಮಡಿಯೋ ಅವರ ವಿದ್ಯೆಯೋ ಇನ್ನೊಂದೋ ಮತ್ತೊಂದೋ, ಒಟ್ಟಾರೆ ನಾ ಸಾಧನೆ ಮಾಡುತ್ತಾ ಇದ್ದೀನಿ ಇವ್ರು ಮಾಡುತ್ತಾ ಇಲ್ಲ ಅಲ್ವಾ, ಹಗೂರಾದ ಭಾವನೆ ಬರ್ತಾ ಇರುತ್ತೆ. ಆದ್ರೆ ಮೇನ್ ಇರಬೇಕಾಗಿದ್ದೇನು ಅಂದ್ರೆ, ಸ್ವಾಮಿ ಈ ಜನ್ಮದಲ್ಲಿ ಏನೋ ಕಣ್ಣು ತೆಗೆದಿದ್ದಾನೆ, ನನ್ ಸರಿ ಇಷ್ಟು ಸಾಧನೆ ಚೂರು ಮಾಡಿಸ್ತಾ ಇದ್ದಾನೆ, ಅದೇ ಕಣ್ಣು ಅವನ ಮೇಲೆ ಯಾವನು ನಾನು ಜುಜುಬಿ ಅಂತ ನೋಡ್ತಾ ಇದ್ದೇನೆ, ಅವನ ಮೇಲೆ ಬಿದ್ರೆ ನನ್ನಕ್ಕಿಂತ ತಾತನಷ್ಟು ಮಡಿ ಮಾಡಿಸಿ ಅವನಿಂದ ಅನುಷ್ಠಾನ ಮಾಡಿಸ್ತಾನೆ, ಇದೇ ಸ್ವಾಮಿ ನನ್ನ ಮೇಲೆ ಕಣ್ಣು ಆಚೆ ಸರಿಸದನ ನಾನು ಮಿಸ್ಟರ್ ಬ್ಲ್ಯಾಕ್ ಆಗಿ ಕೊಡ್ತೇನೆ, ಮಿಸ್ಟರ್ ವೈಟ್ ಅಂತ ಎಲ್ಲರೂ ನನಗೆ ಹೂವಿನ ಹಾರ ಹಾಕ್ತಾ ಇದ್ದಾರೆ, ಅವನು ಚೂರು ಕಣ್ಣು ತಪ್ಪಿಸಿದನ ಮಿಸ್ಟರ್ ಬ್ಲ್ಯಾಕ್ ಆಗಿ ಬಿಡುತ್ತೇನೆ, ಅವನ ಕರುಣೆ ಪ್ರಧಾನ ಸ್ವಾಮಿ, ಹೀಗೆ ಮಡಿ ಈ ಆಚಾರ ಈ ಒಂದು ಜ್ಞಾನ ಕೊಟ್ಟಿದೆಯಪ್ಪ ನಿನ್ನ ನಾಮಸ್ಮರಣೆ ಕೊಡೋ ಅಂತ ಕೇಳಿ, ಯಾರಿಗೆ ಆಗ್ತಾ ಇಲ್ಲ ಅವರಲ್ಲಿ ಅದು ಆಗುವಂತೆ ಮಾಡಯ್ಯ ಅನ್ನ ಪ್ರಾರ್ಥನೆ ಮಾಡುವ ಭಾವನೆ ಬಂತ ಬದುಕುದು ಬದುಕ್ತೀವಿ. ಅದು ಇಲ್ಲ, ಇನ್ನೊಬ್ಬರು ನೋಡಿದ ಕೂಡಲೇ ನಾವು ಜಾಸ್ತಿ ಎಂಬೋ ಜಂಭ ಬಂತ, ಅವನೇ ತೃಣಾವರ್ತ. ಇನ್ನೊಬ್ಬರು ನೋಡಿದ ತೃಣಕ್ಕಿಂತ ಕಡಿಮೆ ಆಗಿ ನೋಡುವ ನೋಟ ಬರ್ತಾ ಇರುತ್ತಲ್ಲ ಅವನ ಒಳಗೆ ಕೂತಿರ್ತಾನೆ ನೋಡಿ, ಅದು ಯಾವಾಗ ಬರ್ತಾನೋ ಅಟ್ಯಾಕ್ ಮಾಡ್ತಾನೋ ಗೊತ್ತಾಗಲ್ಲ, ಮಾಡಿಬಿಡ್ತಾನೆ ಸೈಲೆಂಟ್ ಆಗಿ ಮಾಡ್ತಾರೆ ಇವರು, ಬಹಳ ಇಂಟೆಲಿಜೆನ್ಸ್ ಇವರೆಲ್ಲ ಕೂಡ, ನಮಗೆ ಸ್ವಲ್ಪ ಬಂದಾರದ ಕೂಡ ಗೊತ್ತಾಗಲ್ಲ. ಎಫೆಕ್ಟ್ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಈ ಪಾಲಿಶ್ ಬಂಡೆಗಳ ಮೇಲೆ ಎಣ್ಣೆ ಆಗ್ಲಿ ನೀರಾಗ್ಲಿ ಬಿದ್ದಿದೆ ಅಂತ ಯಾವಾಗ ಗೊತ್ತಾಗುತ್ತೆ, ಬಿದ್ದ ಮೇಲೆ ಹಾಗೆ ಎಫೆಕ್ಟ್ ಆದ್ಮೇಲೆ ಗೊತ್ತಾಗುತ್ತೆ ಇವನು ಬಂದಿದ್ದಾರೆ ಅಂತ, ಆ ತರ ಆಗ್ಬಿಡ್ತಾ ಇರುತ್ತೆ. ಆ ತೃಣಾವರ್ತನನ್ನ ಪೂರ್ಣವಾಗಿ ಕೃಷ್ಣ ಸಂಹಾರ ಮಾಡ್ತಾ ಇದ್ದಾನೆ. ಇಷ್ಟು ಅಲ್ಲಿ ಮತ್ತು ತೋರ್ತಾ ಬರ್ತಾರೆ. ಕೃಷ್ಣನನ್ನ ತೊಡೆ ಮೇಲಿಟ್ಟುಕೊಂಡು ಹಾಲು ಕೊಡ್ತಾ ಇದ್ದಾಳೆ. ಹಾಲು ಕೊಡುವಾಗ ಆ ಕೃಷ್ಣ ಆ ಹಾಲು ಕುಡಿತಾ ಇದ್ದರೆ ಹಾಲು ಉಕ್ಕತಾ ಇದೆ ಎದುರಿಗೆ ಪಾತ್ರೆಯಲ್ಲಿ. ಹಾಲು ಉಕ್ಕತಾ ಇದ್ರೆ ಮನಸ್ಸು ದೇವರ ಕಡೆ ಬರಬೇಕಾ ಪದಾರ್ಥದ ಕಡೆ ಬರಬೇಕಾ ಅಂತ ಪ್ರಶ್ನೆ. ಅಲ್ಲಿ ದೇವರೇ ನಮ್ಮ ಹತ್ತಿರ ಇದ್ರೂ ದೇವರೆಂಬ ಎಚ್ಚರ ಇಲ್ಲದಿದ್ರೆ, ದೇವರೇ ಇದ್ರೂ ಅವ ದೇವಾಂಬ ಎಚ್ಚರ ಇಲ್ಲದಿದ್ರೆ ಪದಾರ್ಥ ಜಾಸ್ತಿ ಆಗುತ್ತೆ. ಹೌದ್ ತಾನೆ, ಯಾವುದರ ಬೆಲೆ ಜಾಸ್ತಿ ಅಂತ ಗೊತ್ತಿಲ್ಲದಿದ್ರೆ ಬೆಲೆ ಕಡಿಮೆ ಆದದ್ದೇ ಬೆಲೆ ಜಾಸ್ತಿ ಆಗುತ್ತೆ. ಅದಕ್ಕೆ ಕೃಷ್ಣನ ಕೆಳಗಿಟ್ಲು, ಹಾಲು ಕುಡಿಯುವ ಕೃಷ್ಣನನ್ನ ಕೆಳಗಿಟ್ಲು. ಹಾಗೆ ಹೋಗಿ ಆ ಗಡಿಗೆಯನ್ನು ಇಳಿಸಲಿಕ್ಕೆ ಹೋದರೆ ಕೃಷ್ಣ ನೋಡಿದನಂತೆ, ನನಕ್ಕಿಂತ ಗಡಿಗೆ ಜಾಸ್ತಿ ಆಯಿತಾ ಅಂತ ಕಲ್ಲು ತಗೊಂಡು ಹೊಡೆದ. ತೂತು ಬಿತ್ತು, ಎಲ್ಲಾ ಹಾಲು ಪ್ರವಾಹದಂತೆ ಹೋಗಿಬಿಡ್ತಾ ಇದೆ. ಇದಕ್ಕೆ ಹೇಳ್ತಾ ಇದ್ದಾರೆ ಶೇಷದಾಸರು ಒಂದು ಮಾತು ಹೇಳುತ್ತಾರೆ, ಕಿಂಚಿತ್ತು ಅಹಂಕಾರ ಬಂದೊದಗೆ ಕಿಂಚಿತ್ತು ಸ್ವಲ್ಪ. ಇಂದ್ರಗಾದರೂ ಶಿಕ್ಷೆ ಮಾಡದೆ ಬಿಡನಯ್ಯ, ಯಾರಿಗಾದರೂ ಸರಿ ಜುಟ್ ಹಿಡಿದು ಶಿಕ್ಷೆ ಮಾಡಿಬಿಡುತ್ತಾನೆ. ಆ ರೀತಿಯಲ್ಲಿ ನನಗೆ ಯಾರಾದರೂ ಸರಿ, ನಾನೇ ಕೊಟ್ಟ ಪದಾರ್ಥ ನನಗೆ ಕೊಡುವುದರಲ್ಲಿ ಶಾಠ್ಯ ಮಾಡಿದರ, ನನಕ್ಕಿಂತ ಪದಾರ್ಥವೇ ಜಾಸ್ತಿ ಆಯಿತಾ, ಅವಾಗ ನಾನು ಆ ಪದಾರ್ಥ ನಿಮ್ಮಲ್ಲಿ ಉಳಿಸಲ್ಲ, ಅದು ಬೇರೆ ಕಡೆ ಏನು ಭೂಮಿಯ ಪಾಲಾಗುವಂತೆ ಮಾಡುತ್ತೇನೆ ಅಂತ ಕೃಷ್ಣ ತೋರ್ತಾನೆ. ಆದರೆ ಇದು ಎಲ್ಲರಿಗೂ ಮಾಡಲ್ಲಂತೆ. ಯಾರು ತನಗೆ ಬಹಳ ಬೇಕಾದವರು ಅಂತಿರ್ತಾರೆ ಅವರಿಗೆ ಮಾತ್ರ ಮಾಡುತ್ತಾನಂತೆ. ಯಾರು ದುರ್ಯೋಧನಾದಿಗಳಿರ್ತಾರೆ ಅವರಿಗೆಲ್ಲ ಇನ್ನಾ ಬರುವಂತೆ ಮಾಡಿ ಹಾಳಾಗುವಂತೆ ಮಾಡುತ್ತಾನೆ, ಸಜ್ಜನರಿಗೆ ಮಾತ್ರ ಈ ರೀತಿ ಮಾಡುತ್ತಾನೆ. ಸರಿ, ಅಲ್ಲೂ ಕೂಡ ಹೇಳ್ತಾರೆ ಆ ಕೃಷ್ಣ ಇನ್ನೇನು ದೋಗಾಡ್ಲಿಕ್ಕೆ ಶುರು ಮಾಡಿದ್ದಾನೆ. ದೋಗಾಡ್ತಾ ಇರುವಂತಹ ಕೃಷ್ಣ ಒಂದು ಕಡೆ ಕೂಡ್ತಾನ, ಆತನ ಲಕ್ಷಣವೇ ತಿರುಗಾಡೋದು. ಇಡೀ ಜಗತ್ತೆಲ್ಲ ತಿರುಗಾಡುವಂತಹ ವ್ಯಕ್ತಿಗೆ ಒಂದು ಕಡೆ ಕಟ್ಟಿ ಹಾಕಿರ್ಲಿಕ್ಕಾಗುತ್ತಾ? ಆತ ದೋಗಾಡ್ಲಿಕ್ಕೆ ಶುರು ಮಾಡಿದ. ಎಲ್ಲಾ ದೇವತೆಗಳಿಗೆ ಆನಂದ. ಸ್ವಾಮಿ ಜಗತ್ತಿಗೆ ಹೆಜ್ಜೆ ಹಾಕಿಸುವ ಸ್ವಾಮಿ, ಎಲ್ಲರ ಶರೀರದಲ್ಲಿ ಕಾಲಲ್ಲಿ ಕಾಲಿಟ್ಟು ಹೆಜ್ಜೆ ಹಾಕಿಸಿ 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 ನಡೆಸುವ ಸ್ವಾಮಿ. ಇವತ್ತೊಪ್ಪೇ ಹೆಜ್ಜೆ ಹಾಕ್ತಾನ, ಇವ ದೋಗಾಡತಾನ ಅಂತ ಹೇಗಾಡತಾನೆ ನೋಡಬೇಕು. ಇಲ್ಲೆಲ್ಲ ಶಬ್ದಗಳು ಪ್ರಯೋಗ ಆಗುತ್ತೆ. ದೇವರದ್ದು ಲೀಲಾ 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 ಅಂತ. ನಮ್ಮನೆಯಲ್ಲೂ ಮಕ್ಕಳು ಇರ್ತಾರೆ, ಎಲ್ಲ ಉಳಿತಾರೆ, ಕಡೆಗೆ ಹಾಕ್ತಾರೆ, ಎಲ್ಲ ಮಾಡ್ತಾರೆ, ಅದನ್ನು ಲೀಲಾ ಅಂತ ಕರೆಯಲ್ಲ. ಅವನು ಒಡೆದದ್ದು ಕುಡಿದದ್ದು ಮಾತ್ರ ಲೀಲಾ ಅಂತ. ಅದು ಯಾಕ್ರಿ ಹಾಗೆ, ಅಷ್ಟು ಪಾರ್ಶಿಯಾಲ್ಟಿ ಯಾಕೆ? ನಮ್ದು ಲೀಲಾ ಅಂತ ಕರಿಬಹುದಲ್ಲ ಅಂದ್ರೆ, ಅವಾಗ ಅಂದ್ರು ನಮ್ಮವರು ಮಾಡಿದ್ದನ್ನು ನಾವು ನೆನೀತೀವಿ. ಒಬ್ಬರೇ ಕೂತಾಗ ನಮ್ಮಗ ಹೀಗಿದ್ದ, ಹಾಗೆ ಹೊಡೆದ, ಹೀಗ್ ಮಾಡಿದ, ಎಲ್ಲ ನೆನೀತೀವಿ ನಾವು. ನೆನದದ್ದಕ್ಕೆ ಏನ್ ಬರುತ್ತೆ ಹೇಳಿ? ಟೈಮ್ ಪಾಸ್ ಆಗುತ್ತೆ, ಚೂರು ಸಂತೋಷ ಸಿಗುತ್ತೆ. ಏನಾದ್ರೂ ಚೂರಾದ್ರೂ ನಾವು ಮಾಡಿದ ಪಾಪ ಹೋಗುತ್ತಾ? ಅಪ್ಪನ ಹಣೆ ಹೋಗಲ್ಲ, ಪಾಪ ಹೋಗಲ್ಲ, ಬೆಳೆಯುತ್ತೇನೋ ಗೊತ್ತಿಲ್ಲ, ಪಾಪ ಅಂತೂ ಹೋಗಲ್ಲ. ಆದರೆ ಸ್ವಾಮಿ ತಿಂದ ಕುಡದ ಎದ್ದ ಮಲಗಿದ ಇದೇ ಕೆಲಸಗಳೇ, ಅದು ನೆನೆಸಿದರೆ ಸಾಕಂತೆ ಜನ್ಮ ಜನ್ಮಾಂತರದ ಪಾಪಗಳೆಲ್ಲ ಕೊಚ್ಚಿ ಹೋಗುತ್ತೆ. ಅದಕ್ಕೆ ಪುಣ್ಯ ಶ್ಲೋಕ, ಪುಣ್ಯ ಚರಿತ, ಅವನ ಚರಿತ್ರೆ ಅಂತಹದ್ದು. ಅವನೇನಪ್ಪ, ಆತನ ಮಗ ಮಧ್ವರಾಯರು. ಅವರಿದ್ದಾಗ ಅವರು ಇಷ್ಟು ಚೆನ್ನಾಗಿದ್ರಪ್ಪ ಮಧ್ವರಾಯರು ಅಂದ್ರೆ ನೋಡಿದವರು ಹೇಳ್ತಾರೆ, ನಾನು ನೋಡಿಲ್ಲ. ಸುಸ್ಮಿತೆಂದು ಮರವಿಂದ ಲೋಚನಂ ಸ್ವರ್ಣವರ್ಣ ಅತಿಭದ್ರ ಭಾಷಣಂ. ಸುಸ್ಮಿತೆಂದು ಯಾವಾಗಲೂ ನಗುಮುಖ ಮಧ್ವರಾಯರು. ಪಲಿಮಾರಸ್ವಾಮಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ, ಅದು ಎಂತ ಏನ್ ಅಂತ ಸುಖ ಏನಿಲ್ಲ ಅವರಿಗೆ. ಮಠದಲ್ಲಿ ವಿಪರೀತ ಕಷ್ಟ, ಅವ್ರಿಗಿರೋ ಕಷ್ಟ ನಮ್ಗೆ ಯಾರಿಗಿಲ್ಲ. ಏನು ಎಲ್ಲ ತೊಂದರೆಗಳು, ಮಠ ಅಂದ್ರೆ ತೊಂದರೆಗಳು, ಭಯ ಅಂದ್ರೆ ಮಠ ಅಂತ ಹೇಳ್ತಾರೆ ಅದಕ್ಕೆ. ಮಠಾಧಿಪತಿ ಅಂತ ಹೇಳಿದ್ರೆ ಆ ತೊಂದರೆಗಳೆಲ್ಲ ಸುತ್ತು ಯಾವಾಗ್ಲೂ ನರಿಗಳಂತೆ ಕಾಯ್ತಾ ಇರುತ್ತೆ, ಯಾವಾಗ ತಿಂದ್ಬಿಡೋಣ ಅಂತ. ಅದರ ಮಧ್ಯೆ ನಗದಾ ಇರುವವನೇ ಮಠಾಧಿಪತಿ. ಅದಕ್ಕೆ ಡೆಡ್ಲಿ ಎಕ್ಸಾಂಪಲ್ ಪರಮಾರ ಸ್ವಾಮಿಗಳೇ. ಅದೆಂಥ ಟೆನ್ಷನ್ ಇರುತ್ತೆ, ನಗ್ತಾನೇ ಇರ್ತಾರೆ. ಅವ್ರ ಟೆನ್ಷನ್ ಆಗ್ತಾ ಇರುತ್ತೆ, ಫೋನ್ ಮಾಡ್ತಾ ಇರ್ತಾರೆ, ಅಕ್ಕಳಕ್ಕೆ ಯಾರಬ್ರು ಸ್ವಾಮಿ ಅಂತ. ಏನ್ ಬೇಕು, ನಗೋದೆ, ಏ ಹೋಗಾಚಿದೆ, ಇಲ್ಲ ಈ ಶಬ್ದವೇ ಅಲ್ಲ ಅಂತ. ಇದು ಇವರೇ ಹೀಗಿದ್ರೆ ಮಧುರಾಯರು ಹೇಗಿರಬೇಕು? ಅವರಿಗೆ ಸಹಜವಾಗಿ ದುಃಖ ಇಲ್ಲ, ಯಾವ ತೊಂದರೆ ಇಲ್ಲ ಅಂಥವ್ರು ಹೇಗಿರ್ಬೇಕು? ಸುಸ್ಮಿತೆಂದು ಅರವಿಂದ ಲೋಚನಂ, ಅವರ ಕಣ್ಣು ನೋಡ್ತಾ ಇದ್ರೆ ಹಾಗೇ ನೋಡ್ತಾ ಇರ್ಬೇಕಂತ. ಹಾಗಿದ್ರು ಮಧುರಾಯ್ ಅಷ್ಟು ದೊಡ್ಡ ಕಣ್ಣು, ಬಹಳ ಚೆನ್ನಾಗಿದ್ರು. ಸುಸ್ಮಿತೆಂದು ಅರವಿಂದ ಲೋಚನಂ, ಬಣ್ಣ ಹೇಗಿತ್ತಯ್ಯ ಅಂದ್ರೆ ಇನ್ನ ಸುಮ್ಮನೆ ಆಚೆ ಈಚೆ ವರ್ಣ ವರ್ಣ ಮಾಡ್ತಾರೆ ನಮ್ಮವರು. ಏ ಬಂಗಾರ ಬಣ್ಣ, ಏ ಬಂಗಾರ, ತಪ್ಪಗಿರ್ತಾರೆ ಬಂಗಾರ ಅಂತ ಹೇಳ್ತಾರೆ. ಹಾಗಲ್ಲ, ಇನ್ನ ಬಂಗಾರ ಮುದ್ದೆ ಮಾಡಿದ್ರೆ ಹೇಗಿರಬೇಕಂತ ಬಣ್ಣ, ಅಂಥ ಬಣ್ಣ. ಬಂಗಾರದ ಮುದ್ದೆ ಮಾಡಿ ಕಣ್ಣು ಪೀಳಿ ಪೀಳಿ ಬಿಡ್ತಾ ಇದ್ರೆ ಹೇಗಿರುತ್ತೋ ಅದು ಮಧುರಾಯರು ಅಂತ. ಸ್ವರ್ಣವರ್ಣಂ ಅತಿಭದ್ರ ಭಾಷಣಂ, ನಮ್ಮಲ್ಲೂ ಇರ್ತಾರೆ, ಸುಂದರವಾಗಿರ್ತಾರೆ, ಎಲ್ಲ ಲಕ್ಷಣವೂ ಇರುತ್ತೆ. ಬಾಯಿ ತೆಗೆದ್ರೆ ಸಾಕು ಓಡೋಗ್ತೀವಿ ನಾವು ಅಂತ ಕಟ್ಟಿಗೆ ಮುರಿದು ಕೈಯಲ್ಲಿ ಕೊಡ್ತಾರೆ, ಹಾಗಿರುತ್ತೆ. ಇನ್ನೊಬ್ಬರು ನೋಯಿಸುವಂತಹ ಮಾತು ಇಲ್ಲಂತೆ, ಎಲ್ಲರಿಗೂ ಸಂತೋಷ ಕೊಡುವ ಮಾತು ಆಚಾರರ ಬಾಯಿಯಿಂದ, ಸಜ್ಜನರಿಗೆ ಸಂತೋಷ ಕೊಡುವ ಮಾತು. ಅತಿಭದ್ರ ಭಾಷಣಂ, ಇಷ್ಟು ಮಾಡಿ ಏನ್ ಹಾಕೊಂಡಿದ್ದಾರೆ ಮೈ ಮೇಲೆ? ವೀತ ಭೂಷಮಪಿ, ಒಂದು ಕೌಪೀನ ಒಂದು ವಸ್ತ್ರ ಮೇಲೆ, ಇನ್ನೇನು ಇಲ್ಲ, ತುಳಸಿ ಮಾಲೆ ಹಾಕೊಂಡಿದ್ದಾರೆ, ಒಂದು ಚೂರು ಇಲ್ಲ. ಆದರೆ ವಿಶ್ವಭೂಷಣಂ, ಜಗತ್ತಿಗೆ ಭೂಷಣವು, ಅವರಿದ್ರೆ ಸಾಕು ಅಂತ ಎಲ್ಲರೂ ಬರ್ತಾ ಇದ್ದಾರೆ, ಜನಗಳೆಲ್ಲ ನೋಡ್ಲಿಕ್ಕೆ ಬಂದ್ರು ಅಂದ್ರು. ಅಂಥ ಮಧ್ವರಾಯರನ್ನು ನೋಡಿ 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 ಅವರ ಪ್ರವಚನ ಕೇಳಿ ಎಲ್ಲರೂ ಕೂಡ ಅವರ ಕಡೆ ಆಕರ್ಷಿತರಾಗಿ, ಅವರು ಹೇಳೋ ದೇವರ ಪ್ರವಚನ, ದೇವರ ಕಡೆ ಎಷ್ಟು ಗಮನ ಕೊಡ್ತಾ ಇದ್ರೋ ಅದಕ್ಕಿಂತ ಜಾಸ್ತಿ ಅವರ ಕಡೆ ಗಮನ ಕೊಡ್ತಾ ಇದ್ರಂತೆ. ಯಾವಾಗ್ಲೂ ಕೂಡ ಇಮ್ಮಿಡಿಯೇಟ್ ಸ್ಟೆಪ್ ಅಲ್ಲಿ ಯಾರು ನಮ್ಗೆ ಇರ್ತಾರೆ ಅವರ ಮೇಲೆ ಅಟ್ರಾಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಜಯತೀರ್ಥರು, ಜಯತೀರ್ಥರ ಮೇಲೆ ಅಭಿಮಾನ ಜಾಸ್ತಿ ಇರುತ್ತೆ, ಹೌದಲ್ವಾ? ಆದರೆ ಒಬ್ಬರು ನನ್ನ ಕೇಳಿದ್ರು, ಅವಾಗೆ ನ್ಯೂ ಎಂಟ್ರಿ ಮಧ್ವಮತಕ್ಕೆ, ಮಾಧ್ವರೇ ತಲೆ ಓಪನ್ ಆಗಿದೆ ಅವಾಗ, ಸ್ವಲ್ಪ ಮಠಕ್ಕೆ ಎಲ್ಲ ಹೋಗಿ ಎಲ್ಲ ಮಾಡಬೇಕು ಅಂತ ಸ್ವಲ್ಪ ನ್ಯೂ ಎಂಟ್ರಿ ಮಾಡ ಎಲ್ಲೋ ಮಠಕ್ಕೆ ಹೋಗಿದ್ರಂತೆ. ನನ್ನ ಹತ್ರ ಬಂದ್ರು, ನಂಗೊಂದು ಡೌಟ್ ಒಂದು, ಏನಪ್ಪ ಎಲ್ಲ ಮಧ್ವರ ದೊಡ್ಡವರ ಜ್ಯೋತಿರ್ಥ ದೊಡ್ಡವರ ಅಂತ ಕೇಳಿದ್ವಿ, ಯಾಕೆ ಅಂತ ಕೇಳಿದೆ. ಅಲ್ಲಿರೋರು ಎಲ್ಲರೂ ಕೂಡ ಜಯತೀರ್ಥರನ್ನಷ್ಟು ಹೊಗಳುತ್ತಾ ಮಧುರಾಯನ್ನು ಒಂದ್ಸಲ ನೆನೆಸ್ತಾ ಇಲ್ಲ. ಅದಕ್ಕೆ ನಂಗೆ ಡೌಟ್ ಬಂತು, ಮಧುರಾಯ ದೊಡ್ಡವರ ಜಯತೀರ್ಥ ದೊಡ್ಡವರ ಅಂತ ಕೇಳಿದೆ. ಮಧುರಾಯರೇ ದೊಡ್ಡವರು, ಆದರೆ ಜನಗಳಿಗೆ ಜಯತೀರ್ಥರದ್ದೇ ನೆನಪು ಬರುತ್ತೆ. ಯಾಕೆ? ಫಸ್ಟ್ ಫೇಸ್ ಅವರಿಗೆ ಸಿಗೋದೇ ಜಯತೀರ್ಥರು, ಮಧುರಾಯರು ಸಿಗಲ್ಲ. ಜಯತೀರ್ಥರ ಮೂಲಕ ಮಧ್ವರಾಯರ ಸ್ಮರಣೆ ಅಷ್ಟೇ ಬರುತ್ತೆ, ಇನ್ನೊಂದಲ್ಲ. ಹಾಗೆ ಮಧ್ವರಾಯರ ಆ ಚರ್ಯಗಳನ್ನು ನೋಡ್ತಾ ಇದ್ರಂತೆ ಎಲ್ಲರೂ ಕೂಡ. ಏನೇನ್ ನೋಡ್ತಾ ಇದ್ರು ಅಂದ್ರೆ, ಗಮನಾಸನ ಸಂಕಥ ದಿಲೀಲಾ, ಅವರು ಗಮನ ಆಸನ ಸಂಕಥ, ಏನು ಹೋಗೋದು, ನಡೆಯೋದು, ನುಡಿಯೋದು, ಕೂಡೋದು, ವಿಶೇಷ ಪ್ರವಚನ ಮಾಡೋದು ಎಲ್ಲ ನೋಡ್ತಾ ಇದ್ರಂತೆ. ಅವರು ಕಣ್ಣು ಮುಚ್ಚಿದ್ರು ಕಣ್ಣು ತೆಗೆದ್ರು ಮಧ್ವರಾಯರು ನಡೆಯೋದು ಕೂಡೋದು ಅದೇ ಪ್ರಿಂಟ್ ಆಗ್ತಾ ಇದೆ. ಅದು ನಿಮ್ಗೇನ ಹೇಳಬೇಕಾಗಿಲ್ಲ, ನಿಮ್ ನಿಮ್ ಬೇಕಾದವ್ರು ಯಾರು ಇರ್ತಾರೋ ಅದು ನಡೆಯೋದು ನುಡಿಯೋದೆಲ್ಲ ಪ್ರಿಂಟ್ ಆಗಿರುತ್ತೆ ಅಂತಾರೆ, ಹೌದಾ? ಹಾಗೆ ಮಧುರಾಯರದ ಪ್ರಿಂಟ್ ಆಗಿತ್ತು. ನಮ್ಮವರು ಪ್ರಿಂಟ್ ಆಗ್ಲಿಕ್ಕೂ ಮಧುರಾಯರು ಪ್ರಿಂಟ್ ಆಗ್ಲಿಕ್ಕೂ ಡಿಫರೆನ್ಸ್ ಇದೆ ಅಂತ ಹೇಳಿದ್ರು. ಏನು ಸ್ಮೃತಿ ಮಾತ್ರ ಆದ ಭವಾಪ ವರ್ಗದಾತ್ರಿ, ಮಧ್ವರಾಯರು ಹೀಗಿರ್ತಾ ಇದ್ರು ಹೀಗಿರ್ತಾ ಇದ್ರು ಅಂತ ನೆನೆಸಿಕೊಂಡ್ರೇನೆ ಮೋಕ್ಷಕ್ಕೆ ಹಾದಿಯಾಗ್ತಾ ಇದೆ, ಪಾಪಗಳು ಕಡಿದೋಗ್ತಾ ಇದೆ. ಇದಯ್ಯ ವ್ಯತ್ಯಾಸ, ಇವರ ನೆನಪಿಗೂ ಮಿಕ್ಕವರ ನೆನಪಿಗೂ ವ್ಯತ್ಯಾಸ ಇದು ಅಂದ್ರು. ಅವರನ್ನು ನೆನೆಸಿದ್ರೇನೆ ಮೋಕ್ಷಕ್ಕೆ ಹಾದಿಯಾದ್ರೆ, ನಮ್ಮ ಸ್ವಾಮಿ ಎದ್ದ ಕೂತ ಅಂತ ಇದು ನೆನೆಸಿದ್ರೆ ಮೋಕ್ಷ ಬರಲ್ವೇ ಅಂತ ಸ್ವಾಮಿ ಲೀಲಾ ದೋಗಾಡ್ತಾ ಇದ್ದಾನೆ. ಇವನ್ ದೋಗಾಡ್ಲಿಕ್ಕೆ ಶುರು ಮಾಡಿದ್ರೆ ಒಬ್ಬನೇ ದೋಗಾಡ್ತಾನ? ಎಲ್ಲ ಕಾದಿರ್ತಾರೆ. ನಮ್ಮಂತವರೇ ಒಬ್ಬರು ಹೋದರೆ ಹುಟ್ಟಿದ ಮೇಲೆ ನಮ್ಮ ಫ್ರೆಂಡ್ಸೇ ಹುಟ್ಕೊಂಡು ಬಂದಿರ್ತಾರೆ 10 ಜನ, ಹೌದಾ? ಎಲ್ಲೋ ಹುಟ್ಟಾಕಿರ್ತಾನೆ ಸ್ವಾಮಿ, ಹೋದ ಕೂಡಲೇ ಹೌ ಹಾಯ್ ಹಾಯ್ ಅಂತ ಹೇಳಿಬಿಡ್ತಾರೆ, ಅದೇ ಅಂಟು ಬೆಳೀತಾ ಇರುತ್ತೆ. ಒಬ್ಬೊಬ್ಬರಿಗೆ ಅವರವರೇ ಬೇಕಾದ ಫ್ರೆಂಡ್ಸ್ ಬರ್ತಾರೆ, ಮತ್ತು ಸ್ವಾಮಿಗೆ ಜಗತ್ತೆಲ್ಲ ಫ್ರೆಂಡ್ಸ್, ಎಲ್ಲ ಹುಡುಗರು ಇವನ ಹತ್ರೇ ಬರ್ತಾ ಇದ್ದಾರೆ, ಎಲ್ಲರೂ ಸೇರಿ ದೋಗಾಡ್ತಾ ಇದ್ದಾರೆ. ಎಲ್ಲ ಏನು ಈ ಹುಡುಗರು ದೋಗಾಡ್ಲಿಕ್ಕೆ ಶುರುವಾದ ಮೇಲೆ ಮನೆಯಲ್ಲಿ ಯಾವ ಪದಾರ್ಥ ಕಳಗಿಡ್ಲಿಕ್ಕಿಲ್ಲ, ಹೌದಾ? ಎಲ್ಲ ಮೇಲೆ ಇಟ್ಕೋಬೇಕು, ಕಳಗಿಡ್ಲಿಕ್ಕಿರಲ್ಲ, ಜಾಗ ಇರಲ್ಲ, ಕಳಗಿಟ್ರೆ ಯಾವ್ದು ಮತ್ತೆ ಸಿಗಲ್ಲ. ಏನು ಮಾಡ್ತಾರೋ, ಯಾವ ಬಾಯ ಹಾಕುಂತಾರೋ, ಏನು ಮಾಡ್ತಾರೋ ಗೊತ್ತಾಗಲ್ಲ. 24 ಗಂಟೆ ಅವರಲ್ಲೇ ಕೂತಿರಬೇಕು, ಟೆನ್ಷನ್ ಆಗ್ತಾ ಇರುತ್ತೆ, ಹೌದಾ? ಯಾಕಾದ್ರೂ ಮಕ್ಕಳಾದ್ರ ಅಂತ ಅನಿಸ್ತಾ ಇರ್ತದೆ ಒಂದ್ಸಲ, ಅಂತಹ ಕಾಟ ಕೊಡ್ತಾ ಇರ್ತಾರೆ, ಹೌದು. ಆದ್ರೆ ಈ ಸ್ವಾಮಿ ಇನ್ನಾ ಕಾಟ ಕೊಡ್ತಾ ಇದ್ದಾನೆ, ತಿರುಗ್ತಾ ಇದ್ದಾನೆ, ಎಲ್ಲಾ ಧ್ವಂಸ ಮಾಡ್ತಾ ಇದ್ದಾನೆ. ಎದುರಿಗೆ ಅದ ಹಳ್ಳಿ ಮನೆ ಮುಂದೆ ಎಲ್ಲ ಮಣ್ಣು, ಮಣ್ಣಿಗೆ ಈ ಗೋಮಯ ಹಾಕಿ ನೀರು ಚೆಲ್ಲಿರ್ತಾರೆ, ಚಳ್ಳಿದ್ರೆ ಅದೆಲ್ಲ ಕೆಸರು 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 ಇರುತ್ತೆ. ಹಳ್ಳಿ ಹಾಗೆ ಇರುತ್ತಲ್ಲ, ನಮ್ಮ ಹತ್ರ BBMP ಮಾಡುವಂತ ರೋಡೇ ಆಗಿರುತ್ತೆ, ಮತ್ತೆ ಹಳ್ಳಲ್ಲಿ ಇರಲ್ವಾ? ಮತ್ತೆ ಅಂತ ಆ ಹಳ್ಳಿಯಲ್ಲಿ ಸ್ವಾಮಿ ಕೂಡ್ತಾನ? ಹೋಗಿ ಆ ಕೆಸರಲ್ಲಿ ಆ ಏನು ಆ ಗೋಮಯದ್ದು ಅದರಲ್ಲೇ ಉರುಳಾಡ್ತಾ ಇದ್ದಾನೆ. ಮೈಯೆಲ್ಲ ಕೆಸರಾಗಿದೆ ಅಂತ ಅವನಿಗೆ, ಮೈಯೆಲ್ಲ ಕೆಸರಾಗಿದೆ, ಮುಖ ಎಲ್ಲ ಮೆತ್ಕೊಂಡಿದ್ದಾನೆ. ಹಾಗೇ ಅವರಮ್ಮ ಕೂತ್ಕೊಂಡಿದ್ರೆ ಸರಸರಸರ ಓಡಿ ಬಂದು ಅಮ್ಮನ ಹತ್ರ ಬರ್ತಾ ಇದ್ದ. ಸಾಮಾನ್ಯ ಮೈಯೆಲ್ಲ ಆಗಿ ಮಕ್ಕಳು ಬರ್ತಾ ಇದ್ರೆ, ಏ ಇರು 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 ಅಂತ ಹೇಳಿ ಅವ್ರ ಕರ್ಕೊಂಡು ಹೋಗಿ ಒರೆಸಿ ಸ್ವಲ್ಪ ಎಲ್ಲ ಅದನ್ನ ಕರ್ಕೊಂಬೋದು ಸಹಜ, ಹೌದೇನ್ರಿ? ಹಾಗೆ ಕರ್ಕೊಂತೀರಾ? ಇಲ್ಲ. ಹಾಗೆ ಯಶೋಧಾದೇವಿ ಹೇಗ್ ಮಾಡಿದ್ಲು ಅಂದ್ರೆ, ಆ ಕೃಷ್ಣ ಬರ್ತಾ ಇದ್ರೆ ಕೆಸರು ಸಹಿತ ಜೊಟ್ಟತಾ ಇದೆ, ಕೆಸರು ಅದರ ಸಹಿತ ಅಪ್ಪಿಕೊಂಡ್ಬಿಡ್ತಾ ಇದ್ದಾಳೆ ಆಕೆ, ಮುಖ ಮೈ ಎಲ್ಲ ಕೆಸರಾಗ್ತಾ ಇದೆ. ಅಂದ್ರೆ ಆ ದೇವರ ಮೇಲೆ ಅಷ್ಟು ಅಭಿಮಾನ ಉಕ್ಕಿ ಹರಿತಾ ಇದೆ. ಅದು ನೋಡಿ ದೇವತೆಗಳಿಗೆಲ್ಲ ಸ್ವಲ್ಪ ಹೊಟ್ಟೆ ಕಿಚ್ಚು ಬಂತು ಅಂತ ಹೇಳ್ತಾರೆ. ಅದೆಷ್ಟು ಭಾಗ್ಯವಯ್ಯ, ಇಂಥ ಸ್ವಾಮಿನ ಅಪ್ಕೊಂಡ್ಬಿಡ್ತಾ ಇದ್ದಾಳೆ. ಇವನು ಸಿಗೋದೇ ಇಲ್ಲ, ದೊರಕದ ವಸ್ತುವು ದೊರಕಿತು ತಮಗೆಂದು ಮಿಗಿಲು ವೇಗದಿ ಬಂದು ಬಿಗದಪ್ಪಿಕೊಂಬರು ಅಂತಹ ಸ್ವಾಮಿಯನ್ನ ಕರೆಕೊಂಡು ಮುದ್ದು ಮಾಡುತ್ತಾ ಇದ್ದಾಳೆ. ಇನ್ನ ಆ ಸ್ವಾಮಿಯನ್ನ ಚೆನ್ನಾಗಿ ತೊಟ್ಟಿಲಲ್ಲಿ ಹಾಕಿ ತೂಗ್ತಾ ಇದ್ದಾಳಂತೆ. ಆ ತೂಗುವಾಗ ಇದು ತಾಯಿಗೆ ಮಾತ್ರ ಸಿಗೋ ಭಾಗ್ಯ, ಇದು ಮಿಕ್ಕವ್ರಿಗಟ್ಟು ಸಿಗಲ್ಲ. ನೀವೇ ಹೇಳಬೇಕು, ಇವೆಲ್ಲ ತಾಯಿಂದ್ರಲ್ವಾ, ಮಕ್ಕಳನ್ನ ಎಲ್ಲರೂ ಮುದ್ದು ಮಾಡ್ತಾರೆ ಹೋಗ್ತಾರೆ ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ಯಾರೂ ಇಲ್ಲದಿದ್ದಾಗ ಆ ಮಗು ತೊಟ್ಟಿಲಲ್ಲೋ ತನ್ನ ತೊಡೆಯ ಮೇಲೋ ಮಲಗಿದಾಗ ಅದು ನಿದ್ದೆ ಮಾಡ್ತಾ ಇರುತ್ತೆ, ತನಗೆ ನಿದ್ದೆ ಬಂದಿರಲ್ಲ, ಮಗು ನಿದ್ದೆ ಮಾಡ್ತಾ ಇರುತ್ತೆ. ಆ ಮಗು ನಿದ್ದೆ ಮಾಡಿದಾಗ ಆ ಎಳೆಯ ಮುಖದಲ್ಲಿ ಅದು ಕನಸು ಕಾಣತಾ, ಕನಸು ಕಾಣತಾ, ಮುಖದಲ್ಲಿ ನಾನಾ ಭಾವ, ಒಮ್ಮೆ ಅತ್ತಂತೆ ಮುಖ ಇಡುತ್ತೆ, ನಕ್ಕಂತೆ ಮುಖ ಇಡುತ್ತೆ. ಹೌದಾ? ಇದು ಮಾಡಿರ್ತೀವಿ, ನೋಡಿರ್ತೀವಿ, ಅದನ್ನ ಹೇಳೋ ಕಾಲಕ್ಕೆ ರುಚಿಯೇ ಬೇರೆ ಅಲ್ವಾ. ಆ ರೀತಿಯಲ್ಲಿ ಆ ಮುಖ ಮಾಡೋ ಕಾಲಕ್ಕೆ ಆ ಮಗುವನ್ನೇ ನೋಡುತ್ತಾ ಸಂತೋಷ ಪಡುವುದು ಅದೊಂದು ವಿಚಿತ್ರ ಸಂತೋಷ, ಎಲ್ಲರೂ ಪಟ್ಟಿರ್ತಾರೆ. ಅದನ್ನ ಯಶೋಧಾದೇವಿ ಪಡ್ತಾ ಇದ್ದಾಳಂತೆ, ಆ ಗಲ್ಲೆ ಮುಟ್ತಾಳಂತೆ. ಅದು ಮುಟ್ಟಿದ ಕೂಡಲೇ ಸೊಟ್ಟ ಬೀಳ್ತಾ ಇದೆ, ನೋಡಿ 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 ಮಾಡ್ತಾ ಇದ್ದಾಳಂತೆ. ಈಕೆ ಸರಿಯಪ್ಪ, ಮಗುವಾಗಿ ಬಂದಿದ್ದಾನೆ ಆಕೆ, ಆಕೆ ನೋಡತಾ ಇದ್ದಾಳೆ. ಮತ್ತೆ ಮಿಕ್ಕವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಆಕಾಶ ಎಲ್ಲ ಜಾಮ್ ಪ್ಯಾಕ್ ಆಗಿದೆ, ಟಿವಿ ತರ ಆಗಿದೆ ಅವರಿಗೆಲ್ಲ. ಯಾರು ದೇವತೆಗಳಿಗೆ ಬೇರೆ ಕೆಲಸ ಇಲ್ಲ, ಅವರೆಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಒಂದು ರೂಪ ಅಲ್ಲೇ ಗೋಕುಲದಲ್ಲಿ ಇಟ್ಬಿಟ್ರಂತೆ, ಮೇಲೆ ನಿಂತು ನೋಡ್ತಾ ಇದ್ದಾರೆ ಯಾರ್ಯಾರು ಇವರು ಸರಿ ಏನ್ ಮಾಡ್ತಾ ಇದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ. ಯಾಕಾಗಿ, ಯಾಕಪ್ಪ ಹಾಗೆ ನೋಡ್ಬೇಕು ಅಂದ್ರೆ ಆ ರೀಸನ್ ಕೊಡ್ತಾರೆ. ಏನದು ಅಂದ್ರೆ, ಈ ಸ್ವಾಮಿ ಆ ದೇವತೆಗಳಿಗೆ ದರ್ಶನ ಕೊಡ್ತಾನಲ್ಲ ಹೃದಯದಲ್ಲಿ, ಸ್ವಲ್ಪ ಕಾಲ ಕೊಡ್ತಾನಂತೆ, ಕಂಟಿನ್ಯೂಸ್ ಆಗಿ ಯಾರಿಗೂ ಕೊಡೋದೇ ಇಲ್ಲ. ಏನು ರುಜುಗಣಸ್ಥರಾದ ಬ್ರಹ್ಮ ವಾಯು ಲಾತವ್ಯಾದಿ ಮಹಾನುಭಾವರಿಗೆ ಬಿಟ್ಟರೆ ಅಪ್ಪನಾಣೆ ಸ್ವಾಮಿ ಆ ತರ ದರ್ಶನ ಯಾರಿಗೂ ಕೊಡಲ್ಲ, ಯೋಗ್ಯತೆ ಇಲ್ಲ, ತಡ್ಕೊಳ್ಳಿಕ್ಕಾಗಲ್ಲ, ಚೂರು ದರ್ಶನ ಕೊಡ್ತಾನೆ ಅದೃಶ್ಯ, ಮತ್ತ ಬರೋ 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 ಅಂತ ವರ್ಷಗಳ ಗಟ್ಟಲೆ ಕೂಗುತ್ತಾ ಇದ್ರೆ ಋಷಿಮುನಿಗಳು, ಅವಾಗ ಮತ್ತು ಮಿಂಚಿನಂತೆ ಹೊಳಿತಾನೆ, ದರ್ಶನ ಕೊಡ್ತಾನೆ, ಮತ್ತೋ ದೃಶ್ಯ ಆಗ್ತಾನೆ. ಮತ್ತಾವನ್ ನೋಡ್ಲಿಕ್ಕೆ, ಅವನ್ ನೋಡಿದ ಕಣ್ಣಿಂದ ಬೇರೆ ನೋಡ್ಲಿಕ್ಕೆ ತೂ ಅನಿಸುತ್ತೆ, ಮತ್ತ ಅವರು ತಪಸ್ಸಿ ಕೂತು ಬಿಡುತ್ತಾರೆ. ಇದು ನಾನಲ್ಲ, ಶುಕ ಮಹರ್ಷಿಗಳು ಹೇಳುವ ವಾಕ್ಯ. ಶ್ರೀನಿವಾಸನ ಮದುವೆ, ಶ್ರೀನಿವಾಸ ಕಲ್ಯಾಣ ಅಂದ್ರೆ ಏನು ಅಂತ ಕ್ವಶನ್ ಮಾರ್ಕ್ ಅಂದ್ರೆ, ಏ ಶ್ರೀನಿವಾಸ ಬಂದ, ಎಲ್ಲಾರು ಸೇರಿದ್ರು, ನಕ್ಕರು, ಹಾಗೆ ಹೀಗಾಯ್ತು, ಏನಪ್ಪ ಒಳ್ಳೆ ಜೋಕ್ ಫಸ್ಟ್ ಕ್ಲಾಸ್ ಆಗಿತ್ತು ಇದೆಲ್ಲ ಅಂದ್ರೆ ಶ್ರೀನಿವಾಸ ಕಲ್ಯಾಣ. ಬಂದದ್ದೆಲ್ಲ ಎಂಥವರು ಅಂದ್ರೆ, ಶುಕಾಚಾರ ಹೇಳ್ತಾರೆ, ವಿನಿದ್ರಾಹ ವಾಯುಭೋಜನಾಹ, ಆಹಾರ ಬಿಟ್ಟು ನೀರು ಬಿಟ್ಟು ಬರೇ ಗಾಳಿ ತಗೊಳುತ್ತಾ ಸಾವಿರಾರು ವರ್ಷಗಳ ಕಾಲ ನಾವು ತಪಸ್ಸು ಮಾಡಿದರೆ ಒಮ್ಮೆ ಹೊಳೆದು ಹೋಗ್ಬಿಡ್ತಾನಯ್ಯ, ಅವನಿಗಾಗಿ ಮತ್ತ ಕೊಡ್ತೀವಿ ಅಂಥ ಸ್ವಾಮಿ. 7x24 7 ದಿವಸ 24 ತಾಸು ಕಾಣಿಸ್ತಾನಂದ್ರೆ ಅದು ಎಂತ ಹಬ್ಬ ನಮಗೆ, ಮತ್ತು ಸಿಗಲ್ಲ ಅಂತ ಅಪರೂಪದ ಒಂದು 7 ದಿವಸದ ಹಬ್ಬ. ಏನು ಮಾಡಿದ್ರು ಬಂದವರು ಅಂದ್ರೆ ಅವನನ್ನೇ ನೋಡತಾ ಕೂತಿದ್ದಾರೆ, ಮತ್ತು ಸಿಗಲ್ಲ ಈ ವಸ್ತು, ಇದೇ ಮಾಡ್ತಾ ಇದ್ರಂತೆ. ಕೊನೆಗೆ ಅವರಿಗೆ ದುಃಖ ಆಯ್ತಂತೆ. ದಾಸರು ಒಂದು ಕಡೆ ವರ್ಣನೆ ಮಾಡುತ್ತಾರೆ, ಶ್ರೀನಿವಾಸ ಕಲ್ಯಾಣದಲ್ಲಿ ಅವರು ಸ್ವಾಮಿ ಊಟಕ್ಕೆ ಹಾಕಿದ ಎಲ್ಲರಿಗೂ, ಆ ಊಟಕ್ಕೆ ಹಾಕಿದ್ರೆ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ, ದುಃಖ ಆಯ್ತಂತೆ ಅವರಿಗೆ. ಊಟ ಸ್ವಾಮಿ ಪ್ರಸಾದ ತಿನ್ಬೇಕು, ತಿನ್ಬೇಕಾದ್ರೆ ತಗ್ಗಿಸಿ ತಿನ್ಬೇಕಲ್ಲ, ಎತ್ತಿ ತಿನ್ಲಿಕ್ಕಾಗುತ್ತಾ? ಹಾಗಲ್ಲ, ತಲೆ ತಗ್ಗಿಸಿದ್ರೆ ಇವನು ಕಾಣಿಸಲ್ಲ, ಆ ಊಟ ಮಾಡುವಷ್ಟು ಹೊತ್ತು ಇವನು ನೋಡೋದು ಬಿಡುತ್ತಲ್ಲ, ದುಃಖ ಆಯ್ತಂತೆ ಎಲ್ಲರಿಗೂ. ಅಪ್ಪ ಏನ್ ಮಾಡೋಣ, ಬಂದದ್ದು ಈ ಊಟ ಮಾಡ್ಲಿಕ್ಕ ಅಲ್ಲ, ಈ ಊಟ ದೇವರ ಪ್ರಸಾದ, ತವಾನ್ನಂ ಅಮೃತ ಪ್ರಖ್ಯಂ ಅಂತ ಹೊಗಳುತ್ತಾರೆ. ಆದ್ರೆ ಇವನು ನೋಡೋದು ಬಿಡುತ್ತಲ್ಲ ಅಂದ್ರೆ ಅದಕ್ಕೆ ಹೇಳ್ತಾರೆ, ಎಷ್ಟು ಪಂಕ್ತಿಗಳು ಒಂದ, ನೀವು ಮಾಡೋದಕ್ಕೆ ಎಷ್ಟು ಪಂಕ್ತಿಗಳಾಗತ್ರಿ? ಅಂತಹದ್ದು ಸ್ವಾಮಿ ಹತ್ರ ಕೋಟಿ 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 ಜನ ಬಂದಿದ್ದಾರೆ, ಎಲ್ಲರಿಗೂ ಹಾಕಿದ್ದಾರೆ. ಶ್ರೀಶೈಲಂ ಸಮಾರಭ್ಯ ಪಾಂಡುತೀರ್ಥಾವಧಿ, ಪಾಂಡುತೀರ್ಥಂ ಸಮಾರಭ್ಯ ಶ್ರೀಶೈಲಾವಧಿ ಭೂಸ್ವರಾಹ. ಬರೀ ಬ್ರಾಹ್ಮಣರು ಮಾತ್ರ, ಓನ್ಲಿ ಬ್ರಾಹ್ಮಣರು, ಮಿಕ್ಕವರಲ್ಲಿ ಮತ್ತು ಬೇರೆ. ಪಾಂಡುತೀರ್ಥದಿಂದ ಶ್ರೀಶೈಲ ಪರ್ಯಂತ ಬರೀ ಬ್ರಾಹ್ಮಣರ ಪಂಕ್ತಿ ಕೂತಿತ್ತಂತ, ಅಂತಹ ಪಂಕ್ತಿಗಳು ತೊದ್ದಾಯಿತು ಮಿಕ್ಕವರು. ಇಷ್ಟು ಪಂಕ್ತಿಗಳಿಗೆ ಎಷ್ಟು ಜನ ಬಡಿಸಿದ್ರು ದಿಕ್ಪಾಲಕರೇ? ಎಷ್ಟು? ಒಂದೊಂದಲ್ಲ, ಸಾವಿರಾರು ರೂಪಗಳು ತಗೊಂಡು ಆ 8 ಜನನೇ ಕವರ್ ಮಾಡಿದ್ರು, ಎಲ್ಲರೂ ಬಡಿಸಿದ್ರು ದಿಕ್ಪಾಲಕರೇ. ಅಂತಹ ಕಾಲಕ್ಕೆ ಸ್ವಾಮಿ ನೋಡಿದನಂತೆ, ಪಾಪ ಊಟ ಮಾಡೋ ಕಾಲಕ್ಕೆ ಸ್ವಲ್ಪ ಹೊತ್ತು ನನ್ನ ನೋಡ್ಲಿಕ್ಕೆ ಆಗಲ್ಲ ಅಂತ ಒದ್ದಾಡ್ತಾರಲ್ಲ ಅಂತ ಅನೇಕ ರೂಪಗಳು ಧಾರಣೆ ಮಾಡಿ ಪಂಕ್ತಿ ಪಂಕ್ತಿಯಲ್ಲಿ ಊಟ ಆಗೋ ಪರ್ಯಂತ ತಿರುಗಾಡ್ತಿದ್ದಂತೆ. ಅದೆಷ್ಟು ಚೆನ್ನಾಗಿರುತ್ತೆ, ಇದು ದೇವತೆಗಳ ಲಕ್ಷಣ. ಈ ಸ್ವಾಮಿ ನೋಡಬೇಕು, ಆ ನೋಡೋದ್ರಲ್ಲಿ ಒಂದು ಕ್ಷಣ ತಪ್ಪಿದ್ರು ನಮಗೆ ಗೊತ್ತಿಲ್ಲ, ನಮ್ಗೆ ಟೇಸ್ಟೇ ಗೊತ್ತಿಲ್ಲ, ಅವನು ಕಾಣಿಸಲ್ಲ, ಕಾಣಿಸಬೇಕೆಂಬ ಹಂಬಲವೂ ಇಲ್ಲ, ಆ ಸಬ್ಜೆಕ್ಟೇ ನಮಗೆ ಗೊತ್ತಿಲ್ಲ, ಅದರಿಂದ ನಮಗೆ ಗೊತ್ತಾಗಲ್ಲ. ಅವರು ಒತ್ತಾಡ್ತಾ ಇರ್ತಾರೆ, ದೇವರು ಬಂದ್ರೆ ಸಾಕು ಅಂತ ಹೇಳಿ. ಅಂತಹದ್ದು ಆ ಕೃಷ್ಣ ಇದ್ದಾನೆ ನಮ್ಮ ಒಳಗಿರೋ ಕೃಷ್ಣ, ಕಾಣಿಸದೇ ಇರುವ ಕೃಷ್ಣ ಕಂಟಿನ್ಯೂಸ್ ಆಗಿ ಕಾಣಿಸ್ತಾನೆ. ಎಷ್ಟರವರೆಗೆ? ಅವನ ಅವತಾರ ಸಮಾಪ್ತಿ ಪರ್ಯಂತ ಕಾಣಿಸ್ತಾನೆ. ಅದು ಎಂತ ಆಪರ್ಚುನಿಟಿ ರೀ ದೇವತೆಗಳಿಗೆ. ಅದಕ್ಕೆ ಅವರು ದೇವರ ಕೇಳ್ಕೊಂಡಂತೆ, ಸ್ವಾಮಿ ನೀನು ಕೊಟ್ಟ ಏನು ಡ್ಯೂಟಿ ಮಾಡೇ ಮಾಡ್ತೀವಿ ನಾವು, ಏನು ಆಯಾ ದಿಕ್ಕಿನಲ್ಲಿ ಏನ್ ಮಾಡಬೇಕು ಮಾಡ್ತೀವಿ, ಸ್ವಲ್ಪ ಪರ್ಮಿಷನ್ ಕೊಡಲ್ಲ ಆತ ಗೆಟ್ ಔಟ್ ಅಂತ ಹೇಳಿಬಿಡ್ತಾನೆ, ಎಲ್ಲ ಇರಬೇಡ್ರಿ ಅಂತ ಹೇಳ್ತಾನೆ. ಅಂತ ಅದು ಕೇಳಿಕೊಂಡು ದೇವತೆಗಳು ಕೃಷ್ಣ ಎಲ್ಲಿದ್ದಾನೋ ಅಲ್ಲಿ ಆಕಾಶದಲ್ಲಿ ಎಲ್ಲ ಜಾಮ್ ಪ್ಯಾಕ್ ಆಗಿ ಕೂತಿದ್ದಾರಂತೆ. ಜಸ್ಟ್ ಏನು 2020 ಮ್ಯಾಚ್ ಬಂದ್ರೆ ಆ ರೋಡ್ ಅಲ್ಲಿ ಟಿವಿ ಇಟ್ಟಿರ್ತಾರೆ ಶಾಪಲ್ಲಿ, ಇಡೀ ರೋಡ್ ಅಲ್ಲಿ ಬ್ಲಾಕ್ ಆಗ್ತಾ ಇರುತ್ತೆ. ಅಲ್ಲೇ ಹಾಗಾದ್ರೆ ಇಲ್ಲಿ ಹೇಗಿರ್ಬೇಕು? ಎಲ್ಲ ದೇವತೆಗಳೆಲ್ಲ ಹೋಲ್ ತುಂಬಿಬಿಟ್ಟಿದ್ದಾರೆ, ನೋಡ್ತಾ ಇದ್ದಾರಂತೆ. ಸಿಗಲ್ಲ, ನೋಡ್ಲಿಕ್ಕೆ ಸಿಗಲ್ಲ, ಮುಟ್ಟಲಿಕ್ಕೆ ಸಿಗೋದೇ ಇಲ್ಲ. ಅವನ ಮುಟ್ಟೋದು ಆಕೆ ಮಾತ್ರ. ಆಕೆಯ ಪರ್ಮಿಷನ್ ಇಂದ ವಾಯುದೇವರು ಮಾತ್ರ, ಅವರ ಪರ್ಮಿಷನ್ ಇಂದ ಗರುಡದೇವರು ಮಾತ್ರ, ಅವರ ಪರ್ಮಿಷನ್ ಇಂದ ಅಂದರೆ ವಾಯುದೇವರ ಪರ್ಮಿಷನ್ ಇಂದ ಶೇಷದೇವರು ಮಾತ್ರ ಯಾವಾಗೂ ಟಚ್ ಅವರ ಮೈಗೆ ಆಗ್ತಾ ಇರುತ್ತೆ. ಹೇಳ್ತಾರೆ ಶೇಷದೇವರು ಅಂದ್ರೆ ಯಾರು ಗೊತ್ತಾ ನಿಮಗೆ? ಅಂದ್ರೆ ಸದಾಕಾಲ ಆ ಭಗವಂತನ ದೇಹ ಸ್ಪರ್ಶ ಅವರಿಗೆ ಆಗ್ತಾ ಇರುತ್ತೆ. ಆ ದೇಹ ಸ್ಪರ್ಶದಿಂದ ಮೈ ಸದಾ ನಾವು ಎರೇಳಾಗ್ತಾ ಇರ್ತದೆ, ಅಂದ್ರೆ ರೋಮಾಂಚನ ಆಗ್ತಾ ಆನಂದ ಪಡ್ತಾ ಇರುವಂತಹ ವ್ಯಕ್ತಿ ಅಂದ್ರೆ ಶೇಷದೇವರಯ್ಯ ಅಂತ ಹೇಳ್ತಾರೆ. ನಮ್ಗೆ ಶೇಷದೇವರು ಅಂದ್ರೆ ಬೇರೆ ಪರಿಚಯ ಇರುತ್ತೆ. ಅಂತಹ ಅದ್ಭುತ ಮೂರ್ತಿಗಳು ಎಲ್ಲರೂ ಸೇರಿದ್ದಾರೆ. ಆ ಭಗವಂತನ ಮುಟ್ಟೋ ಭಾಗ್ಯ ಮಿಕ್ಕವರಿಗೆ ಯಾರಿಲ್ಲ ನೋಡ್ರಿ. ಅವನಾಗಿ ಬಂದು ಮೈ ಮೇಲೆ ಕೈ ಹಾಕಿದರೆ ಥ್ಯಾಂಕ್ಸ್ ಅಂತ ಹೇಳಬೇಕಷ್ಟೇ ಹೊರತು ಇವರಾಗಿ ಅವನು ಮುಟ್ಲಿಕ್ಕಿಲ್ಲ. ಟಚ್ ಮಿ ನಾಟ್ ನೋಡ್ರಿ ಎಂತ ಇದು, ಅದೇನ್ರಿ ಯಾರಿಗಾದ್ರೂ? ಯಾರಿಗೂ ಇಲ್ಲ. ಅವನಾಗಿ ಬಂದು ಕೈ ಹಾಕಿದ್ರೆ ಭಾಗ್ಯನು ಅಂತಾರೆ. ಅಂತಹದ್ದು ಈ ವ್ಯಕ್ತಿಯನ್ನ ಸಿಗದೇ ಇರುವ ವ್ಯಕ್ತಿಯನ್ನ ಅಪ್ಪಿಕೊಳ್ತಾ ಇದ್ದಾಳ. ಈಗ ಎಂಥ ಭಾಗ್ಯ ಮಾಡಿದ್ಲು, 24 hours ಅದು ನೋಡಿ 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 ಸಂತೋಷಪಟ್ಟಂತೆ. ಅದಕ್ಕೆ ಹೇಳ್ತಾರೆ ಆವ ಪುಣ್ಯವ ಮಾಡಿದಳು ಗೋಪಿ ಗಂಗಾ ಜನಕಗೆ ಗಡಿಗೆ ನೀರೆವಳಂತೆ. ಅದೆಂತ ಅದು, ನಾವು ಇಷ್ಟು ಒಳಗೆ ಪಿಕ್ಚರ್ ತಂದುಕೊಂಡು ಹಾಡು ಕೇಳಿದ್ರೆ ರುಚಿಯೇ ಬೇರೆ, ಹೌದಾ? ಅಷ್ಟು ಭಗವಂತ ಅನುಗ್ರಹ ಮಾಡಿಬಿಟ್ಟಿದ್ದ ಆಕೆಗೆ. ಅಂತ ರೀತಿಯಲ್ಲಿ ಭಗವಂತನ ಅಪ್ಪಿಕೊಳ್ತಾ ಇದ್ದಾಳೆ. ಆ ಕೆಸರು ಸಹಿತ ಆ ಕೃಷ್ಣನ ಅಪ್ಪಿಕೊಂಡು ಮುತ್ತಿಕೊಡ್ತಾ ಇದ್ದಾಳೆ. ಆಕೆ ಮುಖ ಎಲ್ಲ ಕೆಸರಾಗಿಬಿಟ್ಟಿದೆ. ಅಂತಹ ಸನ್ನಿಧಿಯಲ್ಲಿ ದೇವತೆಗಳೆಲ್ಲ ಹೊಗಳ್ತಾ ಇದ್ದಾರಂತೆ. ಅದೇ ಹೇಳ್ತಾರೆ ದೇವರನ್ನ ಹತ್ತಿರ ಕರೆಯುವಾಗ, ಅಥವಾ ದೇವರು ನಮಗೆ ಬೇಗ ಬರಲ್ಲ, ದೇವರು ಕಾಣಿಸಲ್ಲ, ಹೇಗ್ ಬರ್ತಾನೆ? ಮನುಷ್ಯರ ರೂಪದಲ್ಲೇ ಬರ್ತಾನೆ ಭಗವಂತ. ಅಲ್ಲಿ ಕೆಸರಾಗಿರುತ್ತೆ. ಯಾವ ಕೆಸರು ಅಂತ ಹೇಳಿದ್ರೆ ದುರ್ಗುಣಗಳ ಕೆಸರಾಗಿರುತ್ತೆ. ಯಾರು ಬರ್ತಾರೆ ನಮ್ಮ ಹತ್ತಿರ ದೇವರನ್ನ ಹೊತ್ತುಕೊಂಡು? ಗುರುಗಳು ಅಂತ ಬರ್ತಾರೆ. ಗುರುಗಳು ಅಂತ ನಮ್ಮ ಹತ್ತಿರ ಬಂದಾಗ, ದೇವರ ಪ್ರತಿಮಾ ಭೂಮಿಗೆ ಬಂದಾಗ, ಈ ಅನ್ನ ಉಂಡಾಗ ನಾನಾ ದೋಷಗಳು ಅವರಲ್ಲಿ ಇರುತ್ತೆ, ಹೋಗತ್ತವು. ಕೆಸರು ತೊಳೆದ್ರೆ ಹೋಗ್ಬಿಡುತ್ತಪ್ಪ. ಯಾರಾದರೂ ಕೆಸರು ಅಂಟಿದೆಯ ಅಂತ ಮಗನನ್ನ ದೂರ ಹಾಕ್ತಾರ? ಕೆಸರು ತೊಳೆದು ಹತ್ತಿರ ಕರೀತಾರೆ. ಹಾಗೆ ಯಾರಾದರೆ ತನ್ನ ಗುರುಗಳು ಅಥವಾ ಗುರುವಾದವ ಶಿಷ್ಯನನ್ನ ಶಿಷ್ಯ ಅಂತ ಕರೆದರೆ ಶಿಷ್ಯನ ಲಕ್ಷಣವೇ ಅವಗುಣದ ಖಣಿ ಅಂತ. ಶಿಷ್ಯ ಅಂದ್ರೆ ಅವಗುಣಗಳು ಕೆಸರು ಅಂಟಿಕೊಂಡು ಬಂದವ ಅಂತ. ಅದು ತಿಳ್ಕೊಂಡೇ ಶಿಷ್ಯನ ಕರೆಯುವಾಗಲೇನೆ ನಾವು ಯಾರನ್ನಾದ್ರೂ ಹತ್ತಿರ ಕರೀಬೇಕಾದ್ರೆ, ಕ್ಲೋಸ್ನೆಸ್ ಬರಬೇಕಾದ್ರೆ, ಕಾಂಟ್ಯಾಕ್ಟ್ ಬೆಳಿಬೇಕಾದ್ರೆ ಏನ್ ನೋಡ್ತೀವಿ? ಪ್ಲಸ್ ಪಾಯಿಂಟ್ಸ್ ಏನಿವೆ ಅಂತ. ಇವ್ರು ನಿತ್ಯ ಸಂಧ್ಯಾವನ ಮಾಡ್ತಾರ, ವಾಯುಸ್ತಿ ಪಾರಾಯಣ ಮಾಡ್ತಾರ, ಭಜನೆ ಮಾಡ್ತಾರ, ಅಥವಾ ಏನೇನು ಒಳ್ಳೆ ಕೆಲಸ ಮಾಡ್ತಾರೆ, ಇವೆಲ್ಲ ಕೌಂಟ್ ಮಾಡಿ ಎಸ್ ಇವರು ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ಯೋಗ್ಯರು ಅಂತ, ಇಲ್ಲ ನಮ್ ನಮ್ ತಕ್ಕಂತ ಏನ್ ಬೇಕು. ಯಾರಾದ್ರೂ ನಾವು ಒಬ್ಬರಾದ್ರೂ ಇವನಲ್ಲಿ ಅವಗುಣಗಳು ಏನಿವೆ, ಸಿಗರೆಟ್ ಸೇತಾನ, ಹಿಂಡ ಕುಡಿತಾನ, ಹಾಗ್ ಮಾಡ್ತಾನ, ಹೀಗ್ ಮಾಡ್ತಾನ, ಏನಂತ ನೋಡಿ ಇದ್ರೂ ಪರವಾಗಿಲ್ಲ ಅಂತ ಅವ್ರ ಹತ್ತ ಕರೆಯೋ ನಾವು ಯಾರನ್ನ ಇದ್ದೀವ? ಸರ್ವಥಾ ಇಲ್ಲ. ಬೇಡ್ರಿ, ನೀವು ಬೇಡ, ನಿಮ್ ಫ್ರೆಂಡ್ಶಿಪ್ ಬೇಡ, ನಾವು ದೂರ ಇರ್ತೀವಿ. ಅವನೊಬ್ಬನ್ ನೋಡ್ರಿ ಶ್ರೀಹರಿ ಹೇಗಿರುತ್ತಾನೆ ಅಂದ್ರೆ ಎಲ್ಲಾ ಅವಗುಣಗಳೂ ಗೊತ್ತು ನಮ್ದು, ಪ್ರತಿಯೊಬ್ಬರದ್ದು ಗೊತ್ತು. ಗೊತ್ತಿದ್ರೂ ಹತ್ತಿರ ಕರೀತಾನೆ. ಅದಕ್ಕೆ ಸ್ವಾಮಿಯನ್ನ ದೇವ ಅಂದು. ಅದನ್ನೇ ಗುರುಗಳ ಲಕ್ಷಣವೂ ಹೇಳುತ್ತಾರೆ. ಗುರುಗಳು ಕೂಡ ಶಿಷ್ಯನ ಸ್ವೀಕಾರ ಮಾಡೋ ಕಾಲಕ್ಕೆ ಅವನಲ್ಲಿ ಗುಣಗಳೇನಿವೆ ನೋಡಲ್ಲಂತೆ, ಅವಗುಣಗಳೇನಿವೆ ಅಂತ ನೋಡಿ ಅದನ್ನು ಕಳಿಬೇಕಾದ ಲಿಸ್ಟ್ ಫಸ್ಟ್ ಪ್ರಿಪೇರ್ ಮಾಡ್ತಾರಂತವರು. ಅಂದ್ರೆ ಬರೀ ಪ್ರಿಪೇರ್ ಮಾಡೋದಲ್ಲ, ಅವ ತಮ್ಮ ಹತ್ರ ಇದ್ದಾಗ ಆ ಅವಗುಣಗಳು ಏನೇನು ತೋರ್ತಾನೆ ಸಹಿಸಿಕೊಂಡಿರಬೇಕು. ಅವನ ಮೇಲೆ ಸಿಟ್ಟು ಮಾಡಬಾರದು, ಮೇಲ್ನೋಟಕ್ಕೆ ಸಿಟ್ಟು ತೋರಬೇಕಷ್ಟೇ, ಒಳಗೆ ದ್ವೇಷ ಮಾಡಬಾರದು ಶಿಷ್ಯನ ಮೇಲೆ, ಅವನು ಉದ್ಧಾರ ಮಾಡಬೇಕು. ಇದು ಗುರುವಿನ ಲಕ್ಷಣ, ಶಿಷ್ಯನ ಲಕ್ಷಣವೂ ಹಾಗೆ. ಹಾಗೆ ಆ ಕೃಷ್ಣನ ಅಪ್ಪಿಕೊಂಡು ಆನಂದ ಪಡ್ತಾ ಇದ್ದಾಳೆ. ಕೃಷ್ಣನ ನೋಡಿ ಏಕಾಂತದಲ್ಲಿ ಅವನ ಮುಖದಲ್ಲಿ ನಾನಾ ಭಾವನೆಗಳು ಬರ್ತಾ ಇದ್ರೆ ಆನಂದ ಪಡ್ತಾ ತೂಗ್ತಾ ಇದ್ದಾಳಂತೆ. ಆ ಕೃಷ್ಣನ್ ನೋಡಿದರೆ ಆಕೆಗೆ ಎಷ್ಟೊತ್ತು ಮಗುವನ್ನು ತೂಗಿ ತೂಗಿ ಸಾಕಾಗಿರುತ್ತೆ ತಾಯಿಯಂದರಿಗೆ, ಹೌದಲ್ವೋ? ತೂಗ್ತಾ ಇರ್ತಾರ ಬಟ್ಲು ಏನು ಬಟ್ಟೆ ಜೋಳಿಗೆಯಲ್ಲಿ ತೂಗಿ 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 ಕನ್ಫರ್ಮೇಶನ್, ಇನ್ನಾಯ್ತು ಮಗು ಮಲಗಿತು ಅಂತ ತಿರುಗಿದ ಕೂಡಲೇ ಬಟ್ಟೆ ಹಿಂಗ್ ತೆಗೆದು ನೋಡ್ತಾರೆ, ಮತ್ತಾ ಬಂದು ತೂಗ್ತಾ ಕೂತಿರ್ತಾರೆ. ಯಾಕೆ ಅವ್ರಿಗೂ ಸಾಕಾಗಿರುತ್ತೆ, ಮಲ್ಕೊಂಡ್ರೆ ಸಾಕು ಅಂತ ಆಗಿರುತ್ತೆ, ಅವರು ಮನುಷ್ಯರೇ ತಾನೆ. ಆದರೆ ಕೃಷ್ಣನ ಹತ್ರ ಆಕೆಗೆ ಆ ತೂಗ್ತಾ ಇದ್ರೆ ನೋಡ್ತಾ ಇದ್ರೆ ಶಕ್ತಿ ಜಾಸ್ತಿ ಆಗ್ತಾ ಇದೆ, ನಿದ್ದೆ ಹೋಗಿ ಬಿಡ್ತಾ ಇದೆ, ಸದಾ ಅವನನ್ನೇ ನೋಡಬೇಕು ಅಂತ ಬರ್ತಾ ಇದೆ. ಎಲ್ಲರೂ ಕೇಳ್ತಾ ಇದ್ದಾರೆ ನಿದ್ದೆ ಯಾಕೆ ಮಾಡಲ್ಲ ಅಂದ್ರೆ, ನಿದ್ದೆ ಬರಬಾರದು ಅಂತ ಸಂಕಲ್ಪ ಮಾಡ್ತಾ ಇದ್ದಾಳಂತೆ, ಇವನು ನೋಡ್ತಾ ಇರಬೇಕು ಅಂತ. ಕೃಷ್ಣ ತಾನು ತಪ್ಪ ಹೆಜ್ಜೆ ಹಾಕ್ತಾ ಇನ್ನ ಎಲ್ಲರ ಮನೆಗಳಿಗೆ ಹೋಗ್ಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಸ್ವಾಮಿ ಸುಮ್ಮನೆ ಇರ್ತಾನ, ಎಲ್ಲರ ಮನೆಗಳಿಗೆ ಹೋದ್ರೆ ಮಕ್ಕಳು ಯಾವುದೋ ಒಂದು ಹೊತ್ಕೊಂಡ್ಬರೋದು ಎಲ್ಲ ಮಾಡ್ತಾನೆ ಇರ್ತಾರೆ, ಹೌದಾ ಅಲ್ವಾ? ನಮ್ಮ ಮನೆಗೆ ಇದ್ದಕ್ಕಿದ್ದಾಗ ಒಂದು ಐಟಮ್ ಪ್ರತ್ಯಕ್ಷ ಆಗಿರುತ್ತೆ, ಯಾರು ಪಕ್ಕ ಮನೆ ಹೊರದಿರುತ್ತೆ, ಯಾಕೆ ನಮ್ಮನೆ ಹೊತ್ಕೊಂಡ್ ಬಂದಿರ್ತಾನೆ, ಹೋಗಿ ನಮ್ಮವ್ರು ಕೊಟ್ಟು ಬರ್ತಾರೆ, ನೋಡ್ರಿ ನಿಮ್ ಲೋಟ ತಂಗಿ ತಂದಿದ್ದಾರೆ ನಮ್ಮವನೊಂದು ಕೊಡ್ತೀವಿ, ನಮ್ಮವರೇ ತಂದೆ ಸ್ವಾಮಿ ತರಲ್ವಾ, ಯಾಕೆ ಅಲ್ಲಿ ಅದು ಇದ್ದು ತರಿಸೋದವನೇ ಅಲ್ವಾ, ಅವ ಅಲ್ಲಿ ನೋಡಿಸಿದ್ದೆ ಇಲ್ಲಿ ನೋಡಿಸ್ತಾ ಇರ್ತಾನೆ. ಆ ರೀತಿಯಲ್ಲಿ ಕೃಷ್ಣ ಎಲ್ಲರ ಮನೆಗೆ ಹೋಗ್ಲಿಕ್ಕೆ ಶುರು ಮಾಡಿದ. ಬೇಕಾಗಿದ್ದೇನು, ಅವರತ್ತು ಇರೋದೇನು ಅಂತ ನೋಡಿದ. ಬೇಕಾಗಿದ್ದೇನು, ಅವನಿಗೇನು ಬೇಕಾಗಿಲ್ಲ, ಅವರ ಹತ್ರ ಇರೋದೇನು ಅಂದ್ರೆ ಹಾಲು ಮೊಸರು ಬೆಣ್ಣೆ, ಹೌದಾ? ಇನ್ನೇನಿರುತ್ತೆ? ನಮ್ಮಲ್ಲಂತೂ ಅಷ್ಟೇ ಇರುತ್ತೆ, ಹೌದಾ? ಮಿಲ್ಕ್ ಪ್ರಾಡಕ್ಟ್ಸ್ ಅಂದ್ರೆ ಅಷ್ಟೇ ಇರೋದು, ಒಂದು ಹಾಲು, ಒಂದು ಮೊಸರು, ಒಂದು ಬೆಣ್ಣೆ. ಬೆಣ್ಣೆನೂ ಇರಲ್ಲ ಕಮ್ಮಿ, ಅದು ಯಾವುದು ಆ ನಂದಿನಿ ಬೆಣ್ಣೆ ತರ್ತೀವಿ, ಅದು ಬೆಕ್ಕು ಕೂಡ ಮೂಸು ನೋಡಲ್ಲ, ವಾಸನೆ ಬರ್ತಾ ಇರುತ್ತೆ, ನಾವೇ ತಿನ್ಬೇಕು ಅದನ್ನ, ಯಾರು ತಿನ್ನಲ್ಲ ಅಂತ. ಏನು ಓಲ್ಡ್ ಅದು, ಫ್ರೆಶ್ ಬರುತ್ತಾ? ಅವಾಗವಾಗೆ ಮೊಸರು ಕಡದ್ರೆ ಬರುವ ಬೆಣ್ಣೆ ತಿಂದು ಮುಕ್ಕಳು ಯಾರ ಇದ್ದೀವ? ಯಾರೂ ಇಲ್ಲ, ಆ ಕಡಿಯೋದೇ ಹೋಗ್ಬಿಟ್ಟಿತ್ತು ಅಲ್ವಾ? ಯಾರು ಇದ್ದೀರೇನ್ರಿ? ಬಹಳ ರೇರ್ ಆಗಿದೆ ಬೆಣ್ಣೆ ನೋಡಿ, ರೇರ್ ಆಗಿದೆ. ಆದರೆ ನೀವು ಒಂದು ಸಲ ದ್ವಾರಕಾ, ಮಥುರಾ ಅಥವಾ ಹರಿದ್ವಾರದ ಕಡೆ ಹೋಗ್ರಿ, ಬೇಕಾದ್ರೆ ಹೋಗಿಲ್ಲ ಕರ್ಕೊಂಡು ಹೋಗ್ತೀನಿ. ಬರೇ ಹಾಲಿನ ಐಟಮ್ಸ್, ಪ್ಯೂರ್ ಹಾಲಿಂದ ಮಾಡಿದ ಆ ವೆರೈಟೀಸ್ ಎಷ್ಟಿರುತ್ತೆ ಅಂದ್ರೆ ನಾನು ಒಂದ್ಸಲ ನೋಡಿದೆ. ನಾವೆಲ್ಲ ನೋಡ್ಲಿಕ್ಕೆ ನಾವು ತಿಂಬೋದಿಲ್ಲ, ಎಲ್ಲ ಗ್ಯಾಸಲ್ಲಿ ಮಾಡಿರ್ತಾರೆ, ಬೇರೆಯವರು ಮಾಡಿರ್ತಾರೆ, ಅದನ್ನ ಬರೇ ದರ್ಶನಾದೇವ ಸಾಧವ ಅಂತೇಳಿ ಬರೇ ನಾವು ನೋಡಿ ಸಂತೋಷ ಪಡುವವರೇ ಮಡಿಯವರಲ್ಲ. ನೋಡಿದರೆ 65 ಐಟಮ್ ಮಾಡಿದ್ದ ನೋಡ್ಬೇಕಲ್ಲಿ. ಆ ಹಾಲು ಕುದಿಸಿ ಕುದಿಸಿ ಆ ಕುದಿಸಿದ ಹಾಲಿನ ಮೇಲೆ ಮೊಸರಿನ ಕಾಲೆ, ಹಾಲಿನ ಮೊಸರಿನ ಮೇಲೆ ಕೆನೆ ಕಟ್ಟಿರುತ್ತೀರಿ, ನಿಮ್ಗೆ ಒಂದಾದ್ರೂ ನೋಡಿದಿರಾ? ಇಷ್ಟು ದಪ್ಪ ದೋಸೆ ತರ ಕೆನೆ ಕಟ್ಟುತ್ತೆ, ಅದನ್ನ ದೋಸೆ ತರ ನಿಧಾನಕ್ಕೆ ತೆಗೆದು ಮಡಿಚಿಟ್ಟಿರ್ತಾರೆ ಅದನ್ನ. ಎಷ್ಟು ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ, ಚೆನ್ನಾಗಿರುತ್ತೆ ಅಂತ. ಹಾಲಿನ ಐಟಮ್ಸ್ ಎಷ್ಟೆಷ್ಟಿವೋ, ಏನೇನಿವೋ, ಮೊನ್ನೆ ಯಾರು ಕಳಿಸಿದ್ರು ವಾಟ್ಸಪ್ ಅಲ್ಲಿ ಒಬ್ರು ಕಳಿಸಿದ್ರು, ಇವತ್ತೆಲ್ಲರೂ ಕಳಿಸಿದೆ ನಾನು. ಮಥುರಾ ಹತ್ತರೆ ರಾಧಾಕುಂಡ ಅಂತ 100 ದೇವರ ನೈವೇದ್ಯಕ್ಕಿಟ್ಟಿದ್ದಾರೆ, 250 ವೆರೈಟಿ, ನಾನಾ ವೆರೈಟಿ ಹಣ್ಣುಗಳು, 125 ಟನ್ ಇಟ್ಟಿದ್ದಾರೆ ಆ ಕುಂಡದ ಸುತ್ತ, ಮೆಟ್ಲು ಸುತ್ತ ಎಲ್ಲ ಕಡೆ ಇಟ್ಟಿದ್ದಾರೆ. ಅವರ ಭಕ್ತಿ ಎಂಥದ್ದು, ಆ ಕೃಷ್ಣನಿಗಾಗಿ ಪ್ರಾಣ ಬಿಡ್ತಾರೆ, ಪ್ರಾಣ ಬಿಟ್ಬಿಡ್ತಾರೆ. ಒಬ್ಬ ವ್ಯಕ್ತಿ ನಮ್ಮವರೇ ಹೇಳಿದ್ರು, ಅವರು ಮುದ್ರೆ ಗೋಪಿಚಂದ್ರ ಎಲ್ಲ ಹಚ್ಕೊಂಬೋರೆ, ದೇವರು ದೇವರು ಎಂಬೋರೆ, ಒಂದು ಕಡೆ ನಾರ್ತ್ ಕಡೆ ಹೋದರೆ ಆಚೆ ಇದ್ದವ ಇವರಿಗೆ ಭಾಗವತ ಗಿಫ್ಟ್ ಕೊಟ್ಟಿದ್ದಾರೆ. ಪ್ರಾಕ್ಟಿಕಲ್ಲಿ ಆಫೀಸ್ ನಮ್ಮನೆ ಭಾಗವತ ಇದು ತಗೊಳ್ಳಿ ಕೊಟ್ರೆ, ಇವರು ಏನ್ ಮಾಡಿದ್ದಾರೆ, ಭಾಗವತ್ ತಗೊಂಡು ಆ ಟೇಬಲ್ ಇರುತ್ತಲ್ಲ ಅದ್ರ ಮೇಲೆ ಇಟ್ಟು ಮಾತಾಡ್ತಾರೆ. ಇಮ್ಮಿಡಿಯೇಟ್ ಬಿಟ್ಟಂತ ಅದ, ನೀವು ಹಿಂದುವೇನಾ ಅಂತ ಕೇಳಿದ್ರು. ಇದು ಶಾಕ್ ಏನಾಯ್ತು ಅಂತ, ಭಾಗವತ ಅಲ್ಲಿ ಇಡ್ತೀರಲ್ಲಿ ತಲೆ ಮೇಲೆ ಇಟ್ಕೊಂಡು ಮೇಲಿಡಬೇಕಾಗಿದ್ರೆ ನಿಮ್ ಪಕ್ಕದಲ್ಲಿ ಕಳಗಿಡ್ತೀರಾ? ಶಾಕ್ ಇವರಿಗೆ, ಅವರಿಗೆ ಕೃಷ್ಣನ ಮೇಲೆ ಭಕ್ತಿ, ಭಾಗವತ ಅಂದ್ರೆ ಪ್ರಾಣ ಬಿಡ್ತಾರ. ಯದ್ಯಪಿ ಅವರಿಗೆ ಸಿಗೋ ಭಾಗವತ ಭಾಗವತವೇ ಅಲ್ಲ, ಬರೇ ಮೇಲೆ ಮೇಲೆ ಕಥೆಗಳೇ ಕೇಳ್ತಾ ಇರ್ತಾರೆ. ಆದರೆ ಕೃಷ್ಣನಲ್ಲಿ ಅಂಥ ಭಕ್ತಿ ಅವರಿಗಿದೆ, ತತ್ವಜ್ಞಾನ ನಮ್ಮಲ್ಲಿ ಕೂತಿದೆ, ಭಕ್ತಿ ಚೂರೂ ಇಲ್ಲ. 24 ಗಂಟೆ ಆ ಮಡಿ ಮೈಲಿಗೆ ಎಂಜಿನ ಮುಸುರಿಲೇ ಹೋಗ್ತಾ ಇರುತ್ತೆ, ಒಳಗಿದ ಸ್ವಾಮಿಯನ್ನು ನೋಡೋ ಪರೀಕ್ಷೆ ಹೋಗೋದಿಲ್ಲ. ಗೋವರ್ಧನ ಪರ್ವತ ನೋಡಿದ್ದೀರಾ, ಅದರ ಸುತ್ತು ಉರುಳುದಂಡಿಗೆ ಸೇವಾ ಮಾಡುತ್ತಾರೆ, ರಾತ್ರಿ ಅಲ್ಲ ಬೆಳಿಗ್ಗೂ ಅಲ್ಲ, ಮಧ್ಯಾಹ್ನ ಬಿಸಿಲಲ್ಲಿ. ಅಲ್ಲಿ ಬಿಸಿಲು ನೋಡಿದ್ದೀರಾ, ಚರ್ಮ ಸುಲಿದು ಹೋಗುತ್ತೆ. ಅಂಥ ಬಿಸಿಲಿನಲ್ಲಿ ಆ ಗೋವರ್ಧನ ಪರ್ವತದ ಸುತ್ತು ಉರುಳುದಂಡಿಗೆ ಸೇವಾ ಮಾಡುತ್ತಾರೆ, ಮೈ ಮೇಲೆ ಬಟ್ಟೆ ಇಲ್ಲದಾಗೆ. ಬರೀ ಒಂದು ಕಳಗೊಂದು ಬಟ್ಟೆ ಕಟ್ತಾರೆ, ಸೊಂಟಕ್ಕೆ ಬಟ್ಟೆ ಕಟ್ತಾರೆ, ಉರುಳ್ತಾ ಇರ್ತಾರೆ. ಅದಂತ ಭಕ್ತಿ ಅವರಿಗೆ. ಓಕೆ, ಆ ರೀತಿಯಲ್ಲಿ ಕೃಷ್ಣ ಎಲ್ಲರ ಮನೆಗೆ ಹೊರಟ. ಅಲ್ಲಿರುವಂತಹ ಹಾಲು ಮೊಸರು ಬೆಣ್ಣೆ ಏನೇನು ಪದಾರ್ಥಗಳಿವೆ ಎಲ್ಲನ ತಗೊಳ್ಳಿಕ್ಕೆ ಶುರು ಮಾಡಿದ. ಗೊತ್ತು, ನಾನಾ ಆಟ ಆಡಿದ, ಕದ್ದ 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 ಕಳ್ಳ ಕೃಷ್ಣ ಅಂತ ಹೇಳಿ. ಒಬ್ಬರ ಮನೆಗೆ ಹೋಗ್ತಾನೆ, ಅಲ್ಲಿರುವಂತಹ ಅವರೇನು ಮೇಲೆ ಕಟ್ಟಿದ್ದಾರೆ ಹಾಲು ಮೊಸರು ಎಲ್ಲ ಸಿಗಲ್ಲ. ಇವ ಇಷ್ಟಿದ್ದಾನೆ, ಅದಷ್ಟಿದೆ, ಏನು ಮಾಡಬೇಕು? ಸ್ಥೇಯ ಯೋಗೈಹಿ ಪೀಠಕ ಉಲೂಖಲಾದ್ಯೈ, ಆ ಒರಳದೆ ಒರಳು ಸರಿಸ್ಕೊಂಡ್ಬರ್ತಾನಂತೆ. ಆ ಮಣೆ ತರ್ತಾನೆ, ತಪ್ಪೇರಿ ತಂಬಿಗೆ ಎಲ್ಲ ಇಟ್ಟು ಏರಿ ಹೇಳಿಕೊಡ್ತಾನೆ ಹೀಗ್ ಮಾಡಬೇಕು ಕಳ್ಳತನ ಅಂತ. ಕಳ್ಳತನ ಅವನತ್ತ ಕಲಿಬೇಕಲ್ಲ, ಕಳ್ಳರಲ್ಲ ಅವನೇ ಅದು ಮಾಡಿಸೋದಲ್ಲ ಕಳ್ಳತನ. ಅವನಿಗೆ ಅದು ಇನ್ನೇನ್ ಬೇಕು? ಅವನೇ ಮೇಲೆ ಕೇರ್ತಾನೆ, ಏರಿದ ಮೇಲೆ ಆ ಮೊಸರು ತಗೊಂತಾನೆ, ಎಲ್ಲಾ ಹಾಲು ಮೊಸರು ಬೆಣ್ಣೆ ತಿಂದು ಬಿಡ್ತಾನೆ. ಚೂರು ಉಳಿಸಬಹುದಲ್ಲ, ಇಲ್ಲ, ಅದನ್ನ ತೆಗೆದು ಮರ್ಕ ಅನ್ಭೋಕ್ಷತಿ ಬೆಕ್ಕುಗಳಿಗೆಲ್ಲ ಹಾಕ್ತಾ ಇರ್ತಾನಂತೆ. ಅವಕ್ಕೆಲ್ಲ ಹಾಕಿದ ಮೇಲೆ ಚೂರು ಉಳಿದಿದ್ರೆ ಅದನ್ನ ಉಳಿಸಬಹುದಲ್ಲ, ಒಡೆದು ಕಳಗ ಹಾಕಿ ಹೊರಟು ಹೋಗ್ತಾ ಇದ್ದಾರೆ. ಯಾರ್ಯಾರು ಕೃಷ್ಣನಿಗೆ ಸಿಗಬಾರದು ಅಂತ ಇಟ್ಟಿದ್ದಾರೆ ಅವರಿಗೆ ಒಂದು ಚೂರು ಸಿಗದೆ ಮಾಡಿ ಹೋಗ್ತಾ ಇದ್ದಾನೆ, ಒಡೆದು ಚೆಲ್ಲಿ ಮಾಡ್ತಾ ಇದ್ದಾನೆ. ಇನ್ನ ಹೇಳ್ತಾ ಇದ್ದಾರೆ, ಕೃಷ್ಣನಿಗೆ ಏನೂ ಕೊಡಬಾರದು, ಏನಾದರೂ ಸರಿ ಅಂತ ಬಹಳ ಮೇಲೆ ಕಟ್ಟಿದ್ರೆ ಒಳಕ್ಕೆ ಹೋಗ್ತಾನಂತೆ. ದ್ರಿಪುಣಿ ಶೌಜದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ ವಾದರಾಜ ಸಾರ್ವಭೌಮರು. ಒಬ್ಬ ಗೋಪಿ ಹೇಳ್ತಾಳೆ, ಅಲ್ಲ ಕೃಷ್ಣನಿಗೆ ಏನಾದರೂ ಬೆನ್ನಿಗೇನಾದ್ರೂ ಕಣ್ಣಿದೆಯಾ, ನಾನು ಹಿಡಿಬೇಕು ಅಂತ ಹಿಂದಿನಿಂದ ಕಾತ್ಕೊಂಡಿದ್ದೆ, ಬಂದವ ಹೋದವ ನಾನು ಬರ್ತಾ ಇದ್ರೆ ಅಲ್ಲಿಂದೇ ನೋಡಿ ಹೇಳ್ತಾನೆ, ಬಾ 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 ಅಂತ ಕರೀತಾನೆ, ಅವನಿಗೇನ ಬೆನ್ನಿಗೆ ಕಣ್ಣಿದೆಯಾ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾಳೆ, ನಾನು ಮೇಲೆ ಕಟ್ಟಿಬಿಟ್ಟಿದ್ದೆ, ಕಟ್ಟಿದ್ರೆ ಇಷ್ಟಿದ್ದವ ಇದ್ದಕ್ಕಿದ್ದಂತೆ ಬೆಳೀತಾನೆ ತಿಂತಾನೆ ಮತ್ತು ಚಿಕ್ಕವನಾಗಿ ಹೋಗ್ತಾನೆ, ಇವನಿಗೆ ಮಾಯಗಳೇನಾದ್ರೂ ಗೊತ್ತಾ ಅಂತ ಕೇಳುತ್ತಾರೆ. ಎಲ್ಲರಿಗೂ ನೋಡಿ, ಅಲ್ಲಿ ತನ್ನ ಲಕ್ಷಣಗಳನ್ನೆಲ್ಲ ತೋರ್ತಾ 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 ಬರ್ತಾ ಇದ್ದಾನೆ. ಇನ್ನ ಪ್ರಧಾನವಾದಕ್ಕೆ ಬಂದರೆ ನಾವೇನ್ ಮಾಡ್ತೀವಿ, ಇಷ್ಟು ಕೃಷ್ಣನ ಕಥಾ ಕೇಳಿದ ಮೇಲೆ ಕನ್ಫರ್ಮೇಶನ್ ಇರುತ್ತೆ. ಏನಮ್ಮ, ಕೃಷ್ಣ ಕದ್ದು ಹಾಲು ಮೊಸರು ಬೆಣ್ಣೆ ತಿಂದ ಅಂತ ಹೇಳೋದು ಹೇಳ್ತೀವಿ. ಏನ್ರಿ ಕೆಟ್ಟ ಅಂತಾರೆ ಹಾಗೆ ಮಾಡ್ತಾ ಇದ್ದೀರಾ ಅಂತ ಅದು ಹೇಳ್ತಾರೆ. ಅಂದ್ರೆ ತಲೆಯಲ್ಲಿ ಕೃಷ್ಣ ಕದ್ದ ಅಂಬುದು ಕನ್ಫರ್ಮೇಶನ್ ಬಂತ, ಕಳ್ಳತನ ಕಟ್ಟಿಟ್ಟ ಬೂತಿ ನಮಗೆ ಎಲ್ಲಾ ಕಳ್ಳತನ ನಾವು ಮಾಡ್ಲಿಕ್ಕೆ ಶುರು ಮಾಡ್ತೀವಂತೆ. ದೇವರನ್ನ ಹೇಗೆ ಚಿಂತನೆ ಮಾಡಿದ್ರೆ ನಮ್ಮಲ್ಲಿ ಅದೇ ಪ್ರವೃತ್ತಿ ಬರುತ್ತೆ, ದೇವರನ್ನ ಕಳ್ಳ ಕಳ್ಳ ಅಂತ ಚಿಂತನೆ ಮಾಡಿದರೆ ನಾವು ಕಳ್ಳರೆ ಆಗ್ತೀವಿ. ಆದರೆ ದೇವರನ್ನ ಕಳ್ಳ ಅಲ್ಲ ಅಂತ ತಿಳ್ಕೊಂಡು ಕಳ್ಳ ಅಂತ ಕರಿಬೇಕಂತೆ. ದೇವರನ್ನ ಜಾರ ಹೇ ನವನೀತ ಚೋರನೇ ಏನಲು ಅಂಬೋ ಕಾಲಕ್ಕೆ ಜಾರ ಅಂದ್ರೆ ನಿಜವಾಗಿ ಜಾರ ಅಂತ ಹೇಳ್ಕೊಂಡು ಅಂದ್ರೆ ಅನ್ನ ತಮಸಿಗೆ ಹೋಗ್ತಾರೆ. ಅವನ ನವನೀತ ಚೋರ ಅಂದ್ರೆ ನಿಜವಾಗಿ ಕಳ್ಳ ಅಂತ ಹೇಳ್ಕೊಂಡ್ರೆ ಅವರು ಕಳ್ಳರೇ ಆಗ್ತಾರೆ. ಆದರೆ ಅವನು ಜಾರನಲ್ಲ ಚೋರನಲ್ಲ ಅಂತ ತಿಳ್ಕೊಂಡು ಮತ್ತೆ ಆ ಶಬ್ದ ಹೇಳಬೇಕಂತೆ. ಆವಾಗ ದೇವರು ಆ ಸರಿ ಸರಿ ಅಂತ ದಾಸರ ಹೇಳ್ತಾರೆ. ಯಾರಾದ್ರೂ ಸರಿ ಲೋಕದಲ್ಲಿ ನಿಮ್ಮನ್ನ ಕರ್ಕೊಂಡು ಯಾರಾದ್ರೂ ಇದ್ರಿಗೆ ನಿಜಾರ ಚೋರ ಅಂದ್ರೆ ಸುಮ್ಮನೆ ಇರ್ತಾರ, ಘಾತಿಸುವರು, ಹಾಗೆ ಹೊಡೆದು ಬಿಡ್ತಾರೆ. ಇವನು ನಗ್ತಾ ಇರ್ತಾನೋ, ಇವನು ನಿಜಾರ ಚೋರ ಅಂದ ನಗ್ತಾ ಇರ್ತಾನೆ, ಇವನು ಎಂಥ ವ್ಯಕ್ತಿ ಅಂತ ಹೇಳ್ತಾರೆ. ಸರಿ, ಒಳಗಿಂದ ನೋಡಿಬಿಡಿ ಸ್ವಾಮಿ, ಕದ್ದ ತಿಂದ ಅಂತ ಎರಡು ಕಂಪ್ಲೇಂಟ್ ಬಂತು. ಬಲರಾಮನೇ ಬಂದು ಹೇಳಿದ, ಮಣ್ಣು ತಿಂತ ಇದ್ದಾನೆ. ಅಮ್ಮ ಕೇಳಿದ್ದು, ಏನಯ್ಯ ಮಣ್ಣು ತಿನ್ಬೋದಾ? ಮಣ್ಣು ತಿನ್ನಿಸ್ತಾನೆ, ತಿನ್ಬಲ್ಲ. ಮಣ್ಣು ತಿಂದ ಅಂತ ಹೇಳಿದ್ರೆ ಮಣ್ಣು ಮುಗಿಸೋದು ಅಂತ ಹೇಳ್ತಾರಲ್ಲ, ಅವನಿಗೆ ಅಭ್ಯಾಸ, ದುಷ್ಟರಿಗೆಲ್ಲ ಮಣ್ಣು ಮುಗಿಸ್ತಾನೆ. ಅಂಥ ಮಣ್ಣು ತಾನ್ ತಗೊಂಡ ಅಂದ್ರೆ ಏನಯ್ಯ ಯಾಕೆ ತಿಂದಿಯ ಹೇಳ್ತಾನೆ. ನಾ ಹಂ ಭಕ್ಷಿತವ ನಂಬ, ಅಮ್ಮ ನಾ ತಿಂದಿಲ್ಲ. ಅವ್ರು ಹೇಳಿದ್ರಲ್ಲ ಸರ್ವೇ ಮಿಥ್ಯಾಭಿಶಂಸಿನ, ಸುಳ್ಳು ಹೇಳ್ತಾ ಇದ್ದಾರೆ ಅವರು. ಇಲ್ಲಿ ಸಬ್ಜೆಕ್ಟ್ ಬಹಳ ಡೆಲಿಕೇಟ್ ಆಗಿದೆ, ಡೆಲಿಕೇಟ್ ಸಬ್ಜೆಕ್ಟ್ ಇದು. ಏನದು, ಏನ್ ಅಂತಾಪರಿ ಏನಿದ್ರಿ, ಏನೋದೇನ ಕೃಷ್ಣ ಮಣ್ಣು ತಿಂದ ಇಲ್ಲ ಅಂತ ಹೇಳಿದ. ಅಲ್ಲಿ ಹೇಳ್ಬೋದಾ, ದೇವ್ರಿಗೆ ಏನ್ ಬೇಕಾದ್ರೆ ಮಾಡ್ಬೋದು. ಅದಕ್ಕೇನು ಅಲ್ಲಿ ಬರುತ್ತೆ, ಏನ್ ದೇವ್ರಿ ತಿಂದದ್ದನ್ನೇ ಇಲ್ಲ ಅಂತ ಹೇಳಿಬಿಟ್ರೆ ಸುಳ್ಳಾಡಲ್ವಾ? ದೇವರು ಸುಳ್ಳು ನಡೆಯುತ್ತೆ ಅಂದ್ರೆ ನಾವು ಅವನ್ನೇ ನಂಬಿಕೊಂಡು ಬದುಕಿದ್ದೀವಿ. ಬೆಳಿಗ್ಗಿಂದ ರಾತ್ರಿ ಬರೆಯಿಂದ ಪ್ರತಿಯೊಂದು ಕರ್ಮ ಮಾಡುವ ಕಾಲಕ್ಕೆ ಒಂದು ಕೊಡ ನೀರು ಮಂತಾಡಿದ್ರು ಕೃಷ್ಣ ಅರ್ಪಣ ಕೃಷ್ಣ ಅರ್ಪಣ ಅಂತ ಎಲ್ಲ ಅವನ ಕೈಯಲ್ಲಿ ಇಡ್ತಾ ಇದ್ದೀವಿ. ಏನೋ ಮೋಕ್ಷ ಕೊಡ್ತಾನೆ ಏನೋ ಕೊಡ್ತಾನೆ ಅಂತ ಕೊನೆಗೆ ನಾ ಕೊಡಲ್ಲ ಅಂತ ಸುಳ್ಳು ಹೇಳಿಬಿಟ್ರೆ, ತಿಂದವ ತಿಂದಿಲ್ಲ ಅಂತ ಸುಳ್ಳು ಹೇಳಲಿಕ್ಕೆ ಅಭ್ಯಾಸ ಪಟ್ಟವ ಮೋಕ್ಷ ಕೊಡ್ತೀನಿ ಅಂದವ ಕೊಡದೆ ಹೋದರೆ ಕೊಡಲ್ಲ ಅಂದ್ರೆ ಗತಿ ಏನು? ಇಡೀ ಜಗತ್ತು ಅವನ ನೋಡ್ತಾ ಇದೆ, ಅವನ ಅಬ್ಸರ್ವ್ ಮಾಡ್ತಾ ಇದೆ. ಇವನು ಸುಳ್ಳು ಎಲ್ಲಾದ್ರೂ ಹೇಳ್ತಾನಾ ಅಂತ, ಅವನು ಸುಳ್ಳು ಹೇಳಲ್ಲ ಅಂತ ವೇದ ಹೇಳ್ತಾ ಇದೆ. ಸುಳ್ಳು ಹೇಳಿದ ಅಂದ್ರೆ ನಮ್ಮ ಇಡೀ ಸಾಧನೆ ಕುಸಿದು ಬಿಡುತ್ತೆ. ಎಂಥ ಪರಿಸ್ಥಿತಿ ಇದು, ಇದನ್ನೇ ಹೇಳ್ತಾರೆ ಭೀಷ್ಮಾಚಾರ್ಯರು. ಕೃಷ್ಣನಿಂದ ಅಸ್ತ್ರ ಹಿಡಿಸ್ತೇನೆ ಅಂತ ಸಂಕಲ್ಪ, ನಾನು ಹಿಡಿಯಲ್ಲ ಅಂತ ದೇವರ ಸಂಕಲ್ಪ. ಹೌದಾ? ಭೀಷ್ಮಾಚಾರ್ಯರು ಯಥಾರ ಮಾಡಿದರು ಅಂದ್ರೆ ಕೃಷ್ಣನಿಂದ ಅಸ್ತ್ರ ಹೇಗೆ ಹಿಡಿಸಬೇಕು? ಸುಮ್ಮನೆ ಅಲ್ಲ, ಮೈ ತುಂಬಾ ಬಾಣಗಳು ಹೊಡಿಬೇಕು. ಚೂರು ಏನು ಸಾಫ್ಟ್ ಆಗಿ ಹೊಡೆಯೋದಲ್ಲ, ಹಾಗೆ ಹೊಡೆದ್ರೆ ಒಳಕ್ಕೆ ಹೋಗಿ ರಕ್ತ ಸುರಿಬೇಕು, ಹಾಗೆ ನೋವು ಬರಬೇಕು. ಆ ಥರ ಮೈ ತುಂಬ ಬಾಣ ಹೊಡೆದಾಗ ಕೃಷ್ಣ ಸಿಟ್ಟಿನಿಂದ ಎದ್ದು ಬರಬೇಕು. ಆ ಥರ ಮಾಡ್ತೀನಿ ಅಂತ ಸಂಕಲ್ಪ. ಯಾರು ಭೀಮರು? ಭೀಷ್ಮಾಚಾರ್ಯರು. ಏನು ಬೇಕಾದ್ರೂ ಮಾಡಿ, ನಾನಂತೂ ಹೇಳಲ್ಲ, ಶಸ್ತ್ರ ಹಿಡಿಯಲ್ಲ ಅಂತ. ಎಲ್ಲ ಜಗತ್ತು ನೋಡ್ತಾ ಇದೆ, ಎಲ್ಲಲ್ಲ ಮೇಲೆ ಎಲ್ಲ ನೋಡ್ತಾ ಇದೆ. ಜೊತೆಗೆ ಇನ್ನೊಂದು ಅಪೋಸಿಟ್ ಪಾರ್ಟಿ ಅವರು ನೋಡ್ತಾ ಇದ್ದಾರೆ, ಯಾರು ದೈತ್ಯರು ನೋಡ್ತಾ ಇರ್ತಾರೆ ಏನಾಗುತ್ತೆ ಅಂತ. ಯಾವಾಗ ಅಬ್ಸರ್ವೇಷನ್ ಹೆಚ್ಚಿರುತ್ತೆ ಅವ್ರದ್ದು. ಹೌದಾ? ಅಂತ ಕಾಲಕ್ಕೆ ಭೀಷ್ಮಾಚಾರ್ಯರು ಶುರು ಮಾಡಿದರು. ಹೇಳುತ್ತಾರೆ ಕೃಷ್ಣ ಹೇಗಾದ ಅಂತ ಹೇಳಿದರೆ ಕೃಷ್ಣ ಕಾಣಿಸ್ತಾ ಇಲ್ಲಂತೆ, ಮೈ ತುಂಬ ಬಾಣಗಳ ಮುದ್ದೆ. ನಮ್ಮವರು ಹೆಣ್ಮಕ್ಳು ಮಾಡ್ತಾ ಇರ್ತಾರೆ ನೋಡಿ, ಈ ಯಾವುದು ಸಾಫ್ಟ್ ಬಾಲ್ ಇರುತ್ತೆ, ಕ್ರಿಕೆಟ್ ಬಾಲ್ ಸಾಫ್ಟ್ ಬಾಲ್ ಇರ್ತಾ ಇತ್ತು, ಆಡ್ತಾರೆ. ಅದಕ್ಕೆಲ್ಲ ಈ ಸೂಜಿಗಳಿಂದ ಚುಚ್ಚಿ 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 ಬಾಲ್ ತರ ಮಾಡ್ತಾರೆ. ಹೌದಾ? ಆ ತರ ಆದ ಕೃಷ್ಣ, ಮೈ ತುಂಬ ಬಾಣಗಳೇ, ಕೃಷ್ಣನೇ ಕಾಣಿಸ್ತಾ ಇಲ್ಲ. ಮೈ ತುಂಬ ರಕ್ತ, ರಕ್ತ ಇಲ್ಲ, ಸುರಿಸ್ತಾನ ಆತ ಎಷ್ಟು ಬೇಕಾದ್ರು ಸುರಿಸ್ತಾನೆ. ಮೈ ತುಂಬ ರಕ್ತ, ಮೈ ತುಂಬ ಬಾಣಗಳು, ಮುಖ ಕಾಣಿಸ್ತಾ ಇದೆ, ನಗು ಚೂರು ಕಡಿಮೆ ಆಗ್ತಾ ಇಲ್ಲ. ಹೊಡೆದು 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 ಕೈಯೆಲ್ಲ ಸುಸ್ತಾಗ್ತಾ ಇದೆ ಭೀಷ್ಮಾಚಾರ್ಯರಿಗೆ. ಕೊನೆ ಗೊತ್ತಾಯಿತು, ಇವ ನಗು ಬಿಡಲ್ಲ ಅಂತ. ಧನುಸ್ಸನ್ನ ಕೆಳಗಿಟ್ಟು, ಕೃಷ್ಣ ನಿನ್ನ ಮುಖದಲ್ಲಿ ನಗು ಕೆಡಿಸಲಿಕ್ಕೆ ನಮಗಾಗಲ್ಲೋ ಅಂತ ಸೋತು ಕೊಡ್ತಾ ಇದ್ದಾರೆ. ಸೋತಾಯ್ತು, ವಿಕೆಟ್ ಡೌನ್. ಹಾಗೆದ್ದನಲ್ಲ ಮಹಾನುಭಾವ, ಸಿಟ್ಟಿನಿಂದ ಹೇಳ್ತಾ ಇದ್ದಾನೆ, ಚಕ್ರಧಾರಿಯಾಗಿ ಬಂದ್ಬಿಡ್ತಾ ಇದ್ದಾನೆ. ಅರ್ಜುನ ಕಾಲು ಹಿಡಿತಾನೆ, ಕೃಷ್ಣ ಏನ್ ಕೆಲಸ ಮಾಡ್ತಾ ಇದೀಯಾ? ಏ ಇಲ್ಲ, ನಾನು ಕೊಲ್ಲಕ್ಕೆ ಹೋಗ್ತೀನಿ. ಅದಲ್ಲೂ ಮಹಾರಾಯ, ನೀನೇ ಭ್ರಷ್ಟ ಪ್ರತಿಜ್ಞೆ, ನಿನ್ನ ಪ್ರತಿಜ್ಞೆ ಹೋಯಿತು ಅಂತ ಹೇಳಿಬಿಟ್ರೆ ಜಗತ್ತೆಲ್ಲ ನೀನ್ ನಂಬ್ಕೊಂಡು ಕೂತಿದೆ, ಮೋಕ್ಷ ಕೊಡ್ತೀಯ ಅದು ಕೊಡ್ತೀಯ ಅಂತ ಹೇಳಿ, ಇವರಿಗಾಗಿಯೇ ನೀನ್ ಹೇಳಿದ ಮಾತು ಬಿಟ್ಬಿಡ್ತಿ ಅಂತ ಹೇಳಿದ್ರೆ ಇನ್ನು ಅದು ಬಿಡಲ್ಲ ಅಂತ ಯಾರು ನಂಬಿಕೆಯಲ್ಲಿ ಬರುತ್ತೆ ಅವರಿಗೆ? ಇಡೀ ಜಗತ್ತೇ ನಿನ್ನ ಮೇಲೆ ನಂಬಿಕೆ ಕಳ್ಕೊಳ್ಳತ್ತಪ್ಪ, ಹೋಗ್ಬೇಡ ಮಹಾರಾಯ ಅಂತ ದೇವರ ಕಾಲು ಹಿಡಿದು ಸೆಳೆತಾ ಇರ್ತಾನೆ. ಸೆಡದ್ರೆ ಒಂದು ಕಡೆ ವಸ್ತ್ರ ಬಿದ್ದೋಗ್ತಾ ಇದೆ, ಇನ್ನೊಂದು ಕಡೆ ಅರ್ಜುನ ಸೆಳೀತಾ ಇದೆ, ಅರ್ಜುನನನ್ನು ಸೆಳ್ಕೊಂಡು ಹೋಗ್ತಾ ಇದ್ದಾನೆ ಕಾಲಿಂದ ಕೃಷ್ಣ. ಅದು ನೋಡ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಸ್ವನಿಯಮಂ ಅಪಹಾಯ, ನಿನ್ನ ಪ್ರತಿಜ್ಞೆ ಮುರಿದು ನನಗಾಗಿ ಬಂದಿಯಲ್ಲ ಹರಿಯೇ. ಅಲ್ಲಿ ಪ್ರಶ್ನೆ ಬರುತ್ತೆ, ಅವನ ಪ್ರತಿಜ್ಞೆ ಮುರಿದನ ಅಂತ ಹೇಳಿದ್ರೆ, ಇಲ್ಲ, ಅವನ ಪ್ರತಿಜ್ಞೆ ಮೊದಲೇ ಗೆದ್ದಾಯಿತು. ಯಾವಾಗಾದ್ರೆ ಭೀಷ್ಮಾಚಾರ್ಯರು ಸೋತು ಕೂತರೋ ಅವಾಗ ದೇವ ಗೆದ್ದಾಯಿತು. ಮತ್ತೆ ಭೀಷ್ಮಾಚಾರ್ಯರ ಪ್ರತಿಜ್ಞೆ ಸೋತರೆ ಜಗತ್ತೆಲ್ಲ ನೋಡುತ್ತೆ. ನೋಡಿ, ಎರಡೂ ಕಡೆ ಕುತ್ತಿಗೆ ಹಗ್ಗ ಹಾಕಿ ಸೆಳೆದ್ರೆ ಹೇಗಿರುತ್ತೆ ಹಾಗೆ. ಈತನ ಪ್ರತಿಜ್ಞೆ ಹೋದರೆ ಈತನ ಮೇಲೆ ನಂಬಿಕೆ ಹೋಗುತ್ತೆ, ಈತನ ಭಕ್ತರ ಪ್ರತಿಜ್ಞೆ ಹೋದರೆ ಇವನ ಪ್ರತಿಜ್ಞೆ ಹೋದಂತೇನೆ. ಭಕ್ತನ ರಕ್ಷಣೆ ಮಾಡ್ತೇನೆ, ಅವರ ಮಾತು ಉಳಿಸ್ತೇನೆ ಅಂತ ಹೇಳ್ತೀಯಲ್ಲ, ಮತ್ತೆ ನೀನು ಭಕ್ತರೇ ಆದ ಪ್ರತಿಜ್ಞೆ ಹೋಯ್ತಲ್ಲ ಅಂದ್ರೆ ಅದು ಉಳಿಸಲಿಕ್ಕೆ ಎದ್ದೆ ಅಂತ ಹೇಳ್ತಾ ಇದ್ದಾರೆ. ತಾನೆ ಎದ್ದು ಬಂದ ಲೋಕಕ್ಕೆ ಅದ್ಭುತವಾಗಿ ನಿಂತ, ಕೊನೆ ಕಾಲದಲ್ಲಿ ನಿಂತಾರೆ. ಸ್ವಾಮಿ ಎಂಥವನಯ್ಯ, ನನಗಾಗಿ ಬಂದಿ, ಜುಜುಬಿ ಪ್ರಾಣಿ ನಿನ್ನ ಮುಂದೆ ನಾನೆಷ್ಟು, ನನಗಾಗಿ ಬಂದಿಯಲ್ಲ ಅಂತ. ಆ ರೀತಿಯಲ್ಲಿ ವಿಶೇಷವಾಗಿ ಇಲ್ಲಿ ಕೃಷ್ಣ ತಾನು ಆ ಹಾಲು ಮೊಸರು ಎಲ್ಲ ಕದ್ದು ತಿಂತಾ ಇದ್ದಾನೆ, ಆ ಮಣ್ಣನ್ನ ತಿಂದ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ಹೇಳ್ತಾನೆ ಕೃಷ್ಣ, ಎಲ್ಲರೂ ಸುಳ್ಳು ಹೇಳ್ತಾ ಇದ್ದಾರಮ್ಮ ನಾ ತಿಂದಿಲ್ಲ ಅಂತ. ಮತ್ತು ದೇವ ಸುಳ್ಳು ಹೇಳಿದನ ಅಲ್ಲವಾ ಅಂದ್ರೆ, ಸುಳ್ಳು ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂದ್ರೆ, ಹೇಳಿದ್ದೇನು ಕದ್ದು ತಿಂದ ಅಂತ. ದೇವ ಅಂದ, ನಾನು ಕದ್ದಿಲ್ಲ ತಿಂದಿಲ್ಲ. ಅಯ್ಯೋ ರಾಮ, ಕದ್ದು ತಿಂದಿಲ್ಲ ಎರಡು ಬಿಡಿಸಿದರೆ, ಕದ್ದಿಲ್ಲ ತಿಂದಿಲ್ಲ, ನಿನ್ನಿಮ್ಮ ಮನೆಯಾಗ ನೀವು ಸಾರನ್ನ ಊಟ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರ ಕದ್ದಾರ ಅಂತ ಹೇಳಿ? ಯಾರು ಕೊಡಲ್ಲ. ಯಾಕೆ ನಿಮ್ದು ಈ ಜಗತ್ತೆಲ್ಲ ನಂದೇ, ನನ್ನ ವಸ್ತು ನಾನು ತಗೊಂಡ್ರೆ ಕದ್ದಂಗೆ ಹೇಗಾಯಿತು ಅಂದ. ಅದರಿಂದ ನಾನು ಕದ್ದಿಲ್ಲ ಮತ್ತೆ ತಿಂದಿಲ್ವಾ? ಮತ್ತೆ ನಾನು ತಿಂತೀನ ನೀವೇ ಹೇಳಿ, ನಿತ್ಯ ನೈವೇದ್ಯ ಮಾಡ್ತೀರಲ್ಲ, ನೈವೇದ್ಯ ಮಾಡೋ ಕಾಲಕ್ಕೆ ದೇವರು ನೈವೇದ್ಯ ಮಾಡಿದ್ದಾರೆ ಅಂತ ಗ್ಯಾರಂಟಿ ಕಾರ್ಡ್ ಯಾರು ಕೊಟ್ರು? ಇಟ್ಟ ನೈವೇದ್ಯ ಹಾಗೆ ಹೊರಗೆ ಬರುತ್ತೆ. ಯಾರ್ದಾದ್ರು ತಗೊಂತಾ ಇದ್ದಾರ ಸ್ವಾಮಿ ಅಂದ್ರೆ, ಸ್ವಾಮಿ ತಗೊಂತಾ ಇದ್ದಾನೆ. ಹೇಗೆ? ಒಳಗೆ ರಸರೂಪಗಳನ್ನ ತನ್ನ ರೂಪಗಳು ತಾನು ತಗೊಳ್ತಾನೆ, ಆ ಅನ್ನ ತಿಂಬಲ್ಲ. ನೀವನ್ನದ್ದೇನು? ಆ ಹಾಲು ಮೊಸರು ನಾನು ತಿಂದೆ ಅಂತ. ನಾನು ತಿಂದಿಲ್ಲ, ಅದರಲ್ಲಿ ನನ್ನ ರೂಪಗಳನ್ನ ತಗೊಂಡಷ್ಟೇ. ಆ ಮೊಸರು ಹಾಲು ಅಲ್ಲೇ ಬಿದ್ದಿವೆ, ನಿಮ್ ಕಣ್ಣೆ ಕಾಣಿಸ್ತಾ ಇಲ್ಲ ಅಷ್ಟೇ. ಅಂದ್ರೇನಾಗ್ತಿಲ್ಲಿ ಅಂದ್ರೆ, ಸ್ವಾಮಿ ಕದ್ದಿಲ್ಲ ತಿಂದಿಲ್ಲ. ಮತ್ತೆ ಕದ್ದು ತಿಂದ ಅಂತ ಹೆಸರು ಯಾಕೆ ಅಂದ್ರೆ, ಹಾ ಅವರ ತಲೆಯಲ್ಲಿ ಕದ್ದಿದ್ದಾನೆ ಅಂತ ಇದ್ದರಿಂದ ಕದ್ದು ತಿಂದ ಅಂತ ಬಂತಷ್ಟೇ. ಇವನು ಕದ್ದಿಲ್ಲ ತಿಂದಿಲ್ಲ, ಕದ್ದು ತಿನ್ನೋ ಅಗತ್ಯವಿಲ್ಲ ಅಂತ ಹೇಳ್ತಾರೆ. ಯಾಕಿಲ್ಲ ನೀವೇ ನೋಡಿ. ಎಲ್ಲಾದರೂ ಒಳ್ಳೆ ಆಕಳು, ಒಂದು 10-15 ಆಕಳಿರುವ ಮನೆಗೆ ಹೋಗಿದ್ದೀರಾ? ನಿಮ್ ಮನೆಗಳಲ್ಲಿ ಇತ್ತ? ಇಲ್ಲ, ಅಂತಹದ್ದು ಯಾರು ಇಲ್ಲ. ನಾವು ಹೋಗ್ತಾ ಇದ್ವಿ ನಮ್ಮ ಅಜ್ಜಿ ಮನೆಗೆ, ಪೆನುಗೊಂಡದಲ್ಲಿ ನಮ್ಮ ಅಣ್ಣಂದ್ರು ಅಕ್ಕಎಲ್ಲ ಹೋಗ್ತಾ ಇದ್ರು. ಅಲ್ಲಿ ಒಂದು 10-15 ಆಕಳೆಲ್ಲ ಇಟ್ಕೊಂಡಿದ್ರು ಪಾಪ ಅವರು. ಇಟ್ಟುಕೊಂಡ ಕಾಲಕ್ಕೆ ಇವರೆಲ್ಲ ಈ ಸಿಟಿಯಿಂದ ಹೋಗೋದು ಅಲ್ಲಿಗೆ, ಈ ಸ್ಕಿಮ್ಡ್ ಮಿಲ್ಕೆ ಸಿಗೋದು, ಬೆಣ್ಣೆ ಏನಿರುತ್ತೆ ಏನಿರಲ್ಲ ಇದರಲ್ಲಿ, ಏನು ಏನು ಕಡಿದ್ರು ಏನು ಕೈಯಲ್ಲಿ ಕಡ್ದು ಹೋಗುತ್ತಷ್ಟೇ, ಅಲ್ಲಿ ಏನು ಬರಲ್ಲ. ಅಲ್ಲಿಗೆ ಹೋದ್ರೆ ಒಳ್ಳೆ ಹಾಲು, ಅದರಲ್ಲಿ ಚಿಕ್ಕ ಅಗ್ಗಿಷ್ಟಿಕೆಯಲ್ಲಿ ಅದು ಕುಂಪುಟಿಯಲ್ಲಿ ಸಣ್ಣಕ್ಕೆ ಕಾಸಿ 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 ದೊಪ್ಪನ ಕೆನೆ ಆಗಿ ಎಲ್ಲ ಆಗಿದ್ರೆ ಅದಕ್ಕೋಸ್ಕರ ಹೋಗ್ತಾ ಇದ್ರು, ಅದೇ ತಿನ್ಬೇಕು ಅಂತ. ಆ ಕೆನೆ ಮೊಸರು ಹಾಲು ಕುಡಿಬೇಕು ಅಂತ ಹೋಗೋದು. ಅಲ್ಲಿ ನಮ್ಮ ಸೋದರ ಮಾವ ಮಕ್ಕಳು ಇರ್ತಾ ಇದ್ರು, ಅವರು ಅವರಿಗೆ ನಿತ್ಯ ತಿನ್ಬೇಕಲ್ಲ, ಎಷ್ಟು ಚೆನ್ನಾಗಿರುತ್ತೆ. ಒಬ್ಬರು ಮೂಸಿ ನೋಡ್ತಾ ಇದ್ದಿಲ್ಲಂತೆ, ಒಬ್ಬರು ಮೂಸಿ ನೋಡ್ತಾ ಇದ್ದಿಲ್ಲ. ಅದು ಬಿದ್ದಿರ್ತಾ ಇತ್ತು, ಕೊಳತು ಹೋಗ್ಬೇಕಷ್ಟೇ ಹೊರತಿಂಬಲ್ಲ ಅವರು, ಎಲ್ಲ ಹೊಟ್ಟೋಗ್ತಾ ಇದ್ರಂತೆ. ಊಟದ ಕಾಲಕ್ಕೆ ಮಾತ್ರ ಪ್ರತ್ಯೇಕ ಪ್ರತ್ಯೇಕ ಅವರು ತಂಬಿಗಳಲ್ಲಿ ಲೋಟಗಳು ತಂದಿಟ್ಕೊತಾ ಇದ್ರಂತೆ. ಈಗ ಇವರಿಗೆ ಏನೋ ಸೀಕ್ರೆಟ್ ತಂದ್ಕೊಂತಾ ಇದ್ದಾರೆ ಇವರು, ಏನೋ ಇದು ಅಂತ. ಇವ್ರು ಚಿಕ್ಕ ಹುಡುಗರು ಹೋಗಿದ್ದಾರೆ, ಏ ಬೇಡಬೇಡ ನೀವು ಅದು ಹಾಕೊಂಡ್ರೆ ನಾವ್ ಇದು ಹಾಕೊಂತೀವಿ, ಕೊನೆಗೆ ಹಾಕೊಳ್ಳಿಕ್ಕೆ ಹಠ ಹಿಡಿದು ನಮ್ಗೆ ಹಾಕ್ತೀರಾ ಇಲ್ಲ ಮತ್ತು ಬೈಬಾರದು ಅಂತ ಹಾಕಿದ್ರಂತೆ. ನೋಡಿದ್ರೆ 10-15 ದಿವಸದ ಕೆಳಗಿನ ಹುಳಿ ನೀರು ಮಜ್ಜಿಗೆ ಲೋಟದಲ್ಲಿ ಪ್ರತ್ಯೇಕ ಇಟ್ಕೊಂಡು ಹಾಕೊಂತ ಇದ್ದಾರೆ. ನೋಡಿ ಅವರಿಗೆ ಆ ವಾಸನೆ ನೋಡಿದ ಕೂಡ ಅಪ್ಪ ಅನ್ಸ್ಬಿಡ್ತ ಅವರಿಗೆ. ನಿಮ್ಗೇನ್ ಕರ್ಮ, ಇಷ್ಟು ಚೆನ್ನಾಗಿದೆ, ಇದ್ಯಾಕೆ ತಿಂತ ಇದ್ದೀರಾ ಅಂದ್ರೆ, ಆ ಹಾಲು ಮೊಸರು ಬೆಣ್ಣೆ ನೋಡಿ ವಾಕರಿಕೆ ಬರ್ತಾ ಇದೆ ನಮಗೆ, ಮನೆ ತುಂಬಾ ಅದೇ ಕೂತಿದೆ, ಈ ಹುಳಿ ನೀರು ಮಜ್ಜಿಗೆ ಆನಂದವಾಗಿದೆ, ಅದಕ್ಕೆ ತಿಂತಾ ಇದ್ವಿ. ಒಂದು 10 ಆಕಳಿದ್ರೇನೆ ಇವರ ಪರಿಸ್ಥಿತಿ ಹೀಗಿದ್ರೆ, ಕೃಷ್ಣನತ್ರ ಅಂದ್ರೆ ಅವರಪ್ಪ ನಂದಗೋಪನ ಹತ್ರ ಎಷ್ಟು ಆಕಳಿತ್ತು ಗೊತ್ತಾ ಹೇಳಿ ಯಾರಾದ್ರು? 10 ಲಕ್ಷ ಆಕಳು ಎಂದಾದ್ರು ನೋಡಿದ್ರೆ ಒಂದು ಕಡೆ ಇಂಪಾಸಿಬಲ್ ನೋಡ್ಲಿಕ್ಕೆ. 10 ಲಕ್ಷ ಬಿಳಿ ಸಮುದ್ರ, ಅದರ ಮಧ್ಯೆ ಈ ಕಪ್ಪು ಮೂರ್ತಿ ನಿಂತರೆ ಹೇಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತ. 10 ಲಕ್ಷ ಆಕಳಿದ್ರೆ ಆ ಮನೆಯಲ್ಲಿ ಹಾಲು ಮೊಸರಿಗೆ ಕಡಿಮೆಯೇ, ರಾಶಿ ರಾಶಿ ಬಿದ್ದಿರುತ್ತೆ. ಅಂಥ ಮನೆಯಲ್ಲಿ ಕೃಷ್ಣನಿಗೆ ಅದು ನೋಡಿದ ಕೂಡಲೇ ಆ ದೇವಾನ ಬಿಡ್ಬಿಡಿ, ಮಾಮೂಲು ಮನುಷ್ಯನಂತೆ ಬಂದಿದ್ರು, ಮನುಷ್ಯನೇ ಆಗಿದ್ರು ಕೂಡ ಅದು ನೋಡಿದ ಕೂಡಲೇ ವಾಂತಿ ಬರ್ತಾ ಇರಬೇಕು. ಇನ್ನೊಬ್ಬರು ಮನೆಗೆ ಹಾಲು ಮೊಸರು ಅಂದ್ರೆ ಓಡಿ ಹೋಗ್ಬೇಕು, ಅದು ಪರಿಸ್ಥಿತಿ ಇರಬೇಕು ಅಂತ. ಅದು ಸರಿಯಪ್ಪ, ಅದು ಬಿಡಿ. ಅದು ಬಿಟ್ಟರು ಹೋಗಿದ್ದ್ಯಾರು? ನಂದಗೋಪನ ಮಗ. ನಂದಗೋಪ ಯಾರು ನಿನ್ನೆ ಹೇಳಿದ್ದೆ, ಇಡೀ ಗೋಪರಿಗೆಲ್ಲ ಕೂಡ ಅವರತ್ತೆಷ್ಟು ಒಬ್ಬೊಬ್ಬರತ್ರ 50-10 ಆಕಳದೆ, ಅವರಿಗೆ ನಂದಗೋಪ ರಾಜ. ರಾಜ ಅಂದ್ರೆ ಪ್ರಾಣ ಬಿಡುವ ಭಕ್ತಿ ಅವರಿಗೆಲ್ಲ ಕೂಡ, ಅಂತ ಭಕ್ತಿ ಇದೆ. ಆಗ ಕೃಷ್ಣ ಅವರ ಮನೆಗೆ ಹೋಗಿ ನಿಂತ್ರೆ ಸಾಕು, ಅವರೇ ಕೊಡ್ತಾರೆ ತಂದು, ಹೌದಾ ಅಲ್ವಾ? ಅವರೇ ತಂದು ಸುರಿಯುತ್ತಾರೆ. ನಮ್ಮಲ್ಲಿ ನೋಡ್ತಾ ಇರ್ತೀವಿ, ಒಂದು ಕಡೆ ಹೋಗಿದ್ದೆ ನಾನು, ಹೋದರೆ ಚಿಕ್ಕ ಮಗು, ಎಲ್ಲರೂ ಕೂತಿದ್ದಾರೆ, ದೊಡ್ಡ ದೊಡ್ಡವರೆಲ್ಲ ಕೂತಿದ್ದಾರೆ, ನಾವು ಎಲ್ಲ, ಚಿಕ್ಕ ಮಗು ಬಂತು ನೋಡ್ತಾ ಇದ್ದೆ. ಇವರೆಲ್ಲ ಥಟ್ಟಂತಿದ್ರು, ಕೆಲವರೆಲ್ಲ ಎದ್ದು ಆ ಮಗುವನ್ನು ಮುತ್ತು ಕೊಡೋದು, ತಲೆ ಮೇಲೆ ಕುಡಿಸ್ಕೊಂಬೋದು, ಎಲ್ಲ ಆಡೋದು ಎಲ್ಲ ಮಾಡ್ತಾ ಇದ್ದಾರೆ. ನಂಗೆ ಅರ್ಥ ಆಗಲಿಲ್ಲ, ಸಬ್ಜೆಕ್ಟೇ ಅರ್ಥ ಆಗಲಿಲ್ಲ. ಏನಿದು ಈ ಮಗು ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಯಾವ ಮಗು ಏನಿದು ಅಂತ. ಕೊನೆಗೆ ಗೊತ್ತಾಯಿತು, ಇವರಿಗೆ ಬೇಕಾದ VVVVIP ಮರಿಮೊಮ್ಮಗ. ಆ ಮಗು ಏನಾದ್ರೂ ಇವ್ರು ಬೇಕಾಗಿಲ್ಲ, ಅದರನ್ನ ಸಂತೋಷಗೊಳಿಸಿದಾಗ ಆ VVIP ನೋಡಿ ಇವರಿಗೆ ಬೇಕಾದ ವರಗಳು ಕೊಡಬೇಕು. ಹೌದಾ? ಇದು ನ್ಯಾಚುರಲ್ ಆಗಿ ನೋಡ್ತಾ ಇರ್ತೀವಿ. ಆ VIPಗಳ ಮಕ್ಕಳು ಸುತ್ತ ಬಿದ್ದಿರ್ತಾರೆ ಇವರು. ಆ ಮಗು ಒಂದು ಇಷ್ಟ ಇರಲ್ಲ, ಅದು ಏನೊಂದು ಇಷ್ಟ ಇರಲ್ಲ, ಅದು ನೋಡಿ ಏನೋ ತಂದು ಕೊಟ್ಟು ಗಿಫ್ಟ್ ಕೊಟ್ಟು ಎಲ್ಲ ಮಾಡ್ದು ಅವ್ರು ನೋಡೋ ಕಾಲಕ್ಕೆ, ಮತ್ತು ಅವ್ರು ಹೋದ್ರೆ ಮುಖ ನೋಡಲ್ಲ. ಹೌದಾ? ಅಂತಹದ್ದು ಇಲ್ಲಿ. ಕೃಷ್ಣ ತನಗೆ ಬೇಕಾದ ರಾಜನ ಮಗ ಮನೆಗೆ ಬಂದು ನಿಂತರೆ ಅವರೇ ಸುರಿತಾರೆ ತಂದು. ಹೌದಾ ಅಲ್ವಾ? ನಾವೇ ಕೊಡ್ತೀವಿ ರೀ, ನಮ್ಗೆ ಬೇಕಾದ ಮಕ್ಕಳು ಬಂದ್ರೆ ಕೈ ಕೊಟ್ಟು ಕಳಿಸ್ತೀವಿ ಅಂತ. ಅದು ಕೃಷ್ಣ ಬಂದ್ರೆ ಎಲ್ಲರೂ ಸುರಿತಾರೆ. ಮತ್ತೆ ತಾನಾಗಿ ಕೃಷ್ಣ ಕೇಳಿದರೆ ಮುಗೀತು, ಎಲ್ಲ ಸುರಿತಾರೆ. ರಾಮಚಂದ್ರಾಚಾರ್ಯ ಬರ್ತಾರೆ ನಿಮ್ಮನೆಗೆ, ಬಂದು ಹೋಗ್ತಾರೆ ಅಷ್ಟೇ ಅಲ್ವಾ? ಎಂದಾದ್ರೂ ನಿಮ್ ಮನೆಯಲ್ಲಿ ಕೂತ ನಂಗೆ ಇಷ್ಟು ಮಾಡಿ ಹಾಕ್ರಿ ಅಂದ್ರೆ ಸುಮ್ಮನೆ ಇರ್ತೀರಾ? ಅಪ್ಪ ಅಂತೇಳಿ ತಂದು ಸುರಿದು ಬಿಟ್ಟು ಅವ್ರನ್ನ ಮುನಿಸ್ಬಿಡ್ತೀರಾ ಇಲ್ವಾ? ಮತ್ತೆ ಕೃಷ್ಣ ಕೇಳಿದ್ರೆ ಬಿಡ್ತಾರ? ಆದರೆ ಕದ್ದ. ಯಾಕೆ ಅಂದ್ರೆ ಸೀಕ್ರೆಟ್ ಹೇಳ್ತಾರಲ್ಲಿ, ಏನು ಇಲ್ಲ, ಒಬ್ಬರಿಂದ ಒಂದು ಪದಾರ್ಥ, ಒಂದಗಳು ನಮಗೆ ಬಂದರೆ, ಒಂದು ರೂಪಾಯಿ ನಮಗೆ ಬಂದರೆ, ಅಷ್ಟೇ ಪಾಪ ನಮಗೆ ಟ್ರಾನ್ಸ್ಫರ್ ಆಗುತ್ತೆ. ನೀವು ಎಲ್ಲಿಗೆ ಊಟಕ್ಕೆ ಹೋಗ್ತಿರೋ, ಏನ್ ಮಾಡ್ತಿರೋ, ಏನೇನು ತಗೊಂತಿರೋ ನಿಮ್ಮಿಷ್ಟ. ಕಂಪಲ್ಸರಿ, ಅದರಲ್ಲಿ ನಾನು ಸುಮ್ಮನೆ ನಾಮೋಶಿ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಹಿಂದಿನ ಕಾಲಕ್ಕೆ ಒಬ್ಬರ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದಿಲ್ಲ. ಯಾಕೆ? ನಮ್ದೇ ನಾವು ಕಳ್ಕೊಳ್ಳಿಕ್ಕೆ ಸಾಕಾಗ್ತಾ ಇದೆ, ಇನ್ನೊಬ್ಬರ ಪಾಪ ನಮ್ಗೆ ಯಾಕೆ ಅಂತ ಒಬ್ಬರ ಮನೆಗೆ ಊಟ ಹೋಗ್ತಾ ಇದ್ದಿಲ್ಲ, ಒಬ್ಬರ ಕೈಯಿಂದ ಒಂದು ರೂಪಾಯಿ ತಗೊಂತಾ ಇದ್ದಿಲ್ಲ. ಆ ಸೀಕ್ರೆಟೇ ನಮ್ಗೆ ಗೊತ್ತಿಲ್ಲ. ಎಲ್ಲ ಯಾರು ಕರೆದ್ರೆ ಊಟಕ್ಕೆ ಹೋಗ್ತಾ ಇರ್ತೀವಿ, ಏನು ಕೊಟ್ಟರು ತರ್ತಾ ಇರ್ತೀವಿ ನಾವು. ಪದಾರ್ಥ ಹೋಗುತ್ತೆ, ಉಂಡದ್ದು ಖರ್ಚಾಗುತ್ತೆ, ಹಿಂದೆ ಬಂದದ್ದು ಕಾಣಿಸಲ್ಲ, ಸ್ಟಾಕ್ ಆಗ್ತಾ ಇರುತ್ತೆ. ಒಂದ್ ದಿವಸ ರಿಪೋರ್ಟ್ ನೋಡೋಕಾಲ ಗೊತ್ತಾಗುತ್ತೆ ಇವರಿಗೆ ಇದು ಟ್ರಬಲ್ ಅಂತ ಬರುತ್ತದೆ. ಯಾಕೆ? ಆ ಪಾಪ ಎಲ್ಲ ಸೇರಿ ಕ್ಯಾನ್ಸರು, ಇನ್ನೊಂದು, ಮತ್ತೊಂದು, ಢಾಮ್ ಅಂತ ಹೊಡೆದು ಬಿಡುತ್ತೆ. ಇದು ನಿಮ್ಗೆ ವಾಸಿ, ಚೂರು ಚೂರು ಇನ್ನ ಸ್ಟಾಕ್ ಆಗ್ತಾ ಇರುತ್ತೆ. ಈ ಪುರೋಹಿತರು ನಾವೆಲ್ಲ ಇರ್ತೀವಲ್ಲ, ಏನು ಎಲ್ಲ ದಾನಗಳು ತಗೊಂತಾ ಇರ್ತೀವಿ, ಎಲ್ಲಾರು ಪಾಪ ನಮ್ ಸುತ್ತ ಬಿಡ್ತಾ ಇರುತ್ತೆ. ಕಳ್ಕೊಂಡಿಲ್ಲ, ಕೃಷ್ಣಾರ್ಪಣ. ಸುಮ್ನೆ ಹೇಳ್ತಾ ಇಲ್ರಿ, ಸತ್ಯವಾಗಿ ಹೇಳ್ತಾ ಇದ್ದೀನಿ. ದಾನ ತಗೊಳ್ಳಿಕ್ಕೆ ಬ್ರಾಹ್ಮಣರಲ್ಲಿ ಏನು ಯೋಗ್ಯತಾ ಅಂದ್ರೆ, ತಗೊಂಡ ದಾನಕ್ಕೆ ತಕ್ಕಂತೆ ಜಪ ಮಾಡಿ ಪಾಪ ಕಳ್ಕೊಳ್ಳೋದೇ ಅವರಿಗೆ ಯೋಗ್ಯತಾ. ಆ ಯೋಗ್ಯತಾ ಇದ ಇಲ್ಲವಾ ಅಂತ ನೋಡಿ ದಾನ ಕೊಡಬೇಕಂತೆ. ಅವರೊಂದು ಅಕ್ಷತೆಯಂಗಾರ ಹಚ್ಚಿಬಿಡ್ತಾರೆ, ಜನವಾರ ಇದೆ, ಒಂದು ಗಾಯತ್ರಿ ಮಾಡ್ತಾರೆ ಎಂದು ಸಾಕಾಗಲ್ಲಂತೆ. ಒಂದು ವೇಳೆ ಅವರಲ್ಲಿ ಆ ಪಾಪ ಎಷ್ಟು ಬರ್ತಾ ಇದೆ, ಅದು ಹೇಗೆ ಕಳ್ಕೋಬೇಕು ಎಂಬ ಆಲೋಚನೆ ಇಲ್ಲದವರು ಅಂತ ಗೊತ್ತಿದ್ರೂ ಕೂಡ, ಇದು ನಾರ್ಮಲ್ ವ್ಯಕ್ತಿ ಅಂತ ಗೊತ್ತಿದ್ರು ಕೂಡ ದಾನ ಕೊಟ್ರೆ, ಪಾಪ ಕೊಟ್ಟು ಅವರನ್ನು ಕೊಂದಷ್ಟು ಪಾಪ ಇವರಿಗೆ ಬರುತ್ತೆ. ಯಾರಿಗೆ ದಾನ ಕೊಟ್ಟವರಿಗೆ? ಅದಕ್ಕೆ ಯೋಗ್ಯರಾದವರಿಗೆ ದಾನ ಕೊಡಬೇಕು. ಅದಕ್ಕೆ ಗೋದಾನ ಅಂತ ಕೊಡ್ತಾ ಇರ್ತಾರೆ. ಗರುಡ ಪುರಾಣದಲ್ಲಿ ಹೇಳ್ತಾರೆ ಗೋದಾನದ ಲಕ್ಷಣ. ಗೋದಾನ ಒಳ್ಳೆ ಬ್ರಾಹ್ಮಣನಿಗೆ ಕೊಟ್ರೆ 21 ಕುಲ ಪವಿತ್ರ ಆಗ್ಬಿಡುತ್ತೆ, ಹೊರಡ್ತಾರೆ, ಇಮ್ಮಿಡಿಯೇಟ್ ಮ್ಯಾರೇಜ್ ಹೋಗ್ತಾರೆ. ಅದೇ ಅಯೋಗ್ಯನಾದವನಿಗೆ ಗೋದಾನ ಕೊಟ್ರೆ, ಕೊಟ್ಟವನ ಪಿತೃಗಳು ಪಾಪ ಅವ್ರ ಪಾಡಿಗಳ ಮೇಲೆ ಇಡ್ತಾರೆ, ಎಲ್ಲ ಕಳೆ ಬಿಡ್ತಾರಂತೆ. ಗೋದಾನ ಕೊಟ್ಟದಕ್ಕೆ ಎಫೆಕ್ಟ್ ಅದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ತಗೊಂಡವನ ಪಿತೃಗಳು ಬಿದೋಗ್ತಾರಂತೆ, ಯೋಗ್ಯನಾಗಿರಬೇಕು ಅಂತ. ಇಷ್ಟೆಲ್ಲ ಹೇಳಿದಾಗ ಅದರಲ್ಲಿ ಸೀಕ್ರೆಟ್ ಮತ್ತು ಹೇಳ್ತಾರೆ. ಅವರಾಗಿ ಪದಾರ್ಥವೋ ಏನಾದರೂ ಊಟವೋ ಹಾಕಿದ್ರ ಅಷ್ಟೇ ಪಾಪ ಬರುತ್ತೆ, ನೋ ಪ್ರಾಬ್ಲಮ್. ನಾವಾಗಿ ಕೇಳಿದ್ವಾ, ಡಬಲ್ ಪಾಪ ಬರುತ್ತೆ. ನಾವಾಗಿ ಕೇಳಿ ಕೊಡ್ತೀರೇನ್ರಿ ಅಂತ ತಗೊಂಡ್ರೆ ಪಾಪ ಬರುತ್ತೆ. ಹಾಗೆ ನಡೀತಾ ಇರತ್ತೆ ನೋಡ್ರಿ, ಎಲ್ಲಾರು ಹೋಗಿ ಕೂತಿರ್ತಾರೆ. ನಾವಾಗಿ ಕೇಳಿದ್ರೆ ಡಬಲ್ ಪಾಪ ಬರುತ್ತೆ, ಕದ್ರೆ 10 ಪಾಪ ಬರುತ್ತೆ ಅದೇ ಪದಾರ್ಥಕ್ಕೇನೆ. ಇದು ಸಿಸ್ಟಮ್. ಅದಕ್ಕೆ ಸ್ವಾಮಿ ನೋಡಿದ, ಅವರಾಗಿ ಕೊಟ್ರೆ, ಅವರಾಗಿ ಕೊಡ್ತಾರೆ, ನಾನು ಹೋದ್ರೆ ಅವರಾಗಿ ಕೊಟ್ರೆ ಎಷ್ಟು ಪಾಪ ಹೋಗುತ್ತೆ ಅವ್ರ ಹತ್ರ? ಚೂರು ಅಷ್ಟೇ ಪಾಪ ಹೋಗುತ್ತೆ. ನಾನಾಗಿ ಹೇಳಿದ್ರೆ ಡಬಲ್ ಪಾಪ ಹೋಗುತ್ತೆ. ಕದ್ದು ತೆಗೆದ್ರೆ 10 ಪಾಪ ಬೇಗ ತೆಗಿಬಹುದು, ತೆಗೆದ್ರೆ ಜಾಗ ಖಾಲಿ ಆಗುತ್ತೆ, ನಾನು ಕೊಡಬಹುದು. ಅದಕ್ಕೆ ಎಲ್ಲ ಕದ್ದ ಅಷ್ಟೇ ಹೊರತು ಸ್ವಾಮಿ ಯಾಕೆ ಕದಿತಾನೆ? ಅವನಿಗೇನು ಬೇಕು? ನಮಗೇ ಬೇಕಾಗಿಲ್ಲ, ಸ್ವಾಮಿಗೆ ಬೇಕಾಯಿತೆ. ಎಲ್ಲರ ನೋಡಿ, ಪ್ರತಿಯೊಬ್ಬ ಗೋಪಿಕಾ ಸ್ತ್ರೀ ಆ ಕೃಷ್ಣ ಮಾಡಿದ ಚೇಷ್ಟೆಗಳು ಅವರ ಹೃದಯದಲ್ಲಿ ಎಷ್ಟು ಮುದ್ರೆ ಹಾಕಿತ್ತು ಅಂದ್ರೆ ಪ್ರಿಂಟ್. ಅದಕ್ಕೆ ನಮ್ಮ ಮಕ್ಕಳಿರ್ತಾರೆ, ಇಬ್ಬರು ಮಕ್ಕಳು ಇದ್ದಾರೆ ಅಂದ್ರೆ ಇಬ್ಬರು ಡಿಫರೆಂಟ್ ಆಗಿದ್ದೇ ಇರ್ತಾರೆ. ಒಬ್ಬ ಬಹಳ ಸಾಫ್ಟ್ ಇರ್ತಾನೆ, ಒಬ್ಬ ಬಹಳ ತುಂಟ ಇರ್ತಾನೆ. ನಾರ್ಮಲ್ ಎಲ್ಲರ ಮನೆಯಲ್ಲಿ ಅಷ್ಟೇ, ಕಾಮನ್ ನೇಚರ್ ಅದು. ಈ ದೊಡ್ಡವರಾದ ಮೇಲೆ, ಈ ದೊಡ್ಡವರು ಇರ್ತಾರಲ್ಲ, ಇವರು ದೊಡ್ಡವರಾದ ಮೇಲೆ ಆ ದೊಡ್ಡವರು ಇರ್ತಾರಲ್ಲ, ಆ ಮಕ್ಕಳು ನೆನೆಯೋ ಕಾಲಕ್ಕೆ ಆ ತುಂಟ ಯಾರಿರ್ತಾರಲ್ಲ ಅವರನ್ನೇ ಹೆಚ್ಚು ನೆನೆಯುತ್ತಾ ಇರ್ತಾರೆ. ಇವನು ಏನಂತ ಗಲಾಟೆ ಮಾಡಿರಲ್ಲ, ಅವನ ಗಲಾಟೆ ಯಾರು ನೆನೆಯಲ್ಲ, ಗಲಾಟೆ ಮಾಡಿದ ಒಂದು ಹೆಚ್ಚು ನೆನೆತ, ನೋಡೇ ಹೀಗೆ ಮಾಡಿದೆ, ಹಾಗೆ ಮಾಡಿದ ಹೀಗೆ ಮಾಡಿದ ಇರುತ್ತೆ. ಹಾಗೆ ಆ ಕೃಷ್ಣನ ಆ ತಂಟೆ ಒಂದ ಚೂರ ನಾನಾ ರೀತಿಯಾಗಿ ಎಲ್ಲರ ಮನಸ್ಸಲ್ಲಿ ಪ್ರಿಂಟ್ ಹಾಕಿದ್ದ. ಅದು ಎಷ್ಟು ನೆನೆತಾ ಬಂದರವರು ಅಂತ ಹೇಳಿದರೆ, ಆ ನೆನೆದು ನೆನೆದು ಅವರ ಮನಸ್ಸಿನಲ್ಲಿ ಕೃಷ್ಣ ಎಷ್ಟು ನಿಂತ. ಉದ್ಧವ ಕೃಷ್ಣನ ಕೇಳುತ್ತಾನೆ ಮನಸ್ಸಲ್ಲಿ ಚೂರು, ನಾನು ಕೃಷ್ಣ ಭಕ್ತ ಅಂತಿತ್ತು. ಹೌದು ಭಕ್ತ, ಮಹಾಭಕ್ತ. ಕೃಷ್ಣ ನೋಡಿದ, ಹೌದಾ, ಚೂರು ಹೋಗಿ ಬಾಪ, ಗೋಪಿಕಾಸ್ತ್ರೀಯರು ನಿನ್ನಂತೆ ಓದಿಕೊಂಡವರಲ್ಲ, ನಿನ್ನಷ್ಟು ಭಕ್ತಿ ಇಲ್ಲ ಅವರಿಗೆ, ಗೊಲ್ಲರು ಪಾಪ ಇದ್ದಾರೆ, ನನಗಾಗೇನೋ ಚೂರು ಒದಾಡ್ತಾ ಇರ್ತಾರೆ, ಸಮಾಧಾನ ಮಾಡಿ ಬಾ ಪಾಪ, ಜ್ಞಾನ ಇಲ್ಲ ಏನಿಲ್ಲ, ಹೋಗಿ ಬಾ, ನಿನ್ನಂಥವ್ರ ದರ್ಶನ ಆದರೆ ಅವ್ರಿಗೆ ಉದ್ಧಾರ ಆಗತ್ತೆ, ಹೋಗು ಅಂತ ಕಳಿಸ್ಕೊಟ್ಟು. ಅದೇ ಉದ್ದೇಶದಿಂದ ಬಂದರು, ನೋಡೋಣ ಸಮಾಧಾನ ಮಾಡೋಣ ಅಂತ. ಬುದ್ಧ ಬಂದು ಕೂಡಲೇ ಎಲ್ಲ ಸುತ್ತ ಹಾಕೊಂಡ್ಬಿಟ್ರು, ಕೃಷ್ಣ ಹೇಗಿದ್ದಾನೆ, ಕೃಷ್ಣ ಹೇಗಿದ್ದಾನೆ, ಕೃಷ್ಣ ಹೇಗಿದ್ದಾನೆ. ಕೊನೆಗೆ ಹೋದಂತ ಉದ್ಧವ ಕೃಷ್ಣನ ಹತ್ರ ಬಂದು ರಿಪೋರ್ಟ್ ಹೇಳಿ ಏನು ಗೊತ್ತಾ, ಇಷ್ಟು ಮಾತು ಹೇಳ್ತಾನೆ, ಕೃಷ್ಣ ಇನ್ನೊಂದು ಜನ್ಮ ನಮಗಿರೋದಾದ್ರೆ ಆ ಗೋಪಿಕಾ ಸ್ತ್ರೀಯರು ತಿರುಗಾಡುವ ಜಾಗದಲ್ಲಿ ಹುಲ್ಲಾಗಿ ಹುಟ್ಟಿಸೋ, ಔಟ್ ಬರ್ಸ್ಟ್ ಆಗಿಬಿಟ್ಟದೆ, ಟೋಟಲ್ ವಿಕೆಟ್ ಡೌನ್. ಭಕ್ತಿ ಅಂದ್ರೆ ಹೀಗಿರಬೇಕು, ನಂದು ಅಲ್ಲವೇ ಅಲ್ಲ ಅಂತ ಬಂತು. ಮತ್ತೆ ಅವರಲ್ಲಿ ಅಂತಹ ಭಕ್ತಿ ಎಲ್ಲಿಂದ ಬಂತು ಅಂದ್ರೆ ಇವನ ಆಟದಿಂದ ಬಂತು. ಅವರು ಸರಿ ಆಡಿ ಆಡಿ ತನ್ನ ಮುದ್ರೆ ಎಷ್ಟು ಹಾಕಿದ ಅಂದ್ರೆ ಅದು ನೆನೆದು ನೆನೆದು ಕೋಟಿ ಕೋಟಿ ಜನ್ಮಗಳ ಪಾಪ ಕಳಕೊಂಡು ಅವನ ಪ್ರಿಂಟ್ ಹಾಗೆ ಒಳಗೆ ಬಿಂಬನ ದರ್ಶನ ಆಗುವ ಪರ್ಯಂತ ಸಾಧನೆ ಮಾಡಿದರು. ಅಂತಹ ಭಕ್ತಿಯನ್ನು ನೋಡಿ ದೇವತೆಗಳೇ ಸಾಷ್ಟಾಂಗವಿರುತ್ತಾ ಇದರಂತೆ. ಅದಕ್ಕೆ ಆಡಿದ, ಹಾಗೆ ನಮಗೂ ಆಸೆ ಬರುತ್ತಲ್ಲ, ನಮ್ ಸರಿ ಸ್ವಲ್ಪ ಆಡೋ. ಅದಕ್ಕೆ ಅರಣ್ಯಕಾಚಾರ ಇಲ್ಲಿ ಎಂಟರ್ ಆಗ್ತಾರೆ. ನೀವು ಆ ಕೃಷ್ಣನ ಕಥಾ ಕೇಳಿದಿರಲ್ಲ, ಅಲ್ಲಿಗೆ ಬಿಟ್ರೆ ಅಲ್ಲಿಗೆ ಎಂಡ್ ಆಗತ್ತೆ ಅಲ್ಲ ಭಾಗವತ ಅಂದ್ರೆ, ಆ ಕೃಷ್ಣ ದಿ ಸೇಮ್ ಓಲ್ಡ್ ಏನ್ಷಿಯಂಟ್ ಕೃಷ್ಣ ಏನಿದಾನಲ್ಲ, ಅವನೇ ನಿಮ್ ಸುತ್ತು ಇದ್ದಾನೆ, ನಿಮ್ ಸುತ್ತು ಆಡ್ತಾ ಇದ್ದಾನೆ, ನಿಮ್ ಸುತ್ತು ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲಿಟ್ಟು ಆಡ್ತಾ ಇದ್ದಾನೋ, ಅವ ನಿಮ್ ಸುತ್ತು ಭುಜದ ಮೇಲೆ ಭುಜ ಹಾಕೊಂಡು ಓಡಾಡ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು. ನಿತ್ಯ ನಾವು ಅನುಸಂಧಾನ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಬೆಳಿಗ್ಗೆದ್ದು ಎಲ್ಲಿಗೆ ಹೋಗ್ತೀವಿ, ಬಾತ್ರೂಮ್ ಹೋಗ್ತೀವ? ನಮ್ಮ ಸಾಧನೆಯಲ್ಲಿ ಬಾತ್ರೂಮ್ ಹೋಗೋದು ಕೌಂಟ್ ಇರಲ್ಲ. ಸಾಧನೆ ಶುರುವಾಗದು ಸ್ನಾನ ಆಚಮಣದಿಂದ, ಅದಕ್ಕೆ ಮುಂದೆ ಸಾಧನೆ ಇಲ್ಲ. ಅದಕ್ಕೆ ಹೇಳ್ತಾರೆ, ಸ್ವಾಮಿ ನಾನು ಹೋದೆ, ಕಾಲಿಗೆ ನೀರು ಹಾಕ್ತೀನೋ ಮಹಾರಾಯ, ನನ್ನ ಕಾಲಿಗೆ, ಆದರೆ ನನ್ನ ಕಾಲು ನಾನು ಎದ್ದು ಅಲ್ಲಿ ಹೋಗ್ಬೇಕಾದ್ರೆ ಈ ಶರೀರ ಹೊತ್ಕೊಂಡು ಯಾರು ಹೋಗ್ಬೇಕು, ನೀನೇ ನನ್ನ ಸುತ್ತಿರಬೇಕು, ನಾನು ದುಜುಬಿ ಪ್ರಾಣಿ ಒಳಗೆ ಕೂತಿದ್ದೇನೆ, ನಾನು ಬಾತ್ರೂಮ್ ಹೋಗ್ಲಿಕ್ಕಾಗತ್ತಾ ಇಷ್ಟು ಶರೀರ ಹೊತ್ಕೊಂಡು? ನೀನೇ ಹೊತ್ತು ಕರ್ಕೊಂಡು ಬರಬೇಕು, ನೀನೇ ಆ ಕಾಲಿಗೆ ನೀರು ಹಾಕ್ಸ್ಬೇಕು, ಈ ಕಾಲು ಸುತ್ತು ನಿನ್ನ ಕಾಲು ಇಲ್ದಂಗಿದ್ರೆ ನನ್ನ ಕಾಲು ಹೆಜ್ಜೆ ಹಾಕತ್ತಾ ಹೇಳು ಅಂದ್ರು. ಇಲ್ಲ ನನ್ನ ಕಾಲಿದೆ ಅಂದ್ರು. ಅವಾಗ ಹೇಳ್ತಾರೆ, ನಿನ್ ಕಾಲು ಎಂಥದ್ದು? ಅಜಪಾಣಿ ಪೂಜಿತ ಪಾದ, ಬ್ರಹ್ಮದೇವರೇ ಪೂಜಾ ಮಾಡಿದ್ರು ನಿನ್ ಕಾಲು, ಯಾರಿಗೂ ಸಿಗಲ್ಲ. ಆದ್ರೆ ನಂಗೆ ಸಿಕ್ಕಿದೆ ನೋಡಿವಾಗ, ನನ್ನ ಕಾಲು ಸುತ್ತು ನಿನ್ ಕಾಲು ಇದ್ದೇ ಇದೆ, ಎಲ್ಲಿಗೆ ಹೋಗ್ಲಿಕ್ಕಿಲ್ಲ. ಇದೆಯಾ ಮತ್ತೇನ್ ಮಾಡ್ತೀಯ? ಹಾ ಇಗೋ ನಾನ್ ನೀರ್ ಹಾಕ್ತೀನಲ್ಲ ನನ್ನ ಕಾಲಿಗೆ ಅಂತ, ನನ್ನ ಕಾಲಿಗೆಲ್ಲ ನಿನ್ ಕಾಲಿಗೆ ಹಾಕ್ತಾ ಇದ್ದೇನೆ, ನಿನ್ನ ಕಾಲಿಗೆ ಪೂಜೆ ಆಗಲಿ ಅಂತ ಅನುಸಂಧಾನ. ಇಲ್ಲಿ ಬೆಳಿಗ್ಗೆ ಕಾಲು ತೊಳೆಯುವಾಗ ಬರುತ್ತ, ನಮ್ ಜನ್ಮದಲ್ಲಿ ಬರುತ್ತಾ? ಅಪ್ಪನಾಣೆ ಬರಲ್ಲ. ಅದು ಹೇಳುತ್ತಾ ಇದ್ದಾರೆ, ಶಲನಂ ಪದಯೋಹ ಮುಖಸ್ಸಚ ಪಾಣಿಪಲ್ಲವಯೋಶ್ಚ ಗಂಡೂಷಣಂ ಸತತಂ ತವಾಸ್ತಿತಿ ಮಾನಸಂ ರಮತಾನ್ಮುದ. ಹೇ ಸ್ವಾಮಿ, ನಾನು ಕಾಲಿಗೆ ನೀರು ಹಾಕಿದರೆ ನಿನ್ನ ಕಾಲಿಗೆ ನೀರು ಹಾಕಿದಂಗೆ, ಕೈಗೆ ನೀರು ಹಾಕಿದರೆ ನಿನ್ನ ಕೈಗೆ, ಮುಖ ತೊಳೆದ್ರೆ ಅಲ್ಲಿ ನಿನ್ನ ಮುಖ ಇದೆಯೋ, ನಿನ್ನ ಮುಖ ತೊಳಿತಾ ಇದ್ದೀನೋ ಮಹಾರಾಯ, ಬಾಯಿ ಮುಕ್ಕಳಿಸಿದ್ರೆ ನಿನಗೆ, ಈ ತರ ನನ್ನ ಮನಸ್ಸು ಸದಾ ಸಂತೋಷ ಪಡಲಿ ಎಂದು ದೇವರಲ್ಲಿ ಕೇಳುತ್ತಾರೆ. ಇಂಥ ಟ್ರಿಕ್ ಯಾರೇ ಹೇಳಿಕೊಡುತ್ತಾರೆ ಅದನ್ನೇ ಹೇಳ್ತಾ ಇದ್ದಾರೆ. ಕೃಷ್ಣ ಬಂದ, ಆ ಕೃಷ್ಣ ನಿಮಿಸುತ್ತೇ ಇದ್ದಾನೆ, ಅವನ ಚಿಂತನೆ ಮಾಡಿ ಉದ್ಧಾರ ಆಗರಿ ಅಂತ ಅರಣ್ಯಕಾಚಾರ್ಯ ಹೇಳಿದ್ದಾರೆ. ಮಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ ವಸ್ತು.